ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರು ನಮ್ದನು ನಮ್ಮ ರಕ್ಷಕನು ಒಡೆಯನಾಗಿರುವಂತಹ ಯೇಸು ಕ್ರಿಸ್ತ ನಮ್ದಲು ವಂದನೆಗಳನ್ನು ಸಲ್ಲಿಸಿದ್ದೀನಿ. ದೇವರೊಂದು ಪ್ರೀತಿ, ದೇವರೊಂದು ಕರುಣೆ ಕೃಪೆಗಳಿಂದ ದೇವರು ಇದುವರೆಗೂ ನಮ್ಮನ್ನ ಆಶೀರ್ವಿಸಿ ನಮ್ಗೆ ಕರುಣಿಸಿ ಖಾತೆ ಕಾಪಾಡೋದಕ್ಕಾಗಿ ದೇವರು ತುಂಬ ಕೃತಜ್ಞತೆ ಸ್ತೋತ್ರಗಳವರಾಗಣ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ದೇವರ ಒಂದು ಆಶೀರ್ವಾದದಿಂದ ನಾವೆಲ್ಲ ಈ ಥರ ಒಟ್ಟಾಗಿ ಸೇರಿ ಈ ಥರ ದೇವ್ರನ್ನ ಆರಾಧನೆ ಮಾಡೋಕ್ಕೆ ದೇವ್ರು ಕೊಟ್ಟಂತಹ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞತೆ ಒಳಗಾಗಿದ್ದೀವಿ. ಅದರಿಂದ ಇವತ್ತು ನಾವು ಆರಿಸ್ಕೊಂತ ಒಂದು ವೇದ ಭಾಗ ನೋಡ್ಬೇಕಾದ್ರೆ, ಈ ಒಂದು ಓದಿರೋಂಥ ಗ್ರಂಥ ಇವತ್ತು ವಾಕ್ಯ ನೀವೆಲ್ಲ ಯಶಸ್ವಿ ಕೇಳಿರ್ತೀರ, ಅದರ ಇದು ಯಾರ ಬಗ್ಗೆ ಹೇಳ್ತಾರೆ ಕತೆ ಇದು? ಅಬ್ಸರ್ವ್ ಮಾಡಿದ್ರ ಯಾರ ಬಗ್ಗೆ ಹೇಳ್ತಾರೆ ಕತೆ ಇದು? ಸಮಾರ್ಯದವರು, ಒಳ್ಳೆ ಸಮಾರ್ಯದವರು ಅಂತ ಇದ್ರೆ ಒಂದು ಕತೆ ಅದರ ಸರಿ ನೋಡ್ಬೇಕ್ರೆ ಏನ್ರಿ, ಒಬ್ಬ ಮನುಷ್ಯ ಏನ್ ಮಾಡ್ತಿರ್ತಾನಲ್ಲಿ, ಎಲ್ಲಿಂದ ಎಲ್ಲಿಗೆ ಬರ್ತಿರ್ತಾನೆ, ಯಾವರಿಂದ ಯಾವಾಗ ಬರ್ತಿರ್ತಾನಂತೆ, ಎರಿಕೋಯಿಂದ ಎರುಸುಲೇಮಿಂದ ಎರಿಕೋಗ್ ಬರ್ತಾ ಇರ್ತಾರಂತೆ. ಸೆಂಟ್ರಲ್ ಬರ್ಬೇಕಂದ್ರೆ ಏನ್ ಮಾಡ್ತಾರೆ, ಕಳ್ಳರು ಅವನ್ನ ಅಟ್ಯಾಕ್ ಮಾಡಿ ಏನ್ ಮಾಡ್ತಾರೆ, ಅವನ್ನ ಅವನ ಸುಲಿಗೆ ಮಾಡಿ ಅವನ ಅರಜೀವ ಮಾಡಿ ಏನ್ ಮಾಡ್ತಾರೆ, ಅವನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅದರ. ಸೊ ಅವಾಗ ಸೆಂಟ್ರಲ್ ಯಾರಪ್ಪ ಬಂದು ನೋಡ್ತಾರೆ ಅಂತಂದ್ರೆ, ಒಬ್ಬ ಯಾಜಕ ಏನ್ ಮಾಡ್ತಾರಂತೆ, ಬಂದು ನೋಡ್ತಾರಂತೆ, ಅವನೇನ್ ಸಹಾಯ ಮಾಡ್ತಾರ ಯಾಜಕ, ಸಹಾಯ ಮಾಡಕ್ ಹೋಗಲ್ಲ, ಓರೆ ಹೋಗ್ಬಿಡ್ತಾರಂತೆ. ಅದರ ನೆಕ್ಸ್ಟ್ ಇನ್ಯಾರು ಬರ್ತಾರೆ, ಲೇಬಿ ಬರ್ತಾನೆ. ಲೇಬಿ ಏನು ಸಹಾಯ ಮಾಡ್ತಾನ, ಅವನೇನ್ ಮಾಡೋದಿಲ್ಲ, ಸಹಾಯ ಮಾಡೋದಿಲ್ಲ ಅದರ. ಆಮೇಲೆ ಯಾರಪ್ಪ ಬರ್ತಾರೆ, ಒಬ್ಬ ಸಮಾಧಿದ್ದು ಏನ್ ಮಾಡ್ತಾನೆ ಬರ್ತಾರೆ, ಆ ಸಮಾಧಿಯದವನು ಇವನ್ನ ನೋಡ್ಬಿಟ್ಟು ಏನ್ ಮಾಡ್ತಾರೆ ಅಂತ, ಅವರು ಅವ್ರಿಗೆ ತನ್ನ ಕತ್ತೆ ಮೇಲೆ ಹಾಕೊಂಡು ಹೋಗಿ ಎಂತ ಒಂದು ಛತ್ರಕ್ಕೆ ಸೇರಿಸಿ, ಅಂದ್ರೆ ಛತ್ರ ಅಂದ್ರೆ ಹಾಕಲ್ಲಿ ಒಂದು ಹಾಸ್ಪಿಟಲ್ ತರ ಸೇರಿಸ್ಬಿಟ್ಟು ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಏನ್ ಹೇಳ್ತಾರೆ, ಏನ್ ಮಾಡಿ ನಾ ಕೊಡ್ಬೇಕಂತ ಪೇಮೆಂಟ್ ಎಲ್ಲ ಕೊಟ್ಬಿಟ್ಟು ನಾನು ತಿರ್ಗಾ ಬರುವ ತನಕ ಏನ್ ಮಾಡಿ ಇವನ್ನ ಹಿಂಗೆ ಚೆನ್ನಾಗಿ ನೋಡ್ಕೊಳ್ಳಿ, ನಾನು ಬಂದ್ಮೇಲೆ ಏನೋ ಎಕ್ಸ್ಟ್ರಾ ಆಯ್ತು ಏನ್ ಮಾಡ್ತೀನಿ ನಿಮಗೆ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಈ ಒಂದು ವಾಕ್ಯನ ನಾವೇನ್ ಮಾಡ್ತೀವಿ, ಎನ್ಎಸ್ಕೆ ಸತಿ ನಾವೇನ್ ಮಾಡ್ತೀವಿ, ಸಭೆಗಳ ಉಪದೇಶನ ಕೇಳಿರ್ತೀರಿ, ಏನ್ ಉಪದೇಶ ಕೇಳಿರ್ತೀರಿ, ನಾವೇನ್ ಮಾಡ್ಕೋ ಮತ್ತೊಬ್ರಿಗೆ ಏನ್ ಮಾಡ್ಬೇಕು, ಸಹಾಯ ಮಾಡ್ಬೇಕು ಅಂದ್ರ. ಸೊ ಅಪರಿಚಿತರಿಗೂ ಕೂಡ ನಾವೇನ್ ಮಾಡ್ಬೇಕು, ಒಳ್ಳೇದ್ನ ಮಾಡ್ಬೇಕು ಅಂತಂದ್ಬಿಟ್ಟು ನಾವೇನ್ ಮಾಡ್ತೀವಿ ಓದಿರ್ತೀವಿ ಅದರ. ಸೊ ಅದಕ್ಕೆ ಇವಾಗ ನಾವೇನ್ ಮಾಡೋದ್ರೆ, ಈ ಒಂದು ಓದ್ಬಿಟ್ಟು ವಾಕ್ಯನ ಮೇಲೆ ನಮ್ಗೇನಪ್ಪ ಪಾಠ ಇದೆ, ಯೇಸುಕ್ಕೆ ಹೇಳಿದ್ ಏನಿದು ಅಂತ ನಾವೇನ್ ಮಾಡೋಣ ನೋಡೋಣ, ಓಕೆನಾ? ಸೊ ಆಕ್ಚುಲಿ ನೋಡ್ಬೇಕಾದ್ರೆ ಓದ ನೋಡಿರ್ತೀನಿ, ಲೂಕ 10ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಹತ್ರ ಬಂದ್ಬಿಟ್ಟು ಈ ಒಂದು ಪ್ರಶ್ನೆನ ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ಒಬ್ಬ ನ್ಯಾಯಶಾಸ್ತ್ರಿ ಏನ್ ಮಾಡ್ತಾರೆ ಅಂದ್ರೆ, ಯೇಸು ಕ್ರಿಸ್ತ ಅಂತ ಈ ಮಾತನ್ನು ಕೇಳ್ತಾರೆ. ಏನಂತ ಕೇಳ್ತಾರೆ, ಲೂಕ 10ನೇ ಅಧ್ಯಾಯದಲ್ಲಿ, ಲೂಕ 10ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ ಓದಿಂತೀನಿ.
ಧರ್ಮೋಪದೇಶಕನು ಎಂದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ಬೋಧಕನೇ ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಕೇಳಲು.
ನೋಡ್ರ ಇವಾಗ ಇಲ್ಲಿ ಒಬ್ಬ ನ್ಯಾಯಶಾಸ್ತ್ರಿ, ಕರೆಕ್ಟ್ ಕನ್ನಡದಲ್ಲಿ ಮತ್ತು ಧರ್ಮೋಪದೇಶಕ ಅಂದ್ರೆ ಅವನೇನ್ ಮಾಡ್ತಾನೆ, ಇಂಗ್ಲಿಷ್ ಲಾಯರ್ ಅಂತ ಕೊಡ್ತಾರೆ ಅದರ. ಅವನೇನ್ ಮಾಡ್ತಾನೆ, ಯೇಸು ಕ್ರಿಸ್ತನ ಒಂದು ಪ್ರಶ್ನೆ ಆಗ್ತಾನೆ, ಸ್ವಾಮಿ ನಾನು ನಿತ್ಯ ಜೀವ ಪಡಿಬೇಕಾದ್ರೆ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಅದರ. ಇವಾಗ ಏನ್ರಿ ಅಲ್ಲಿ ಏನಕ್ಕಂತ ಯೇಸು ಕ್ರಿಸ್ತನ ಪ್ರಶ್ನೆ ಕೇಳಿದ್ದವನ, ಇನ್ನೊಂದ್ಸತಿ ಓದಿ ನೋಡ, ಗಮನ ಇಟ್ಟಿಲ್ರಿ ಎಲ್ಲರೂ, ಪರೀಕ್ಷೆ ಮಾಡೋದಕ್ಕೋಸ್ಕರ ಅಲ್ವರ ಓದುದ್ರ, ಇನ್ನೊಂದ್ಸತಿ ಓದಿಂತೀನಿ. ಇವಾಗ
ಆಗ ಒಬ್ಬ ಧರ್ಮೋಪದೇಶಕನು ಎದ್ದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ಬೋಧಕನೇ
ನೋಡ್ರ ಪರೀಕ್ಷೆ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾನೆ ಅಂದ್ರೆ, ಧರ್ಮೋಪದೇಶಕನು ಈ ತರ ಏನ್ ಮಾಡ್ತಾನೆ ಪ್ರಶ್ನೆನ ಕೇಳ್ತಾನೆ. ಅಂದ್ರೆ ಯಾರಪ್ಪ ಇವರು ಅಂದ್ರೆ, ಧರ್ಮೋಪದೇಶಕ ಅಂದ್ರೆ ಲಾಯರ್ ಅಂತ ಹೇಳ್ತಾರೆ ಈ ಕಾಲದಲ್ಲಿ. ಲಾಯರ್ ಯಾರಂತ ಹೇಳ್ತಾರೆ, ನ್ಯಾಯವಾಗಿ ಇಲ್ದಿರೋರೇ ನ್ಯಾಯ ಲಾಯರ್ಗಳು ಅಲ್ವರ. ಸೊ ನೋಡ್ಬೇಕು ಅವತ್ತೋ ಒಂದು ಕೇಸ್ ತೊಗೊಂಡ್ರೆ ಮುಗಿಯುತ್ತೆ ಅಷ್ಟೇ ಕತೆ ಅಲ್ವರ. ನಮ್ಮ ತೀರದಲ್ಲಿ ಸುಲಿಗೆ ಮಾಡೋ ತನಕ ಏನ್ ಮಾಡೋದಿಲ್ಲ, ಕೇಸ ಬಿಡೋದಿಲ್ಲ ಅಲ್ವರ. ಸೊ ಅದೇ ತರ ಆ ಕಾಲದಲ್ಲಿ ಕೂಡ ಲಾಯರ್ಗಳು ಏನಾಗಿದ್ರು ಇದ್ರು, ಅವ್ರಿಗೆ ಏನಂದ್ರೆ ಧರ್ಮೋಪದೇಶಕರು ಅಂತ ಹೆಸರು. ಏನಕ್ಕಪ್ಪ ಲಾಯರ್ ಅಂತಂದ್ರೆ, ನ್ಯಾಯ ಪ್ರಮಾಣದಲ್ಲಿ ಎಕ್ಸ್ಪರ್ಟ್ ಆಗಿರೋರು ಯಾರಪ್ಪ ಆ ಕಾಲದಲ್ಲಿ ಅಂದ್ರೆ ಲಾಯರ್ಗಳು ಅಲ್ವರ. ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಿರೋದು. ಅದೇ ತರ ದೇವರು ಇಸ್ರೇಲ್ ಜನಗಳಿಗೆ ಏನಪ್ಪ ಕೊಟ್ಟಿದ್ರೆ, ನ್ಯಾಯ ಪ್ರಮಾಣ ಏನ್ ಮಾಡಿದ್ರು ಕೊಟ್ಟಿದ್ರು. ಆ ನ್ಯಾಯ ಪ್ರಮಾಣದಲ್ಲಿ ತುಂಬಾ ನಿಪುಣರಾಗಿದ್ದವ್ರು ಯಾರು ಅಂದ್ರೆ ಇವರು ಅದರ. ಸೊ ಇಂಥ ವ್ಯಕ್ತಿ ಯೇಸು ಕ್ರಿಸ್ತ ಅಂತ ಒಂದು ಪ್ರಶ್ನೆ ಕೇಳ್ತಾನೆ, ಏನಕ್ಕೆ ಕೇಳ್ತಾನೆ ಅಂದ್ರೆ, ಆ ಪ್ರಶ್ನೆಗೆ ಉತ್ತರ ತಿಳ್ಕೊಬೇಕು ಅಂತ ಮಾಡಕ್ ಹೋಗಲ್ಲ ಇವನ, ಕೇಳ್ತಾ ಇಲ್ಲ. ಏನಕ್ಕೆ ಕೇಳ್ತಾ ಇದ್ದಾನೆ ಅಂತಂದ್ರೆ, ಪರೀಕ್ಷೆ ಮಾಡೋದಕ್ಕೋಸ್ಕರ. ಏನ್ ಪರೀಕ್ಷೆ ಮಾಡೋದಕ್ಕೋಸ್ಕರ, ಚೆನ್ನಾಗ್ ಗೊತ್ತು ಯೇಸು ಕ್ರಿಸ್ತನ ಹೆಂಗಾರ ಅವ್ರ ಮಾತಲ್ಲಿ ಹಿಡಿದು ಏನ್ ಮಾಡ್ಬೇಕು ಅದನ್ನ ಸಿಕ್ಕಾಕ್ಸ್ಬೇಕು ಅಂತ ಯಾರು ಕಾಯ್ದೆ ಇಲ್ಲ ಅದ್ರ. ಹಂಗಾರೆ ಇವರು ಯೇಸು ಕ್ರಿಸ್ತನ ಹತ್ರ ಏನೋ ಅವ್ರ ಒಳ್ಳೆ ಉಪದೇಶ ಹೇಳಿದ್ರೆ ಅದನ್ನ ಕೇಳ್ಕೊಂಡವ್ರ ಪಕ್ಕ ಅದೇ ರೀತಿ ಏನ್ ಮಾಡ್ಲ ಅವ್ರ ಬರ್ಲೇ ಇಲ್ಲ. ಇಲ್ಲಿ ಬಂದು ಕೇಳಿದ ಉದ್ದೇಶ ಏನು ಅಂತಂದ್ರೆ, ಯೇಸು ಕ್ರಿಸ್ತನ ಹೆಂಗಾರ ಹಿಡಿದ್ಬಿಟ್ಟು ಏನ್ ಮಾಡೋಣ, ಅವರಲ್ಲಿ ತಪ್ಪು ಕನ್ನಡಿ ಅಂತ ಕೇಳ್ತಾರೆ. ಅದಕ್ಕೆ ಏನ್ ಕೇಳ್ತಾನೆ ಬಂದ್ಬಿಟ್ಟು, ಸ್ವಾಮಿ ನಾನು ನಿತ್ಯ ಜೀವ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು, ಓದಿ 25
ಏನು ಮಾಡಬೇಕೆಂದು ಕೇಳಲು ಆತನು ಅವನಿಗೆ, ಶಾಸ್ತ್ರದಲ್ಲಿ ಏನು ಬರೆದಿದೆ, ಹೇಗೆ ಓದಿದ್ದಿ
ನೋಡಿ. ಅದ್ಗೆ ಯೇಸು ಕ್ರಿಸ್ತ ಉತ್ತರ ಕೊಡ್ತಾರೆ, ಅದರ ಗೊತ್ತಾಗ್ಬಿಡ್ತಾರೆ ಇವನ್ ಏನ್ ಕೇಳ್ತಾರೆ ಉದ್ದೇಶ ಏನಂತ. ಕೇಳ್ತಾರೆ ಉದ್ದೇಶ ಏನಕ್ಕೆ? ಪರೀಕ್ಷೆ ಮಾಡಿ. ಅದಕ್ಕೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಏನಪ್ಪ ನೀನು ನ್ಯಾಯಶಾಸ್ತ್ರಿ ಅಂತ ಹೇಳ್ತೀಯ, ನೀ ಇದರಲ್ಲೆಲ್ಲ ಎಕ್ಸ್ಪರ್ಟ್ ಆಗಿರ್ಬೇಕಲ್ಲ, ಏನು ಓದ್ತೀಯ ಬೈಬಲ್, ನಿಂಗೆ ಅಷ್ಟು ಓದೋ ಗೊತ್ತಿಲ್ವಾ, ನೀ ಇಷ್ಟೆಲ್ಲ ಓದಿ ತಿಳ್ಕೊಂಡಿರ್ಬೇಕಲ್ಲ, ಏನು ತಿಳ್ಕೊಂಡಿದ್ಯಾ ಹಂಗಂದ್ರೆ ನೀನು ಏನ್ಮಾಡ್ತಾರೆ ಅಲ್ಲಿ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಅವಾಗ ಏನಾಗೋಯ್ತು, ಎಲ್ಲರೂ ಬಂದು ಒಂದೇ ಸತಿಗೆ ಒಂಥರ ಅವಮಾನ ಆದಾಗೋಯ್ತು. ಇವಾಗ ಪ್ರಶ್ನೆಗೆ ಇವರೇ ಉತ್ತರ ಕೊಡದ್ರೆ ಇದ್ರೆ ಏನಾಗ್ಬಿಡ್ತದೆ, ಇನ್ನೂ ಇನ್ಸಲ್ಟ್ ಆಗ್ಬಿಡ್ತಾರೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಇವರೇ ಏನು ಮಾಡ್ತಾರೆ ಉತ್ತರ ಕೊಡ್ತಾರೆ, ಅದಕ್ಕೆ ಏನು ಓದಿದ್ಯಾ ಅಂತ, ಯಾವ ಥರ ಓದಿದ್ಯಾ ಅಂತ ಹೇಳಿದ ತಕ್ಷಣ ಏನು ಉತ್ತರ ಕೊಡ್ತಾರೆ ನೋಡಿರ್ತೀನಿ. 27ನೇ ವಾಕ್ಯ.
ಅದಕ್ಕೆ ಅವನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಶಕ್ತಿಯಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಮತ್ತು ನಿನ್ನ ನೆರವಿನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಬರೆದದೆ ಅಂದನು.
ಎಂದು ಬರೆದಿದೆ ಅಂತ ಏನ್ ಮಾಡ್ತಾರೆ, ಕರೆಕ್ಟ್ ಆಗಿ ಉತ್ತರ ಕೊಟ್ಬಿಡ್ತಾರೆ. ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತ ಅಂತ, ವೆರಿ ಗುಡ್ ಅಪ್ಪ, ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ಯಾ, ದಯವಿಟ್ಟು ಅದ್ರತೆ ಏನ್ ಮಾಡು, ಫಸ್ಟ್ ಹೋಗ್ಬಿಟ್ಟ ಫಾಲೋ ಮಾಡು ಅಂತ ಹೇಳ್ತಾರೆ ನೋಡಿದ್ದೀನಿ 28ನೇ ವಾಕ್ಯ. ಈಶ್ವರ್ಗೆ ಏನ್ ಮಾಡಿಲ್ಲ, ಅವನ ಮಾಡಿಲ್ಲ ಅಂತಾನೆ ಅರ್ಥ. ಇವಾಗ ಎಲ್ಲರಿಗೂ ಮುಂದೆ ಪ್ರಶ್ನೆ ಕೇಳಿದ್ಕೆ ಏನಾಗೈತಿ, ಇವಾಗ ಅವ್ನು ಸುಮ್ಮನೆ ಯಾಕಪ್ಪ ಕೇಳಿದ್ ಅನ್ಸ್ಬಿಡ್ತು. ಅಲ್ಲಿ ಇವಾಗ ಏನ್ ಮಾಡ್ತಾನೆ, ತಾನೇ ಏನೋ ದೊಡ್ಡ ನೀತಿವಂತನೋ ಅಂತ ನೋಡ್ಸ್ಕೊಂಡ ಕಸ ಏನ್ ಮಾಡ್ತಾನೆ ಅಂತಾರೆ, ಯೇಸು ಕ್ರಿಸ್ತ ಇನ್ನ ಫರ್ದರ್ ಏನ್ ಮಾಡ್ತಾರೆ, ಇನ್ನ ಇನ್ನ ಎಲಾಬ್ರೇಟ್ ಆಗಿ ಹೇಳಿ ಸರ್ ಅಂತ ಏನ್ ಮಾಡ್ತಾರೆ ಅವ್ನು ಪ್ರಶ್ನೆ ಕೇಳ್ತಾನೆ. ನೋಡಿ ಏನ್ ಕೇಳ್ತಾನೆ 29ನೇ ವಾಕ್ಯ. ನೋಡ್ರ ತಾನೇನೋ ದೊಡ್ಡ ನೀತಿವಂತ ಅಂತಾರ, ನನಗೆಲ್ಲ ಗೊತ್ತಿದೆ ಕರೆಕ್ಟ್ ಹೌದು, ಆದ್ರೆ ನನಗೆ ಇದ್ರಲ್ಲಿ ಒಂದು ಡೌಟ್ ಇದೆ, ಏನಪ್ಪಾ ಅಂದ್ರೆ ಇದರಲ್ಲಿ ನೆರೆಯವರು ಯಾರು ಅಂತ, ಹೂ ಇಸ್ ಮೈ ನೇಬರ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಪ್ರಶ್ನೆ ಏನ್ ಮಾಡ್ತಾನೆ ಯೇಸು ಕ್ರಿಸ್ತನಿಗೆ ಕೇಳ್ತಾನೆ. ಇಲ್ಲಿ ಏನ್ ಕೇಳ್ತಾನೆ ಅಂದ್ರೆ ತಾನೇನೋ ನೀತಿವಂತ ನೋಡ್ಸ್ಕೊಳಕ್ಕೋಸ್ಕರ ಅಂದ್ರ ಇವಾಗ ಈ ಒಂದು ಪ್ರಶ್ನೆ ಎಷ್ಟು ಸಿಂಪಲ್ ಅಲ್ವಾ, ನಮ್ಮ ನೆರೆಯ ಹೊರೆಯವರು ಯಾರು, ಹೂ ಇಸ್ ಮೈ ನೇಬರ್ ಅಂತ ನಾವೇನ ಪ್ರಶ್ನೆ ಹಾಕ್ತಾರೆ ನಿಮ್ಗೆ, ನೀವೇನಂತೀರಾ, ನಿಮ್ಮ ಅಕ್ಕಪಕ್ಕದವ್ರು ಯಾರು ಅಂತ ನೀವೇನಂತೀರ, ಸಹೋದರ ಕೆಲಸ ಮಾಡೋರು, ಇವಾಗ ನಮ್ಮನೆ ಆಫೀಸಿಗೆ ಕೆಲಸ ಮಾಡಿದ್ರೆ ಅಕ್ಕಪಕ್ಕ ಕೂತ್ಕೊಂಡ್ರೆ ಏನಾಗಿದೆ ನಮಗೆ ನೇಬರ್ಸ್, ಇನ್ನು ಮನೆ ಅಕ್ಕಪಕ್ಕ ಇರೋರು ನಮ್ಗೆ ಏನಾಗಿದ್ರು ಇವಾಗ ನೇಬರ್ಸ್ ಅಂದ್ರ. ಇವಾಗ ಯೇಸು ಕ್ರಿಸ್ತು ಅದಕ್ಕೆ ಶಾರ್ಟ್ ಆ್ಯಂಡ್ ಸ್ಪೀಡಾಗಿ ಉತ್ತರ ಕೊಡ್ತೀರಾ, ನಿಮ್ಮ ಮನೆ ಪಕ್ಕದಲ್ಲಿರೋರಪ್ಪ ನಿಮ್ಮ ಎಂತ ನೆರೆಯವರು ಇರೋ ಅಂತ ಹೇಳ್ಬೋದಂತೆ ಯೇಸು ಕ್ರಿಸ್ತು. ಆದರೆ ಯೇಸು ಕ್ರಿಸ್ತು ಏನು ಮಾಡೋಕೆ ಹೋಗಿಲ್ಲ, ಹಂಗೆ ಹೇಳಲಿಲ್ಲ. ಅದ್ರ ಬದಲಾಗಿ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಒಂದು ಒಳ್ಳೆಯ ಸಮಾರ್ಯದ ಒಂದು ಸಾಮ್ಯ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರೆ, ಯಾಕೆ ಹೇಳಿದ್ರು, ಯಾಕೆ ಸಾಮ್ಯ ಹೇಳಿದ್ರು ಅಂತಂದರೆ, ಇವನು ದಯವಿಟ್ಟು ಎಲ್ಲ ಮೊಬೈಲ್ ಆಫ್ ಆಗ್ಬಿಟ್ರು ಅಂದ್ರೆ, ಎಲ್ಲ ಆಫ್ ಆಗ್ಬಿಟ್ರು, ಒಂದು ಸ್ವಲ್ಪ ಹೊತ್ತು ಓಕೆನಾ, ಆಫ್ ಇಲ್ಲ ಸೈಲೆಂಟ್ ಮಾಡ್ಕಾಕ್ಬಿಡಿ ಓಕೆನಾ. ಸರಿ, ಇಲ್ಲಿ ಇವನು ಏನಕ್ಕೆ ಹೇಳ್ತಾನೆ ಅಂದರೆ, ತಾನೇನೋ ಒಬ್ಬ ನೀತಿವಂತ ಅಂತ ಏನು ಮಾಡೋಕ್ಕೆ ತೋರಿಸ್ಕೊಳಕ್ಕೋಸ್ ಏನು ಮಾಡ್ತಾನೆ ಅಲ್ಲಿ ಹೇಳ್ತಾರೆ. ಯಾಕೆ ಅಂತಂದರೆ, ನಮಗೆಲ್ಲ ಚೆನ್ನಾಗಿ ಗೊತ್ತು ಯೇಸು ಕ್ರಿಸ್ತನ ಕಾಲದಲ್ಲಿ ಈ ಫರಿಸೇರು ಸದಸ್ಯರು ಈ ನ್ಯಾಯಶಾಸ್ತ್ರಿಗಳೆಲ್ಲ ಬಂದ್ಬಿಟ್ಟು ಈ ಧರ್ಮೋಪದೇಶಕರೆಲ್ಲ ಬಂದ್ಬಿಟ್ಟು ಯೇಸು ಕ್ರಿಸ್ತನಿಗೆ ಏನು ಮಾಡ್ತಾ ಇರಲಿಲ್ಲ, ಬೆಲೆನೇ ಕೊಡ್ತಾ ಇರಲಿಲ್ಲ. ಅದರ ಅದು ಮಾತ್ರ ಅಲ್ಲ, ಅವ್ರು ಯಾರಿಗೆ ತುಂಬ ಮುಖ್ಯತ್ವ ಕೊಡ್ತಾ ಇದ್ರು ಅಂದರೆ, ತುಂಬ ಶ್ರೀಮಂತರುಗಳು ಅವ್ರಿಗೆ ಏನು ಮಾಡ್ತಾ ಇದ್ರು, ಆಫ್ ಆಗಬೇಕು ಅಷ್ಟೊಂದು ಗಲಾಟೆ ಮಾಡಿದ್ರೆ ಆಯ್ತಾ, ಆಫ್ ಆಯ್ತಾ, ಓಕೆನಾ. ಸರಿ, ಅದೇ ಹೊಡಬೇಕಾದ್ರೆ ಇಲ್ಲಿ ಇವನು ಏನಕ್ಕಪ್ಪ ಈ ಥರ ಒಂದು ಮಾತನ್ನು ಕೇಳ್ತಾನೆ ಅಂತಂದರೆ, ಏನು ಅಂತಂದರೆ, ಇವರೆಲ್ಲ ಯೇಸು ಕ್ರಿಸ್ತನ ಕಂಡ್ರೆ ಏನಾಗಲ್ಲ, ಇವ್ರಿಗೆಲ್ಲ ಆಗಲ್ಲ ಅಲ್ವರ. ಆಮೇಲೆ ಯೇಸು ಕ್ರಿಸ್ತನ ಒಂದು ಕಾಲದಲ್ಲಿ ಈ ಫರಿಸೇರು ಸದಸ್ಯರು ನ್ಯಾಯಶಾಸ್ತ್ರಿಗಳೆಲ್ಲ ಬೇರೆ ಸಾಮಾನ್ಯ ಜನಗಳನ್ನ ಯಾವ ಥರ ಟ್ರೀಟ್ ಮಾಡೋದ್ರೆ, ತುಂಬ ಕೇವಲವಾಗಿ ಏನು ಮಾಡೋರು ಟ್ರೀಟ್ ಮಾಡೋದ್ರ, ಪಾಪಿಗಳನ್ನ ಅದರ ಸುಂಕದವ್ರನ್ನ ಅದರ ವ್ಯಭಿಚಾರಿಗಳನ್ನ ಅದರ ರೋಗಿಗಳನ್ನ ಇವನ್ನೆಲ್ಲ ಏನು ಮಾಡ್ತಾರೆ ಹತ್ರಕ್ಕೆ ಸೇರಿಸ್ತಾ ಇರಲ್ಲ. ಇವ್ರನ್ನೆಲ್ಲ ಯಾವ ಥರ ಕನ್ಸಿಡರ್ ಮಾಡೋದ್ರೆ, ತುಂಬ ಪರಿಶುದ್ಧರು ಅಂತ ಏನು ಮಾಡೋರು, ತುಂಬ ನೀತಿವಂತರ ಥರ ತಿರುಗಾಡೋರು ಅಂದ್ರೆ. ಅದಕ್ಕೆ ಅವ್ರು ಯಾವ ಥರ ವಸ್ತ್ರ ಹಾಕೊಡೋರು, ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಇಂಥ ಬಿಳಿ ನೀಲಿವಂಗಿ ಹಾಕೊಂಡು ಎಲ್ಲರ ಮುಂದೆ ಗ್ರ್ಯಾಂಡಾಗೆ ಅದರ ಕಾಣಿಸ್ಕೊಂಡು ರೀತಿಯಲ್ಲಿ, ಅಥವಾ ರೋಡಲ್ಲಿ ಮೂಲೆ ನಿಂತ್ಕೊಂಡು ಎಲ್ಲರೂ ಕಾಣಿಸೋ ರೀತಿಯಲ್ಲಿ ಪ್ರಾರ್ಥನೆ ಮಾಡೋದು, ಅದರ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ನೀವೆಲ್ಲ ಇರ್ತಾರೆ ಸುಣ್ಣ ಬಳ್ದಂಥ ಸಮಾಧಿಗಳ್ತಾರ ಇದ್ದಾರೆ. ಆ ಥರ ತೋರಿಕೆಗೆ ಮಾತ್ರ ಚೆನ್ನಾಗಿರೋದಕ್ಕಿರೋಂಥ ವ್ಯಕ್ತಿಗಳು ಯಾರಾಗಿದ್ರು ಅಂದರೆ, ಈ ಫರಿಸೇರು ಸದಸ್ಯರು ನ್ಯಾಯಶಾಸ್ತ್ರಿ. ಇವರು ಬೇರೆ ಜನಗಳಿಗೆ ಏನು ಮಾಡ್ತಾರೆ, ಮರ್ಯಾದೆನೇ ಕೊಡ್ತಾ ಇರಲಿಲ್ಲ. ಅಂದ್ರೆ ಅವ್ರದಲ್ಲಿ ಯಾವ ಥರ ನೋಡೋದ್ರೆ, ಒಂದು ತುಂಬ ಕೀಳಾಗಿರೋಂಥ ಒಂದು ಸಬ್ ಸ್ಟ್ಯಾಂಡರ್ಡ್ ಜನಗಳ್ತ ನೋಡೋರು. ಅಂದ್ರೆ ಇವಾಗ ಹೇಗೆ ನಮ್ಮ ಇಂಡಿಯನ್ ಸೊಸೈಟಿಲಿ ಒಂದು ಕಾಲ ಬಗ್ಗೆ ಇರ್ತಲ್ಲ, ಅಂದ್ರೆ ಏನ್ರಿ ಈ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಅಂತಂದ್ರೆ ತುಂಬ ಕೇವಲವಾಗಿ ಮಾಡೋ ಅನ್ಟಚಬಲ್ ಥರ, ಆ ಥರ ಏನು ಮಾಡೋದು ಇವರು ಇವ್ರು ನೋಡೋರು. ಅಂದ್ರೆ ಅದಕ್ಕೆ ಏನು ಮಾಡ್ತಾರೆ, ಸರಿ ಸ್ವಾಮಿ ನೀವು ಹೇಳ್ತಿರಲ್ಲಪ್ಪ ಅಂತಾರೆ, ನಿಮ್ಮ ನೆರೆಯವ್ರನ್ನ ಪ್ರೀತಿ ಮಾಡ್ಬೇಕು ಅಂತ ನೀವು ನ್ಯಾಯ ಪ್ರಮಾಣ ಪ್ರಕಾರ ನೀವು ಹೇಳ್ರಿ ಯಾರು ನೆರೆಯವರು ಇವರು ಅಂತ. ಯಾಕಂದ್ರೆ ಇವರೆಲ್ಲ ಏನು ತಿಳ್ಕೊಂಡಿದ್ರೆ, ಇವ್ರ ದೃಷ್ಟಿಯಲ್ಲಿ ಯಾರು ನೆರೆಯವರು ಇವರು ಅಂತಂದರೆ, ಈ ಪರಿಶುದ್ಧವಾಗಿದೆ ನೋಡಿ, ಅಂದ್ರೆ ಯಾರು ಆಲಯದಲ್ಲಿ ದೇವರಿಗೆ ತುಂಬ ಸೇವೆ ಮಾಡ್ತಾರೋ, ಯಾರಿಗೆ ಆಲಯದಲ್ಲಿ ದೇವ್ರ ವಾಕ್ಯನೆಲ್ಲ ಓದ್ತಾರೋ, ಅಂದ್ರೆ ತುಂಬ ನಿಷ್ಠಾವಂತಿಕೆಯಾಗಿ ತುಂಬ ಏನ್ರಿ ಶುದ್ಧವಾಗಿ ಯಾರಿದ್ದಾರೆ, ಇವರೇನ್ರಿ ನೀತಿವಂತರು ಅಂತ ತಿಳ್ಕೊಂಡಿದ್ರು. ಅದಕ್ಕೆ ಆತ ನೀತಿವಂತರ ಥರ ನೋಡ್ಸೋದಕ್ಕೋಸ್ಕರ ಯೇಸು ಕ್ರಿಸ್ತನಿಗೆ ಪ್ರಶ್ನೆ ಕೇಳ್ತಾರೆ. ಇವಾಗ ಯೇಸು ಕ್ರಿಸ್ತ ಏನು ಮಾಡೋಕೆ ಹೋಗಿಲ್ಲ, ಡೈರೆಕ್ಟಾಗಿ ಒಂದೇ ಸರಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಏನು ಮಾಡೋಕೆ ಹೋಗಿಲ್ಲ, ಉತ್ತರ ಕೊಡೋಕೆ ಹೋಗಿಲ್ಲ. ಯಾಕೆ ಕೊಟ್ಟಿದ್ದ ಅಂತಂದರೆ ಅವ್ನು ಖಂಡಿತವಾಗಿ ಏನು ಮಾಡ್ತಾರೆ, ಅರ್ಥನೇ ಮಾಡ್ಕೊಂಡು ಅದಕ್ಕೆ ಏನು ಮಾಡ್ತಾರೆ, ಒಂದು ಸಾಮ್ಯ ಏನು ಮಾಡ್ತಾರೆ ಯೇಸು ಕ್ರಿಸ್ತ ಇವಾಗ ಹೇಳ್ತಾರೆ ಅದರ. ಸರಿ, ಇವಾಗ ನೋಡ್ರಿ ಅಲ್ಲಿ ಓದ ನೋಡ್ರಿ ಅಂತೀನಿ ಅಲ್ಲಿ ಮೂವತ್ತನೇ ವಾಕ್ಯನ ಓದ್ಕೊ ಬಂತೀವಿ ಅಲ್ಲಿ ಏನ್ ನಡೀತು ಫಸ್ಟ್ ಓದನ ಆಮೇಲೆ ಇದು ಅರ್ಥಗಳೇ ಅಂತ ಓದಿ ಮೂವತ್ತನೇ ವಾಕ್ಯನ ಓದಿದ್ರ.
ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು.
ನೋಡ್ರ ಇಲ್ಲ ಅಂದ್ರೆ ಒಬ್ಬನೊಬ್ಬ ಮನುಷ್ಯನು ಎದ್ರಿ ಅವನು ಎಲ್ಲಿಂದ ಅವನು ಹೋಗ್ತಾ ಇದ್ದ ಅಂತಂದ್ರೆ ಯೆರೂಸಲೇಮಿಂದ ಘಟ್ಟ ಹಿಡಿದು ಎಲ್ಲಿಗೆ ಹೋಗ್ತಾ ಇದ್ದಂತೆ ಯೆರಿಕೋ ಹೋಗ್ತಾ ಇದ್ದಂತೆ ಅಂತ ಕೊಟ್ಟಿದ್ರ. ಸರಿ ಯಾಕೆ ಯೆರೂಸಲೇಮ್ ಕೊಟ್ಟಿದ್ದಾರೆ ಬೇರೆ ಯಾರು ಊರು ಕೊಡ್ಬೋದಲ್ಲ, ಯಾಕೆ ಜೆರೂಸಲೇಮೇ ಕೊಟ್ಟವ್ರೆ, ಯಾಕೆ ಯೆರಿಕೋನೇ ಕೊಟ್ಟವ್ರೆ ಅದರ ಘಟ್ಟ ಹಿಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕಳ್ಳರ ಏನ್ ಮಾಡುದಂತೆ ಅವನ್ನ ಅವನ್ನ ಸುಲಿಗೆ ಮಾಡುತ್ತೆ. ಸುಲಿಗೆ ಮಾಡಿದ ಏನ್ ಮಾಡುತ್ತೆ, ಸುಲಿಗೆ ಅಂದ್ರೆ ಏನು ಕನ್ನಡದಲ್ಲಿ ಸುಲಿಗೆ ಮಾಡೋದ್ ಅಂತ ಇಂಗ್ಲೀಷ್ ಅಲ್ಲಿ ಹೇಳ್ತಾರೆ ಅವ್ನು ವಸ್ತ್ರ ಎಲ್ಲ ಕಿತ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. ವಸ್ತ್ರ ಎಲ್ಲ ಕಿತ್ಕೊಂಡ್ಬಿಟ್ಟು ಏನ್ತಿ ಅವನ ಗಾಯ ಮಾಡಿ ಏನ್ ಮಾಡ್ದಂತೆ ಸಾಯ್ಸಾಕ್ ಕೊಟ್ರ ಅರೆ ಜೀವ ಆಫ್ ಮರ್ಡರ್ ಮಾಡ್ಬಿಟ್ರು ಅಲ್ವರ ಬಿಟ್ಬಿಟ್ರಂತೆ. ನೆಕ್ಸ್ಟ್ ಆಮೇಲೆ ಏನ್ ಮಾಡ್ದಂತೆ ಮೂವತ್ತನೇ ವಾಕ್ಯ.
ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರೆಯಾಗಿ ಹೋದನು.
ನೋಡ್ರ ಆ ದಾರಿಯಲ್ಲಿ ಯಾರಪ್ಪ ಬಂದಿರತ್ತೆ ಇವಾಗ, ಒಬ್ಬ ಯಾಜಕನ್ ಬಂದಂತೆ. ಅದರ ಯಾಜಕನ ಧರ್ಮ ಏನು, ಆಕ್ಚುಲಿ ಯಾಜಕನ ಧರ್ಮ ಏನು ಅಂದ್ರೆ ಯಾರಿಗೋ ಕಷ್ಟ ಇರೋಂಗ್ ಏನ್ ಮಾಡ್ಬೇಕು, ನಾವು ಸಹಾಯ ಮಾಡ್ಬೇಕು ಅಲ್ಲ. ದೇವ್ರ ದರ್ಶನ ಗುಡಾರದಲ್ಲಿ ಯಾಜಕನ ದೇವ್ರ ನೇಮಿಸಿದ ಏನಕ್ಕೆ ಅಂತಂದ್ರೆ ಯಾರಿಗೇನೋ ಪ್ರಾಬ್ಲಮ್ ಇತ್ತು ಕಷ್ಟ ಇತ್ತು ಅಂದ್ರೆ ಅವ್ನು ಯಾರಿಗೋ ಸಹಾಯ ಮಾಡ್ಬೇಕು, ನೀವು ಸಹಾಯ ಮಾಡ್ಬೇಕು ಅಂತಂದ್ರೆ ಇಟ್ಟಿದ್ ನೋಡಿದ್ದೀನಿ. ಓದನ ಹಿಬ್ರೂಯದಲ್ಲಿ ಐದನೇ ಅಧ್ಯಾಯ ಒಂದು ಮತ್ತೆ ಎರಡನೇ ವಾಕ್ಯ ಹೇಳ್ತೀನಿ. ಹಿಬ್ರೂ ಫಿಫ್ತ್ ಚಾಪ್ಟರ್, ಹಿಬ್ರೂ ಫಿಫ್ತ್ ಚಾಪ್ಟರ್ ವರ್ಸ್ 1-2.
ಪ್ರತಿಯೊಬ್ಬ ಮಹಾಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿದ್ದರು ಮನುಷ್ಯರಿಗೋಸ್ಕರ ದೇವರ ಕಾರ್ಯಗಳನ್ನು ಜರುಗಿಸುವುದಕ್ಕಾಗಿ ನೇಮಿಸಲ್ಪಡುತ್ತಾರೆ.
ನೋಡ್ರ ಅಂದ್ರೆ ಪ್ರತಿಯೊಬ್ಬ ಯಾಜಕನ್ನ ದೇವ್ರು ಏನಕ್ಕೆ ಕಲ್ಸಿದ್ರಂತೆ, ಮನುಷ್ಯರಲ್ಲೇ ಆರಿಸ್ಬಿಟ್ಟು ಮನುಷ್ಯನ್ಗಾಗಿ ಏನ್ ಮಾಡಿದ್ರಂತ ಇವಾಗ ನೇಮಿಸಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಮಹಾ ಇವನು ಯಾಜಕನ ಕರ್ತವ್ಯ ಏನು, ಮನುಷ್ಯನ್ ಏನ್ ಮಾಡ್ಬೇಕು ಇವಾಗ ಇಲ್ಲಿ ಸಹಾಯ ಮಾಡ್ಬೇಕು ಅಲ್ವ. ಅಂದ್ರೆ ಇವ್ ರೋಡಲ್ಲಿ ಒಬ್ಬ ಬಿದ್ದವ್ರೆ ಅಂತಂದ್ರೆ ಇವ್ ಏನ್ ಮಾಡ್ಬೇಕು ಸಹಾಯ ಮಾಡ್ಬೇಕು. ಅದು ಬದಲ ಇವನೇನ್ ಮಾಡ್ತಾನೆ, ಇವನು ಓರಾಗಿ ಏನ್ ಮಾಡ್ತಾನೆ ಅಲ್ಲಿ ಅಲ್ಲಿ ಹೋಗ್ಬಿಡ್ತಾನೆ. ಯಾಕಂದ್ರೆ ಅರ್ಧಕ್ಕೆ ನಾವು ಸತ್ತಾಗೋನೆ ಅಲ್ವರ. ಯಾಕೆ ಯಾರು ಇನ್ನೊಂದು ಮೊಬೈಲ್ ಆನ್ ಇದೆ ಸೈಡ್ ಮಾಡಕ್ ಹಾಕ್ಬಿಡ್ತಲ್ಲ, ಇಲ್ಲಿ ಹಾಕೊಂಬಿಡು. ನಿಂಗೇನು ಬಿಸ್ನೆಸ್ ಕಾಲ್ ಗೊತ್ತೈತಾ, ಅರ್ಜೆಂಟ್ ಬಿಸ್ನೆಸ್ ಇದೆಯಾ, ಸಂಡೇ ಎಲ್ಲ ರಜಾ ಅಲ್ವಾ, ಹಾಕೊಂಬಿಡ್ತೀನಿ ಆಗುತ್ತಾ. ಸರಿ ಓಕೆ ಅಲ್ವರ. ಸದ್ಯ ನೋಡ್ಬೇಕಂದ್ರೆ ಏನ್ರಿ ಯಾಕೆ ಇವನು ಅರಜೀವಿಯಾಗಿ ನೋಡಿದ್ದ ವ್ಯಕ್ತಿನ ಬಿಟ್ಟು ಹೋಗ್ಬಿಡ್ತಾ ಅಂದ್ರೆ, ನ್ಯಾಯ ಪ್ರಮಾಣದಲ್ಲಿ ಒಂದು ಪ್ರಮಾಣ ಇತ್ತು. ಏನಪ್ಪ ಅಂದ್ರೆ ಸತ್ತವ್ರ ಹತ್ರ ಯಾಜಕನೇ ಆಗ್ಬಿಡ್ದ ಹೋಗ್ಬಾರ್ದು, ಅದರ ಹೋದ್ರೆ ಅವ್ನು ಏಳು ದಿನ ಏನಾಗ್ತಾನೆ ಇವಾಗ ಅಶುದ್ಧ ಆಗ್ಬಿಡ್ತಾನೆ. ಅದರ ಇವ್ನಿಗೆ ಅರ್ಧ ಜೀವ ಹೋಗಿರೋದು ಗೊತ್ತಿಲ್ವಲ್ಲ, ಅರ್ಧ ಜೀವ ಹೋಗಿರೋ ಕೈಕಲ್ಲಿ ಆಡ್ಸಲ್ವಲ್ಲ. ಅದ್ರ ಅದೇ ನೋಡ್ಬೇಕಾದ್ರೆ ಏನೇನ್ ಮಾಡ್ತಾನೆ, ಅದು ನೋಡಿದ ತಕ್ಷಣ ಏನ್ ಮಾಡ್ತಾನೆ, ಅವ್ನು ಸತ್ತೋಗ್ಬಿಟ್ಟಂತ ಏನ್ ಮಾಡ್ತಾನೆ, ದುರ್ದಿನ ಮಾಡ್ತಾನ ಅವ್ನು ಹೋಗ್ಬಿಡ್ತಾರ. ನೆಕ್ಸ್ಟ್ ಏನಾಯ್ತದೆ, ಇವ್ನು ಹೋಗಿದ ತಕ್ಷಣ ನೆಕ್ಸ್ಟ್ ಯಾರು ಬಂದಂತೆ, 32ನೇ ವಾಕ್ಯ.
ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು.
ನೋಡ್ರ ಅದೇ ತರ ಒಬ್ಬ ಲೇವಿಯನು ಕೂಡ ಬಂದು ಏನ್ ಮಾಡ್ತಾನಂತೆ, ಇವನು ಕೂಡ ಏನ್ ಮಾಡೋದಿಲ್ಲ ಮುಟ್ಟದಿಕ್ಕೆ ಹೋಗಲ್ಲ, ಅಂದ್ರೆ ಇವನೇ ಕಡೆ ಮಾಡ್ತಾನೆ ವಾರೆಯಾಗಿ ಏನ್ ಮಾಡ್ತಾನೆ ಹೊಟ್ಟೋಗ್ಬಿಡ್ತಾನಂತೆ. ನೆಕ್ಸ್ಟ್
ಆದರೆ ಒಬ್ಬ ಸಮಾರ್ಯಾದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಒಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರ್ಕೊಂಡು
ಹೋಗ್ತಂತೆ. ನೋಡ್ರ ಯಾರು ಬಂದಂತೆ, ಒಬ್ಬ ಸಮಾರ್ಯದವನು ಬಂದಂತೆ. ಸಮಾರ್ಯದವನು ನೋಡ್ಬಿಟ್ಟು ಏನ್ ಮಾಡ್ತಾನೆ, ಅವನು ಇದ್ದಂತ ಬಳಿಗೆ ಹೋಗ್ಬಿಟ್ಟು ಅವನ್ನ ಏನ್ರೆ ಗಾಯನೆಲ್ಲ ಏನ್ ಮಾಡ್ತಂತೆ, ಅವನು ಕನಿಕರದಿಂದ ನೋಡ್ಬಿಟ್ಟು ಗಾಯನೆಲ್ಲ ಏನ್ ಮಾಡ್ದೆ ಕ್ಲೀನ್ ಮಾಡ್ಬಿಟ್ಟು ತನ್ನ ಸ್ವಂತ ಕತ್ತೆ ಮೇಲೆ ತಗೊಂಡೋಗ್ಬಿಟ್ಟು ಏನ್ ಮಾಡ್ದಂತೆ, ಎಣ್ಣೆ ಮತ್ತೆ ದ್ರಾಕ್ಷಿ ರಸ ಹಾಕ್ಬಿಟ್ಟು ಛತ್ರಕ್ಕೆ ಏನ್ ಮಾಡ್ತಾನೆ, ಅವ್ನು ಕರುಣೆಗೆ ಬಿಡ್ತಾನೆ ಅಂತ ನೋಡ್ತೀರಿ. ಅಂದ್ರ ಸರಿ ನೋಡ್ಬೇಕ್ರೆ ಈ ಸಮಾರಿದವರು ಯಾಕೆ ಯೇಸು ಕ್ರಿಸ್ತು ಈ ಎರಡು ಎಕ್ಸಾಂಪಲ್ ಕೊಟ್ಬಿಟ್ಟು ನೆಕ್ಸ್ಟ್ ಸಮಾರಿದವ್ರನ್ನ ಉದಾಹರಣೆ ಹೇಳ್ತಾರೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇಸ್ರೇಲ್ ಜನಗಳಿಗೂ ಸಮಾರಿದವ್ರಿಗೇನು ಸಂಬಂಧನೇ ಇರ್ತಾ ಇರ್ಲಿಲ್ಲ. ಅದರ ನಾವು ಯೋಹಾನ 4ನೇ ಅಧ್ಯಾಯ ನೋಡ್ಬೇಕ್ರೆ ಸಮಾರಿದವರು ಸ್ತ್ರೀ ಏನ್ ಮಾಡ್ತಾರೆ ಅಲ್ಲಿ ಯೇಸು ಕ್ರಿಸ್ತನಿಗೆ ನೀರು ಸೇರಿಸ್ತಾರಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ನೀರು ಕೇಳ್ತಾರೆ. ಅವಾಗ ಏನ್ ಹೇಳ್ತಾರೆ, ಸ್ವಾಮಿ ನೀವು ಯಾರೋ ಅಂತ ನೀರು ಕೇಳ್ತಾ ಇದ್ರೆ ನಿಮ್ಗೆ ಗೊತ್ತಿಲ್ವಾ ಅಂದ್ರೆ. ಯಾಕಂದ್ರೆ ಯಹೂದ್ಯರು ಸಮಾರಿದ್ದತೆ ಏನ್ ಇಟ್ಕೊಂತಾರೆ, ಯಾವ್ದೇ ರೀತಿ ವ್ಯವಹಾರಗಳು ಸಂಬಂಧನ ಇಟ್ಕೊಂತಾರಲ್ಲ. ಯಾಕಂದ್ರೆ ಅವ್ರನ್ನ ಯಾವ ತರ ನೋಡೋರು ಅಂದ್ರೆ ಯಹೂದ್ಯರು ಅಂದ್ರೆ ತುಂಬಾ ಕೀಳಾಗಿ ಏನ್ ಮಾಡೋರು ಅವ್ರನ್ನ, ಅವ್ರನ್ನ ನೋಡೋರು ಅವ್ರಿಗೆ ಬೆಲೆನೇ ಏನ್ ಮಾಡ್ತಾ ಇರ್ಲಿಲ್ಲ, ಕೊಡ್ತಾ ಇಲ್ಲ, ಅವ್ರ ಮುಂದೆ ಮರ್ಯಾದೆ ಇರ್ತಾ ಇರ್ಲಿಲ್ಲ. ಅಂದ್ರೆ ಅದಕ್ಕೆ ನೋಡ್ಬೇಕಂದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಇಲ್ಲಿ, ಅಂತ ಒಬ್ಬ ಸಮಾರಿಯಿಂದ ಎಕ್ಸಾಂಪಲ್ ತಗೊಂತಾರೆ. ಓದಿ ನೋಡಿ ಯೋಹಾನ 4ನೇ ಅಧ್ಯಾಯ 9ನೇ ವಾಕ್ಯ ಓದಿದ್ರು, ಜಾನ್ 4:9, ಜಾನ್ 4:9, ಯೋಹಾನ 4ನೇ ಅಧ್ಯಾಯ 9ನೇ ವಾಕ್ಯ. ನೋಡ್ರ ನಮ್ಗೂ ನಿಮ್ಗೂ ಏನಿಲ್ಲ ಅಂತ ಒಂದು ಇದೆ ಇಲ್ವಲ್ಲ ಹಣ್ಣಿನ ತಿಳಿದಿರ್ಬೇಕು, ನೀವು ಹೆಂಗೆ ನಮ್ಮ ಹತ್ರ ನೀರು ಕೇಳ್ತೀರ ಅಂತ ಏನು ಮಾಡ್ತಾರೆ ಅಲ್ಲಿ ಸಮಾಜದವರು ಅಲ್ಲಿ ಹೇಳ್ತಾರೆ. ಅಂದರೆ ಯಹುದಿಯವ್ರಿಗೂ ಸಮಾಜದವ್ರು ಏನಿಲ್ಲ ಅಲ್ಲಿ ಸಂಬಂಧನೇ ಇರಲಿಲ್ಲ, ಅದರ ಅವ್ರನ್ನ ತುಂಬ ಏನು ಮಾಡೋದಂದ್ರೆ ಕಡೆಗಣಿಸೋದು. ಅದೇ ಥರ ಸಮಾಜದವ್ರದವರು ಯಹುದಿಯವರು ಇವ್ರನ್ನ ನೋಡೋದ್ರಿಂದ ಯಾವುದೇ ಸಮಾಜದವರು ಇಸ್ರೇಲ್ ಜನಗಳು ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಅವ್ರಿಗೆ ಎಂಕರೇಜ್ಮೆಂಟೇ ಮಾಡ್ತಾರಂತೆ. ಇದೇ ಥರ ನೋಡಿರ್ತೀನಿ ಯೇಸು ಕ್ರಿಸ್ತ ಒಂದು ಸತಿ ಏನು ಮಾಡಿದ್ರೆ ಶಿಷ್ಯನ ಬಂದ್ಬಿಟ್ಟು ಸಮಾರ್ಯದ ಊರು ಹೋಗ್ಬಿಟ್ಟು ಆಹಾರ ತರಕ್ಕೆ ಹೋಗ್ತಾರೆ. ಆ ಸಮಾರ್ಯ ಊರಲ್ಲಿ ಆ ಜನಗಳು ಶಿಷ್ಯನ ಒಡನೆ ಸೇರಿಸಿಲ್ವಂತೆ. ಲೂಕ ಒಂಬತ್ತನೇ ಅಧ್ಯಾಯ 52-56 ಇಷ್ಟ. ನೋಡ್ರ ಸಮಾರ್ಯದವರ ಒಂದು ಹಳ್ಳಿಗೆ ಬಂದರು ಅಂತೆ. ನೋಡ್ರ ಸಮಾರ್ಯದವ್ರು ಏನ್ ಮಾಡುವಂತೆ ಯೇಸು ಕ್ರಿಸ್ತನ ಶಿಷ್ಯನಿಗಳನ್ನ ಸೇರಿಸ್ಕೊಳ್ಳುತ್ತೆ. ಅವ್ರಿಗೂ ಇವ್ರಿಗೆ ಅನಿರ್ತನೇ ಇಲ್ಲ. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತ ಇವನ್ನೇ ಎಕ್ಸಾಂಪಲ್ ಕೊಡ್ತಾರೆ. ಇವನೇನ್ ಮಾಡ್ತಾನೆ ನೋಡ್ಬಿಟ್ಟು ಆ ವ್ಯಕ್ತಿ ಮೇಲೆ ಕನಿಕರ ನೋಡ್ಬಿಟ್ಟು ಏನ್ ಮಾಡ್ತಂತೆ ಅವನ್ನ ಹುಣ್ಣೆಲ್ಲ ವಾಸಿ ಮಾಡಿ ಕ್ಲೀನ್ ಮಾಡಿ ತನ್ನ ಸ್ವಂತ ಕತ್ತೆ ಮೇಲೆ ಹಾಕೊಂಡು ಎಲ್ಲಿ ತೊಗೊಳತ್ತಂತೆ ಸೀರಾ ಛತ್ರಕ್ಕೆ ಏನ್ ಮಾಡ್ತಾ ಕೊಡತ್ತಂತೆ. ಆಮೇಲೆ ಏನೈತೆ ನೋಡಿದ್ದೀನಿ ಓದನ ಇಲ್ಲಿ ಲೂಕ 10 35ನೇ ವಾಕ್ಯ ಓದಿದ್ದೀನಿ. ಲೂಕ್ 10:35 ನೋಡ್ರ ಮರುದಿನ ಏನ್ ಮಾಡ್ತಾನೆ ಅವನು ಎರಡು ಹಣಗಳನ್ನ ಎರಡು ಕಾಸು ಏನ್ ಮಾಡ್ತಾನೆ ಅವನು ಚಿತ್ರದವನಿಗೆ ಕೊಡ್ತಾನೆ. ಯಾಕೆ ಎರಡು ಕಾಸು ಕೊಟ್ಟ ಅಲ್ವರ ಬಿಲ್ ಎಷ್ಟು ಆಗಿರ್ಬೋದಲ್ಲ, ಯಾಕೆ ಎರಡು ಕಾಸು ಅಂತ ಕೊಡ್ತಾರೆ ಇದೆಲ್ಲ ಏನಿದೆ ಅರ್ಥಗಳು ಇದೆ ಅಲ್ವರ. ಆ ಕಾಲದಲ್ಲಿ ಒಂದು ಕಾಸು ಅಂದ್ರೆ ಒಂದಿನ ದಿನ್ರಿ ಕೂಲಿ ಅದರ ಎರಡು ದಿನದ ಕೂಲಿ ಏನ್ ಮಾಡ್ತಾನೆ ಅವನು ಸ್ಯಾಕ್ರಿಫೈಸ್ ಮಾಡ್ತಾನೆ ಯಾರಿಗೆ ಒಬ್ಬ ಸ್ಟ್ರೇಂಜರ್. ಆಮೇಲೆ
ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು.
ನೋಡ್ರ ಇದಕ್ಕಿಂತ ಹೆಚ್ಚಾಗಿ ಖರ್ಚಾದ್ರೆ ನಾನು ಹಿಂತಿರುಗಿ ಬರ್ಬೇಕು ಏನ್ ಮಾಡ್ತೀನಿ ವಾಪಸ್ ನಿಮ್ಗೆ ಕೊಡ್ತೀನಿ. ಹಂಗಾರೆ ಹಂಗ ಸಮಾರಿದವನು ವಾಪಸ್ ಏನಾಯ್ತಾನೆ ಬರ್ತಾನೆ ಅಂತ ಅರ್ಥ. ಅದರ ಫಸ್ಟ್ ಟೈಮ್ ಬಂದವನೇ ಸೆಕೆಂಡ್ ಟೈಮ್ ಏನ್ ಮಾಡ್ತಾನೆ ವಾಪಸ್ ಅದೇ ಮಾರ್ಗದಲ್ಲಿ
ಬರ್ತಾನೆ.
ಅಂದ್ರೆ ಫಸ್ಟ್ ಟೈಮ್ ಹೋಗ್ಬೇಕು ಎಷ್ಟು ಕೊಟ್ಟವನೆ ಎರಡು ಕಾಸು ಕೊಟ್ಟಾನೆ. ಅದ್ರ ಇವೆಲ್ಲ ಏನಂತ ನೋಡೋಣ. ಅದರ ನಿಮ್ಗೆಲ್ಲ ಆಗಲಿ ತಲೆ ಸ್ವಲ್ಪ ಏನ್ ಮಾಡ್ತೀನಿ ಥಿಂಕ್ ಮಾಡ್ತಾ ಇರ್ಬೋದಲ್ವಾ. ನೆಕ್ಸ್ಟ್ ನೋಡಿ ನಾನು ಹೇಳ್ತಿರ್ತೀಯ
ಈ ಮೂರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನೆಂದು ನಿನಗೆ ತೋರುತ್ತದೆ ಹೇಳು.
ನೋಡ್ರ ಅದಕ್ಕೆ ಯೇಸು ಕ್ರಿಸ್ತ ನೋಡಪ್ಪ ಈ ಮೂರು ದಿನದಲ್ಲಿ ಯಾರಪ್ಪ ಅವ್ರಿಗೆ ನೆರೆಯವರು ಆದಂತ ನಿಮ್ಗೆ ತೋರಿಸ್ತದೆ ಅಂತ ಮಾಡ್ತಾ ಕೇಳ್ತಾರೆ. ಅಲ್ಲ ಫ್ರಾಂಕ್ ಆಗಿ ಏನ್ ಮಾಡ್ತಾರೆ ಟೀನ ಯಾರು ಉತ್ತರ ಕೊಟ್ಬಿಡ್ತಾರೆ ಏನಂತ ಹೇಳ್ತಾನೆ ಸರ್ ಅದೇ ಸಮಾರಿದವನೆ ಸರ್ ಏನು ಅಂತಾನೆ ನೆರೆಯವರು ಏನು ಅಂತ ಹೇಳ್ತಾರೆ ಅಂದ್ರ ನೋಡಿ ನೆಕ್ಸ್ಟ್
ಎಂದು ಕೇಳಿದಕ್ಕೆ ಆ ಧರ್ಮೋಪದೇಶಕನು ಅವನಿಗೆ ದಯ ತೋರಿಸಿದವನೇ ಅಂದನು.
ನೋಡ್ರ ಅವನಿಗೆ ದಯ ತೋರಿಸಿದವನೇ ಅಂತ ಹೇಳ್ತಾರೆ. ನೆಕ್ಸ್ಟ್
ಆಗ ಯೇಸು ಅವನಿಗೆ ಹೋಗು ನೀನು ಅದರಂತೆ ಮಾಡು ಎಂದು ಹೇಳಿದನು.
ನೋಡ್ರ ನೀನು ಅದರ ಏನಪ್ಪ ನೀನು ಮಾಡು ಅದರ ಅಂದ್ರೆ ಯೇಸು ಕ್ರಿಸ್ತ ಈ ಸಾಮಿನ ಮುಖಾಂತರ ಅವ್ನಿಗೆ ಏನಪ್ಪ ಹೇಳೋದು ಅಂತಂದ್ರೆ ಎಂದರೆ ಒಂದು ತಾರತಮ್ಯ ಏನ್ ಮಾಡ್ಕೋಬಾರ್ದ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಎಲ್ಲಾರು ಮನುಷ್ಯ ಎಲ್ಲಾರ ಮೇಲೆ ಮಾಡಿ ಕರ್ಣೆ ಉಡವನಾಗಿರೋ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ಕೊಡ್ತಾರೆ ಅವರ. ಸರಿ ಇವಾಗ ಇಲ್ಲಿ ಈ ಸಾಮಿನಲ್ಲಿ ಅರ್ಥ ಏನು ಸರ್ ಇಷ್ಟೇ ಅರ್ಥ ಇರೋದು ಅಂತ ಹೇಳ್ಬೇಕಾದ್ರೆ ನಮ್ಗೆ ಚೆನ್ನಾಗಿ ಗೊತ್ತು ಯೇಸು ಕ್ರಿಸ್ತ ಮಾತಾಡೋದೆಲ್ಲ ಯಾವ್ದು ಮಾತಾಡಿದಾರೆ ಅಂದ್ರೆ ಸಾಮ್ಯ ರೀತಿಯಲ್ಲಿ ಮಾಡಿದ್ದಾರೆ ಮಾತಾಡೋರು. ಮಾತಾಡೋದೆಲ್ಲ ಸಾಮ್ಯದಲ್ಲಿ ಬಿಟ್ರೆ ಬೇರೆ ಯಾವ್ದಲ್ಲಿ ಏನ್ ಮಾಡ್ಕೋದಿಲ್ಲ ಅಂತೆ ಅವರು ಮಾತಾಡಿಲ್ಲ ಅಂತ ಹೇಳ್ತಾರೆ. ನೋಡಿ ಮತಯದಲ್ಲಿ 13 ಎಲ್ಲರೂ ಬೈಬಲ್ ಓದ್ತಿರಲ್ವಾ, ಎಲ್ಲ ಸಿಸ್ಟರ್ಸ್ ಎಲ್ಲ ಓದ್ತಿರಲ್ಲ ಬೈಬಲ್ ಓದಿರ್ತೀನಿ. ಮ್ಯಾಥ್ಯೂ 13 ಮತ್ತೆ 13 ಅಷ್ಟೇ, ಮತ್ತೆ 13 ಅಧ್ಯಾಯದಲ್ಲಿ 35ನೇ ವಾಕ್ಯ ಅಷ್ಟೇ. 34-35 ಓದಿ. ಮತ್ತೆ 13 ಅಧ್ಯಾಯ 34-35
ಯೇಸು ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯ ರೂಪವಾಗಿ ಹೇಳಿದನು. ಸಾಮ್ಯವಿಲ್ಲದೆ ಒಂದನ್ನು ಹೇಳಲಿಲ್ಲ.
ನೋಡ್ರ ಸಾಮ್ಯವಿಲ್ಲದೆ ಒಂದನ್ನು ಏನ್ ಮಾಡಲು ಅಂತ ಅವರು ಹೇಳಲಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್
ಹೀಗೆ ನಾನು ಬಾಯಿ ತೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು, ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು.
ಅಂದ್ರೆ ಸಾಮ್ಯಗಳಲ್ಲಿ ಯೇಸು ಕ್ರಿಸ್ತು ಏನಪ್ಪಾ ಹೇಳ್ಕೊಡ್ತಾರೆ ಅಂತಂದ್ರೆ ಲೋಕಾದಿಯಿಂದ ರಹಸ್ಯವಾಗಿರೋ ಎಲ್ಲ ವಿಚಾರಗಳನ್ನ ಯೇಸು ಕ್ರಿಸ್ತು ಬೈಲ್ತಾರದಕ್ಕೆ ಯೂಸ್ ಮಾಡಿದಂತ ಟರ್ಮ್ ಯಾವ್ದಪ್ಪ ಅಂದ್ರೆ ಪ್ಯಾರಬಲ್ಸ್. ಈ ಒಂದು ಸ್ವಾಮಿಗಳಲ್ಲಿ ಯೇಸು ಕ್ರಿಸ್ತ ಏನಾದ್ರೆ ಎಲ್ಲ ಸೀಕ್ರೆಟ್ ದೇವ್ರ ಯೋಜನೆಯಲ್ಲಿ ಅಡಗಿರೋಂತ ಎಲ್ಲ ರಹಸ್ಯಗಳನ್ನ ದೇವ್ರ ಮಕ್ಕಳಿಗೆ ಉಪದೇಶ ಮಾಡೋದಕ್ಕೆ ಏನ್ ಮಾಡ್ತೀವಿ ಈ ಸ್ವಾಮಿಗಳು ಏನ್ ಮಾಡ್ತಾರೋ ಅದೇನ್ ಕೊಡ್ತಾರೆ ಅಂದ್ರೆ ಸರಿ ನಾವು ಸ್ವಾಮಿ ಅಂದ್ರೆ ಅರ್ಥ ಏನು ಅಂತಂದ್ರೆ ಅದು ನೇರವಾಗಿರೋಂತ ಭಾಷೆ ಅಲ್ಲ. ಅಲ್ಲಿ ಏನೋ ಒಂದು ಹೇಳ್ತಾರೆ ಅದಕ್ಕೆ ಅರ್ಥ ಏನಾಗಿರೋ ಬೇರೆ ಏನೋ ಆಗಿದೆ ಅಲ್ವರ. ಸರ್ ಅದಕ್ಕೆ ನೋಡ್ಬೇಕ್ರೆ ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಇದೇನಪ್ಪ ಅಂದ್ರೆ ಲೋಕಾದಿಯಿಂದ ರಹಸ್ಯವಾಗಿರೋಂತ ವಿಚಾರಗಳನ್ನ ದೇವ್ರೇನ್ ಮಾಡ್ತಾರೆ ಇವಾಗ ದೇವ್ರ ಮಕ್ಕಳಿಗೆ ಬೈಲಿಗೆ ತರ್ತಾರೆ ಅಂತ ಅಂದ್ರೆ ಅದಕ್ಕೆ ನೋಡ್ಬೇಕು. ಯೇಸು ಕ್ರಿಸ್ತ ಹೆಂಗ್ ಮಾತಾಡದಂತೆ, ಸಾಮ್ಯ ರೂಪದಲ್ಲಿ ಮಾತಾಡದಂತೆ ಅದರ. ಅದಕ್ಕೆ ಈ ಸಾಮ್ಯ ಎಲ್ಲರಿಗೂ ಅರ್ಥ ಆಗ್ತದ ಅಂದ್ರೆ ನೋಡಿರ್ತೀನಿ, ಹೇಳ್ತಾರೆ ಅದರಲ್ಲೇ 13ನೇ ಅಧ್ಯಾಯದಲ್ಲಿ 9 ಓದ್ಕೊಂಡು ಬಂದಿರ್ತೀನಿ. ಹಾ, ಅದರಲ್ಲಿ ಓದಿ ಮ್ಯಾಥ್ಯೂ 13 ಚಾಪ್ಟರ್ 9 ವರ್ಸಿನ ಓದಿ. ಹಾ,
ಕಿವಿಯುಳ್ಳವನು ಕೇಳಲಿ ಅಂದನು. ತರುವಾಯ ಆತನ ಶಿಷ್ಯರು ಬಂದು ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತನಾಡುತ್ತೆ ಎಂದು ಕೇಳಿದರು.
ಯೇಸು ಕ್ರಿಸ್ತ ಹೇಳ್ತಾರೆ, ಯಾಕೆ ಸ್ವಾಮಿ ಸಾಮ್ಯ ರೂಪದಲ್ಲಿ ಮಾತಾಡ್ತೀರಾ, ನೇರವಾಗಿ ಮಾತಾಡೋದು ಎಲ್ಲರಿಗೂ ಅರ್ಥ ಆಗಿರ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಯೇಸು ಕ್ರಿಸ್ತ ಹೇಳಿದ್ದಕ್ಕಿಂತ ಮುಂಚೆ ಏನಂತೆ, ಕಿವಿ ಉಳ್ಳವನು ಏನ್ ಮಾಡ್ಲಿ ಕೇಳಲಿ ಅಲ್ವ. ಅದಕ್ಕೆ ಏನ್ ಹೇಳ್ತಾರೆ, ಯಾಕೆ ಸ್ವಾಮಿ ನೀವು ಸಾಮ್ಯ ರೂಪದಲ್ಲಿ ಮಾತಾಡ್ತೀರಾ ಅಂತ ಹೇಳ್ತಾರೆ. ನೆಕ್ಸ್ಟ್
ಅದಕ್ಕಾತನ ಅವರಿಗೆ ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟಿದೆ.
ನೋಡ್ರ, ಪರಲೋಕದ ರಾಜ್ಯದ ಗುಟ್ಟುಗಳ ರಹಸ್ಯವನ್ನು ತಿಳ್ಕೊಳಕ್ಕೆ ದೇವ್ರೇ ಮಾಡೋದು ನಿಮ್ಗೆ ವರವನ್ನು ಕೊಟ್ಟಿದ್ದಾರೆ. ಅಂದ್ರೆ ಈ ಸಾಮ್ಯಗಳೆಲ್ಲ ಇರೋದೇನಪ್ಪ ಅಂದ್ರೆ ಪರಲೋಕ ರಾಜ್ಯದ ಗುಟ್ಟು. ಅಂದ್ರ ಏನಿದೆ ಪರಲೋಕ ರಾಜ್ಯ ಗುಟ್ಟು? ಪರಲೋಕ ರಾಜ್ಯ ಗುಟ್ಟನ್ನೇನು ಪರಲೋಕ ರಾಜ್ಯದ ಏನು ದೇವರಾಜ್ಯ? ಅಂದ್ರ ದೇವರಾಜ್ಯಕ್ಕೆ ಎಷ್ಟು ಭಾಗ ಇದೆ? ದೇವರಾಜ್ಯಕ್ಕೆ ಎರಡು ಭಾಗ ಇದೆ. ಒಂದು ಕಣ್ಣಿಗೆ ಕಾಣಿಸಿ ಅಂತೇಳಿ ಪರಲೋಕದಲ್ಲಿ ಆಕಾಶ ಮಂಡಲದಲ್ಲಿ ಯೇಸು ಕ್ರಿಸ್ತ ಎರಡನೇ ರೀತಿಯಲ್ಲಿ ಆಳ್ವಿಕೆ ಮಾಡಂತ ಒಂದು ಭಾಗ. ಇನ್ನೊಂದು ಭೂಲೋಕದಲ್ಲಿ ಕಣ್ಣು ಕಾಣಿಸೋ ರೀತಿಯಲ್ಲಿ ಆಳ್ವಿಕೆ ಮಾಡಂತ ಒಂದು ಭಾಗ ಇದೆಯಲ್ವಾ. ಅದರ ಯೇಸು ಕ್ರಿಸ್ತ ಎರಡನೇ ರೀತಿಯಲ್ಲಿ ಬರೋದ್ರೆ ಏನ್ರಿ, ಆಕಾಶ ಮಂಡಲದಲ್ಲಿ ಕಣ್ಣು ಕಾಣದ ರೀತಿಯಲ್ಲಿ ಆಳ್ವಿಕೆ ಮಾಡ್ತಾರೆ. ಆದ್ರೆ ಭೂಲೋಕದಲ್ಲಿ ಅಡ್ಮಿನಿಸ್ಟ್ರೇಷನ್ ನಡೆಸೋದಕ್ಕೆ ಅಂತಂದ್ಬಿಟ್ಟು ಏನಾಗಿತ್ತಲ್ಲಿ, ಭೂಲೋಕದಲ್ಲಿ ಪಿತೃಗಳು ಇರ್ತಾರ, ಅವಾಗ ಏನಾಯ್ತು, ದೇವ್ರ ರಾಜ್ಯದಲ್ಲಿ ಎರಡು ಭಾಗ ಇದೆ. ಒಂದು ಪರಲೋಕದ ರಾಜ್ಯದ ಭಾಗ, ಇನ್ನೊಂದು ಭೂಲೋಕದ ರಾಜ್ಯದ ಭಾಗ ಅಲ್ವರ. ಸದ್ಯ ಹೇಳ್ಬೇಕಾದ್ರೆ ಏನ್ರಿ, ಈ ಎರಡು ಭಾಗಗಳಿದೆ. ಈ ಭಾಗದಲ್ಲಿ ಯಾವ ಭಾಗದ ರಹಸ್ಯ ಬಂದ್ಬಿಟ್ಟು ಸ್ವಾಮಿಗಳಲ್ಲಿದೆ ಅಂತೆ? ಪರಲೋಕ ರಾಜ್ಯದ. ಅಂದ್ರೆ ಇವಾಗ ನೀವು ಹೇಳಿ, ಯೇಸು ಕ್ರಿಸ್ತಕ್ಕೆ ಪರಲೋಕ ರಾಜ್ಯದಲ್ಲಿ ಆಳ್ವಿಕೆ ಮಾಡತ್ತ ಒಂದು ಗುಂಪು ಯಾರು? ಒಂದು ಲಕ್ಷದ ಅವ್ರು ಯಾರು? ಅವ್ರೆಲ್ಲವ್ರೆ ಇದೆಲ್ಲ ಯಾರ ಬಗ್ಗೆ ಹೇಳ್ತಾರಂತ? ನಮ್ ಬಗ್ಗೆ. ಇವಾಗ ಇಲ್ಲಿ ಸಭೆಗಿರಂತ ರಹಸ್ಯಗಳೇನ್ ಮಾಡ್ತಾರೆ ದೇವ್ರು ಇವಾಗ? ಹಾ, ಸಾಮ್ಯ ರೂಪದಲ್ಲಿ ಹೇಳ್ತಾರೆ. ಯಾಕೆ ಹೇಳ್ತಾರಂತೆ ಮುಂದಕ್ಕೆ ಬರೀ ನೆಕ್ಸ್ಟ್ ಆಗಿ.
ನಿಮಗೆ ಕೊಟ್ಟಿದೆ ಅವರಿಗೆ ಕೊಟ್ಟಿಲ್ಲ.
ನಿಮಗೆ ಕೊಟ್ಟಿದ್ದೆ ಅವರಿಗೆ ಕೊಟ್ಟಿಲ್ಲ. ಕೊಟ್ಟಿಲ್ಲ ಯಾಕೆಂದ್ರೆ
ಇದ್ದವನಿಗೆ ಕೊಡಲ್ಪಡುವುದು.
ಇದ್ದವನಿಗೆ ಕೊಡಲ್ಪಡುವುದು,
ಅವನಿಗೆ ಮತ್ತೂ ಹೆಚ್ಚಾಗುವುದು.
ಅವನಿಗೆ ಮತ್ತೂ ಹೆಚ್ಚಾಗುವುದು.
ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು.
ನೋಡ್ರ, ಇಲ್ಲದವನ ಕೈಯಿಂದ ಇದ್ದದ್ದು ತೆಗೆಯಲ್ಪಡ್ತಾನೆ ಅಂತ ಹೇಳ್ತಾರ. ಇದು ಯೇಸು ಕ್ರಿಸ್ತ ಇದು ತೆಗೆದು ಕೊಡೋದ್ ಬಗ್ಗೆ ಯಾರ ಬಗ್ಗೆ ಹೇಳ್ತಾವ್ರೆ ಅಂದ್ರೆ, ಯಾರ ಬಗ್ಗೆ ಹೇಳ್ತಾರದ? ಇದ್ದವನಿಗೆ ಇನ್ನ ಹೆಚ್ಚಾಗಿ ಕೊಡ್ತಾರೆ, ಇಲ್ದಿರೋನ್ಗೆ ಇರೋದು ಕೂಡ ಕಿತ್ಕೊಂಡ್ಬಿಡ್ತಾರೆ. ಅದನ್ನ ಯಾರ ಬಗ್ಗೆ ದುಡ್ಡು ಬಗ್ಗೆ ಸಾಮಾನ್ಯ ಏನ್ ಮಾಡ್ತಾರೆ? ದುಡ್ಡು ನೋಡಪ್ಪ, ನಿಂಗೆ ಜಾಸ್ತಿ ಇದೆ, ದೇವ ಏನ್ ಮಾಡಿದ್ರೆ ಜಾಸ್ತಿ ನಿನ್ ಕೊಡ್ತಾ ನೀನ್ ವಾಪಸ್ ಏನ್ ಮಾಡಿ ನಮ್ಗೆ ಹತ್ತು ರೂಪಾಯಿ ಕೊಡು ಅದರ ನಿಮ್ ಇಲ್ಲ ಅಂತಾನೆ ದೇವ್ರ ಇರೋದ್ ಏನ್ ಮಾಡ್ತಾರೆ ಕಿತ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ನೀನ್ ಕೊಡ್ತಾ ಇಲ್ವಲ್ಲ ಅಂದ್ರ ಅಲ್ಲಿ ಹೇಳ್ತಾರೆ ದುಡ್ಡು ಬಗ್ಗೆ ಹೇಳ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಹೇಳ್ತಾರದೆಲ್ಲ ದೇವ್ರ ರಾಜ್ಯದ ರಹಸ್ಯ ಬಗ್ಗೆ ಹೇಳ್ತಾ ಇರ್ಬೇಕಾರೆ, ಪರಲೋಕ ರಾಜ್ಯದೆಲ್ಲ ಒಂದು ದೇವ್ರ ಉಪದೇಶಗಳ ಬಗ್ಗೆ ಹೇಳ್ತಾರೆ. ಮತ್ತೆ ಸಡನ್ನಾಗಿ ದುಡ್ಡು ಹಣಕಾಸು ಬಗ್ಗೆ ಮಾತಾಡ್ತಾರೆ ಯೇಸು ಕ್ರಿಸ್ತ. ಯೇಸು ಕ್ರಿಸ್ತ ಇದುವರೆಗೂ ಒಂದು ಉಪದೇಶ ಕೂಡ ಹಣಕಾಸು ಬಗ್ಗೆ ಮಾತಾಡಿದ್ದೇನಿಲ್ಲ, ರೆಕಾರ್ಡ್ ಬೈಬಲಲ್ಲೇ ಇಲ್ಲ. ಅದರ ಆಗಿರ್ಬೇಕಾರೆ ಯೇಸು ಕ್ರಿಸ್ತ ಹಣಕಾಸು ಬಗ್ಗೆ ಹೇಳ್ತಾರ. ಅದರ ಸೃಷ್ಟಿಕರ್ತನೇ, ಜಗತ್ತೇ ಸೃಷ್ಟಿಕರ್ತ ಮಾಡಿದ್ರು, ಸೃಷ್ಟಿ ಮಾಡಿರೋರು. ಆ ಬುಲಕ್ಕೆ ಬರ್ಬೇಕಾರೆ ಅವರೇ ಶ್ರೀಮಂತರಾಗಿದ್ದು ದರಿದ್ರನಾಗಿ ಏನ್ಬಿಡು ಬುಲಕ್ಕೆ ಬಂದರು ಅವ್ರು ಅಂದ್ರೆ ಅವ್ರು ಬಂದ್ಬಿಟ್ಟು ಹಣಕಾಸಿಗೆ ಹಾಕ್ಬಿಡ್ತಾರ ಅಂದ್ರೆ ಇಲ್ಲ. ಸೊ ಇಲ್ಲಿ ಹೇಳ್ತಾರದು ಏನ್ರಿ, ದೇವರ ಒಂದು ರಾಜ್ಯದ ರಹಸ್ಯಗಳನ್ನ ತಿಳ್ಕೊಂಡಾಗ ಯಾರಿಗ ಆಸಕ್ತಿ ಇದೆಯೋ, ಸತ್ಯ ತಿಳ್ಕೊಂಡಾಗ ಯಾರಿಗ ಆಸಕ್ತಿ ಇದೆಯೋ ಅವ್ರಿಗೇನ್ ಮಾಡ್ತಾರೆ ದೇವ್ರು ಹೆಚ್ಚಿನಾಗಿ ಜ್ಞಾನನ ಕೊಡ್ತಾರೆ, ಆಸಕ್ತಿ ಕೊಡ್ತಾರೆ, ತಿಳುವಳಿಕೆ ಕೊಡ್ತಾರೆ. ಅದರ ಅದೇ ತರ ಯಾರಿಗೆ ತಿಳ್ಕೊಂಡಾಗ ಆಸಕ್ತಿ ಇಲ್ವೋ ಇದನ್ನು ಕೂಡ ದೇವ್ರೇ ಮಾಡ್ತಾರೆ ಅದನ್ನ ಆಸಕ್ತಿನೇ ಎತ್ತು ಬಿಡ್ತಾರೆ. ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಕಿವಿ ಇದ್ದವನ್ ಏನ್ ಮಾಡ್ಲಿ, ಇವಾಗ ಎಷ್ಟು ಜನ ಕಿವಿ ಇದೆ ಯೋಚನೆ ಮಾಡಿದ್ರು, ಈ ಜನ ಕ್ರೈಸ್ತವ್ರು ಇದಾರೆ ಎಲ್ಲಾರ್ಗು ವಾಕ್ಯಗಳು ಕಿಟ್ಟಿದ್ಯಾ ಇಲ್ಲ, ಯಾರಿಗೆ ಏನ್ ಕೇಳ್ಬೇಕು, ಕಥೆಗಳು ಕೇಳ್ಬೇಕು, ಚೆನ್ನಾಗಿ ಕಥೆ ಹೇಳ್ತಾರೆ, ಚೆನ್ನಾಗಿ ಕೇಳ್ತಾರೆ. ಅಂದ್ರೆ ಈ ಕಿವಿ ಕೇಳ್ತಾ ಇದ್ರೆ ಆ ಕಿವಿ ಕೇಳಿ ಬಿಡ್ತಾ ಇರ್ತಾರೆ, ಎಲ್ಲ ಕೂಡ ಮೂಲ ನಿದ್ದೆ ಏನ್ ಮಾಡ್ತಿರ್ತಾರೆ ಮಾಡ್ತಾ ಇರ್ತಾರೆ. ಇಲ್ಲ ಅದನ್ನ ಯಾರು ಹೇಳ್ಬೇಕು, ಜಿಗ ಜಿಗನ್ ಕೂಡಾಡ್ಬೇಕು, ಮನೆಗೆ ಏನಬೇಕು ಜಿಲ್ ಅಂತ ಹೋಗ್ಬೇಕು. ಅದರ ಸಾಧ್ರೆ ಬೈಬಲ್ ಹೇಳ್ತದೆ ಆಸಕ್ತಿ ಇರೋಂಗೆ ಏನ್ ಮಾಡ್ತಾರಂತೆ, ಆಸಕ್ತಿ ಇರೋಂಗೆ ವಾಕ್ಯ ಏನ್ ಮಾಡ್ತಾರೆ, ಕೊಡ್ತಾರಂತೆ. ಏನ್ ಕೊಡ್ತಾರಂತೆ ಓದಿಂತೀನಿ, ನೀವು ನೀವು ಮುಂದಕ್ಕೆ ಓದಿ 13ನೇ ವಾಕ್ಯ. ಆದ್ರಿಂದ ಅವ್ರ ಕಣ್ಣಿದ್ರು ನೋಡೋದಿಲ್ಲ, ಕಿವಿ ಇದ್ರು ಕೇಳೋದಿಲ್ಲ. ಅಂದ್ರೆ ಆಸಕ್ತಿ ಏನಿಲ್ಲ ಅವ್ರಿಗೆ, ಇಲ್ಲ ಅದರ ವಾಕ್ಯದಲ್ಲಿ ನೋಡ್ಸೋಸರ ಏನಿಲ್ಲ ಅವ್ರಿಗೆ, ಅವ್ರಿಗೆ ಕೇಳಂತ ಒಂದು ಕಿವಿಗಳಿಲ್ಲ, ಅದರ ನೋಡಂತ ಒಂದು ಹೃದಯ ಏನ ಇಲ್ಲ, ಅವ್ರ ಕಣ್ಗಳು ತೆರಲ್ಪಟ್ಟಿಲ್ಲ ಅಂತ ಹೇಳ್ತಾರೆ. ಅದರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಯೇಸು ಕ್ರಿಸ್ತ ಹೇಳ್ತಾರೆ, ಅದರ 16ನೇ ವಾಕ್ಯ ಓದಿಂತೀನಿ, 16 ಮತ್ತು 17.
ಆದರೆ ನಿಮ್ಮ ಕಣ್ಣು ಕಾಣುತ್ತವೆ, ನಿಮ್ಮ ಕಿವಿ ಕೇಳುತ್ತವೆ, ಆದ್ದರಿಂದ ನೀವು ಧನ್ಯರು.
ಅದರಿಂದ ನೀವೇನ್ರಿ ಧನ್ಯರು, ನಿಮ್ ಕಣ್ಗಳು ಏನ್ರಿ ನೋಡ್ತಾ ಇದೆ ಅಂತಲ್ಲ, ಕೇಳಿದ ರೀತಿಯಲ್ಲಿ ದೇವ್ರ ನಿಮ್ಗೆ ಕಿವಿ ತೆರೆದ್ರೆ ಯು ಆರ್ ಮೋಸ್ಟ್ ಬ್ಲೆಸ್ಡ್ ಅಂತ ಹೇಳ್ತಾರೆ. ಯಾಕೆ ನೆಕ್ಸ್ಟ್ ಓದಿ ಮುಂದೆ ಕೇಳ್ತಾರೆ,
ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ನೋಡುತ್ತಿರುವ ಕಾರ್ಯಗಳನ್ನು ಬಹುಮಂದಿ ಪ್ರವಾದಿಗಳು ಸತ್ಪುರುಷರು ನೋಡಬೇಕೆಂದು
ಅಪೇಕ್ಷಿಸಿದರು ನೋಡಿಲ್ವಂತೆ. ನೀವೆಲ್ಲ ಏನ್ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ರು, ಇದೆಲ್ಲ ದೇವ್ರು ಯಾರಿಗೆ ಫಸ್ಟ್ ತಿಳಿಸ್ಬೇಕಂತ ಇದ್ರಂತೆ, ಯಾರು ಆಸಕ್ತಿ ತಿಳ್ಕೊಬೇಕೆ ಅಂತ. ಸತ್ಪುರುಷರು ಅದರ ಆಮೇಲೆ ಪ್ರವಾದಿಗಳು ಅದರ ಆಮೇಲೆ ಅಷ್ಟನ ಇಬ್ಬರೇನಾ. ಇದೇ ವಾಕ್ಯ ಲೂಕ 10 ಓದಿ, ಲೂಕ 10:24 ಓದಿ, ಲೂಕ 10:24 ವಾಕ್ಯ.
ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ.
ಇಲ್ಲ ಲೂಕ 10:24 ಲೂಕ 10:24 ನೋಡಿ.
ಕೇಳುತ್ತಿರುವ ಸಂಗತಿಗಳನ್ನು ಕೇಳಬೇಕೆಂದು ಅಪೇಕ್ಷಿಸಿದರೂ ಕೇಳಲಿಲ್ಲ ಎಂಬುದಾಗಿ ನಿಮಗೆ ಹೇಳುತ್ತೇನೆ.
ನೀವು
ನೋಡುತ್ತಿರುವ ಸಂಗತಿಗಳನ್ನು ನೋಡುವವರು ಧನ್ಯರು. ಬಹುಮಂದಿ ಪ್ರವಾದಿಗಳು ಅರಸರು ನೀವು ನೋಡುತ್ತಿರುವ ಸಂಗತಿಗಳನ್ನು ನೋಡಬೇಕೆಂದು ಅಪೇಕ್ಷಿಸಿ
ನೋಡ್ರ. ಬಹುಮಂದಿ ಪ್ರವಾದಿಗಳು ಅರಸರು ರಾಜರುಗಳೆಲ್ಲ ಈ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ರೆ ಕುತೂಹಲ ಇತ್ತಂತೆ. ಅವ್ರಿಗೆ ಏನ್ ಬಿಡ್ಲ ದೇವ್ರ ತಿಳಿಸಲ್ಲ, ಇವಾಗ ಯಾರು ತಿಳಿಸೋರೆ ನಮಗ್ ತಿಳಿಸೋರು. ಅದೇ ಹಂಗೆ ಹೇಳ್ಬಿಟ್ಟೆ ನೆಕ್ಸ್ಟ್ ಏನ್ ಮಾಡ್ತಾರೆ ಆ ಸ್ವಾಮಿ ನಿಮ್ ಮಾಡ್ತಾರೆ ಅಂತ ಹೇಳ್ಕೊಂತ ಹೋಗ್ತಾರೆ ಅದರ ಸರಿ. ಅಂದ್ರೆ ಈ ಸ್ವಾಮಿದ ಅರ್ಥ ಏನು ಅಂದ್ರ, ಇಲ್ಲಿ ನೋಡ್ಬೇಕಾದ್ರೆ ಒಬ್ಬ ಮನುಷ್ಯ ಇದ್ದಂತೆ. ಆ ಮನುಷ್ಯ ಬಂದ್ಬಿಟ್ಟು ಎಲ್ಲಿಂದ ಬಿಟ್ಟೋದಂತೆ, ಯೆರೂಸಲೇಮಿಂದ ಬಿಟ್ಟು ಎರಿಕೋ ಬಂದಂತೆ. ಯಾಕೆ ಇದೇ ಜಾಗ ಕೊಟ್ಟವ್ರೆ, ಬೇರೆ ಯಾವ್ದಾರ ಊರ್ಗೆ ಬೈತಲ್ಲ, ಯಾಕೆ ಬೆತ್ಲೆಮ್ ಅಂತಿತ್ತು ಅದರ ಬೆಟೇಲ್ ಅಂತಿತ್ತು, ಎರಿಕೋ ಅಂತ ಬದಲು ಯಾವ್ದಾರ ಒಂದು ಜಾಗ ಕೊಡ್ಬೋಯ್ತಲ್ಲ, ಯಾಕೆ ಇಂಥ ಪರ್ಟಿಕ್ಯುಲರ್ ಇಂಥ ಒಂದು ಸ್ಥಳದ ಹೆಸರು ಕೊಟ್ಟವ್ರೆ ಅಂದ್ರೆ. ಆಮೇಲೆ ಈ ಮನುಷ್ಯ ಏನಂತೆ, ಹಿಂಗೆ ಹೋಗ್ತಾ ಇದ್ದಂತೆ, ಕಳ್ಳರು ಏನ್ ಮಾಡ್ದಂತೆ, ಇವನು ಸಹಿಸಾಕೋದಾಗಿತ್ತಲ್ಲ, ಯಾಕೆ ಅರ್ಧ ಒಂದು ಪ್ರಾಣ ತೆಗೆದು ಬಿಟ್ಬಿಟ್ಟು ಹೋಗ್ಬಿಟ್ರು, ಯಾಕೆ ಅದನ್ನ ಕೊಟ್ಟಾನ ಅರ್ಧ ಪ್ರಾಣ ಅಂತ. ಆಮೇಲೆ ಅವ್ನು ಸುಲಿಗೆ ಮಾಡಿದ್ರು, ವಸ್ತ್ರನ ತೆಗೆದುಬಿಟ್ರು ಅಂದ್ರ. ಆಮೇಲೆ ಇಬ್ರು ಜನ ಬಂದ್ರೆ ಅವ್ರಿಗೆ ಕೆರೆ ಮಾಡ್ಲ ಅಂತ ಯಾಕೆ ಇಬ್ರು ಜನ ಬಗ್ಗೆ ಕೊಟ್ಟಾರೆ. ಆಮೇಲೆ ಅಪರಿಚಿತನಾಗಿರ್ತಾವ ಸಮಾರ್ಯದವನು ಅಂತ ಯಾಕೆ ಕೊಟ್ಟಾರೆ. ಅವ್ನು ಬಂದಂತೆ, ಅವನು ನೋಡ್ಬಿಟ್ಟು ಏನ್ ಮಾಡಂತೆ, ಅವ್ನು ಇದ್ದಂತೆ ಬಳಿಗೆ ಹೋಗ್ಬಿಟ್ಟು ಅವನ ಕಾಯಿಲೆ ಮಾಡ್ತಾನೆ, ಉಂಡಲ್ಲೇ ಮಾಡ್ತಾನೆ ಅಲ್ವರ. ದ್ರಾಕ್ಷರಸದಿಂದ ಹಾಕಿ ಎಣ್ಣೆಯಿಂದ ಹಾಕಿ ಎಲ್ಲ ನೀವು ಅವ್ನು ಗುಣಪಡಿಸಿ ಅವನ ಕತ್ತೆ ಮೇಲೆ ತನ್ನ ಸ್ವಂತ ಕತ್ತೆ ಮೇಲೆ ಹಾಕೊಂಡು ಎಲ್ಲಿ ಕೊಡೋದಂತ ಸೀದಾ ಅವನ ಛತ್ರಕ್ಕೆ ಕೊಡೋಗಿ ಛತ್ರದಲ್ಲಿ ಅಡ್ಮಿಟ್ ಮಾಡಿ ಮರುದಿನ ಅವ್ನು ಕೂಲಿ ಕೊಡ್ತಾನೆ. ಕೊಟ್ಬಿಟ್ಟು ಏನ್ ಹೇಳ್ತಾರೆ, ಎರಡು ಕಾಸು ಏನ್ ಮಾಡ್ತಾರೆ, ಕೊಟ್ಬಿಟ್ಟು ಹೋಗ್ಬಿಟ್ಟು ತಿರ್ಗಾ ನಾನು ಬರುವ ತನಕ ಏನಾರ ನೋಡ್ಕೋ, ಎಕ್ಸ್ಟ್ರಾ ಅದನ್ನ ನಾನೇನ್ ಮಾಡ್ತೀನಿ ವಾಪಸ್ ಅವನಿಗೆ ಕೊಡ್ತೀನಿ ಅಂತ ಡೇ ಮಾಡ್ತಾರೆ. ಯಾಕೆ ಇಷ್ಟೆಲ್ಲ ಇಂಟ್ರಿಕೇಟ್ ಆಗಿರುತ್ತೆ ಇನ್ಫಾರ್ಮೇಶನ್ ಕೊಟ್ಟವ್ರೆ ಅವರ. ಇದು ನಮ್ಗೆ ಚೆನ್ನಾಗಿ ಗೊತ್ತು, ಬೈಬಲ್ ಹೆಂಗ್ ಓದ್ಬೇಕು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಯಹೋವನ ಶಾಸ್ತ್ರದಲ್ಲಿ ಏನ್ ಮಾಡ್ಬೇಕು, ಹುಡುಕಿ ಓದಿರಿ ಅದರ. ನಮ್ಗೇನೋ ಬೈಬಲ್ ಅಲ್ಲಿ ಪ್ರಶ್ನೆ ಬಂತು ಅಂದ್ರೆ ಈ ಉತ್ತರ ಎಲ್ಲ ಹುಡುಕ್ಬೇಕು, ಬೈಬಲ್ ಹುಡ್ಕಬೇಕು. ಅದ್ರ ನಮ್ಮ ಒಂದ್ ಕಾಲ್ ಮುಟ್ಬಿಟ್ಟು ಕನ್ಸಲ್ಲಿ ನೋಡಿದ್ರೆ ನಮ್ಗೆ ಏನಾಗಲ್ಲ, ನನ್ಸಲ್ಲಂತ ಅದು ಅರ್ಥ ಆಗದ ರೀತಿ ಸಿಗ್ತದೆ ಅಷ್ಟೇ ಅಲ್ವ. ಅದು ಸತ್ಯ ಏನಾಗಲ್ಲ ನಮ್ಗೆ ಸಿಕ್ಕದಲ್ಲ. ವಾಕ್ಯದ ಪ್ರಕಾರ ಏನ್ ಮಾಡ್ತಾವೆ, ನಾವು ಹುಡುಕ್ಬೇಕು ಅದರ ಪ್ರಶ್ನೆಗಳಿಗೆ ಉತ್ತರ ಎಲ್ಲ ಹುಡುಕ್ಬೇಕು. ಸತ್ಯವೇದರೆ ಬೈಬಲ್ ಯಾವ ಡಿಕ್ಷನರಿ, ಎಸ್ ಒಂದು ಸಾಮಿ ಅರ್ಥ ಮಾಡ್ಕೊಬೇಕಂದ್ರೆ ಒಂದೊಂದು ಪದಗಳಿಗೂ ಅರ್ಥ ಎಲ್ಲ ಹುಡುಕ್ಬೇಕು. ಇವಾಗ ಬೈಬಲಲ್ಲಿ ಹುಡುಕ್ಬೇಕಂದ್ರ ಫಸ್ಟ್ ನೋಡ್ಬೇಕಂದ್ರೆ ಇಲ್ಲಿ ಯೆರೂಸಲೇಮ್ ಇಂದ ಒಬ್ಬ ಮನುಷ್ಯ ಏನ್ ಮಾಡ್ತೈತಂತೆ ಹೋಗ್ತಾ ಇರ್ತದ. ಅಂದ್ರೆ ಜೆರೂಸಲೇಮ್ ಅಂತ ಪದದ ಅರ್ಥ ಏನು ಅಂತ ನಮ್ ಮಾಡ್ಬೇಕು ಫಸ್ಟ್ ಹುಡುಕ್ಬೇಕಲ್ಲ. ಜೆರೂಸಲೇಮ್ ಅಂತಂದ್ರೆ ನಮ್ಗೆ ಆ ವಾಕ್ಯದ ಪದದ ಅರ್ಥನೇ ನಮ್ ಫಸ್ಟ್ ಮೈಂಡ್ ಅಲ್ಲಿ ಏನ್ ಮಾಡ್ತಾರೆ, ಇಸ್ರೇಲ್. ಆಮೇಲೆ ಜೆರೂಸಲೇಮ್ ಸಾಲೇಮ್ ಅಂತಂದ್ರೆ ಎಂತ ರಾಜನ, ಯೆರೂಸಲೇಮ್ ಅಂದೇನು ಬೈಬಲ್ ಐತಲ್ಲ, ಯೆರೂಸಲೇಮ್ಗೆ ಒಬ್ಬ ರಾಜ ಇದ್ದಂತ ಮೆಲ್ಕಿಸೆಡೆಕ್. ಅವನೇನ್ ರಾಜ ಅಂತೆ, ಯೆರೂಸಲೇಮ್ಗೆ ರಾಜ, ಸಮಾಧಾನಕ್ಕೆ ರಾಜ ಅಂತ ಐತಲ್ಲ ಬೈಬಲ್ ಅಲ್ಲಿ ಹೀಬ್ರೂಸ್ ಅಲ್ಲಿ ಅದರ. ಸೊ ದ ವರ್ಡ್ ಜೆರೂಸಲೇಮ್ ಅಂದ್ರೆ ಪದ ಅರ್ಥ ಏನಂದ್ರೆ ಏನ್ರಿ, ಸಮಾಧಾನದ ಅಸ್ಥಿಭಾರ ಅಂತ, ದ ಫೌಂಡೇಶನ್ ಆಫ್ ಪೀಸ್ ಅಂತಾನೆ ಜೆರೂಸಲೇಮ್ದು ಏನ್ರಿ ಆ ಒಂದು ವಾರ್ತೆ ಅರ್ಥ. ಅದಕ್ಕೆ ಜೆರೂಸಲೇಮ್ ಅಂತಂದ್ರೆ ಸಮಾಧಾನದ ನಗರ ಅಂತ. ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತು, ದಾವೀದಿಗೆ ಒಂದ್ಸತಿ ಒಬ್ಬ ಮಗ ಇರ್ತಾನೆ ಅಬ್ಸಲೋಮ್ ಅದರ. ಅವನೇನ್ ಮಾಡ್ತಾನೆ, ಅವ್ನ ತಂದೆ ವಿರುದ್ಧವಾಗಿ ರಾಜ್ಭರನ್ನ ಕಿತ್ಕೊಂಡ್ಬಿಟ್ಟು ಏನ್ ಮಾಡ್ತಾನೆ, ಅವ್ರ ಅಪ್ಪನ ವಿರುದ್ಧವಾಗಿ ಪ್ಲಾಟ್ ಮಾಡ್ತಾರೆ. ಅವ್ರ ದಾವೀದ್ ಏನಪ್ಪ ಮಾಡ್ತಾನೆ ಅಂತಂದ್ರೆ ಆ ಊರ್ನ ಸಮಾಧಾನ ಏನ್ ಮಾಡೋದು ಬಿಟ್ಟು ಹೋಗ್ಬಿಡ್ತಾನೆ, ಯುದ್ಧ ಮಾಡಕ್ ಹೋಗಲ್ಲ ತನ್ನ ಮಗನ ಮೇಲೆ. ಯಾಕೆ ಯುದ್ಧ ಮಾಡಕ್ ಹೋಗಲ್ಲ ಅಂದ್ರೆ ಜೆರೂಸಲೇಮ್ ಬಂದ್ಬಿಟ್ಟು ಸಮಾಧಾನದ ನಗರ, ಅಲ್ಲಿ ರಕ್ತ ಸುರಿಸ್ಬಾರ್ದು ಅಂತ ಏನ್ ಮಾಡ್ತಾನೆ ದಾವೀದ್ ಏನ್ ಮಾಡ್ತಾನೆ, ಊರ್ ಬಿಟ್ಟು ಹೊರಟ್ಬಿಡ್ತಾನೆ. ಅಂದ್ರೆ ಅದೇ ನೋಡ್ಬೇಕು, ಜೆರೂಸಲೇಮ್ ಅಂದ್ರೆ ಸಮಾಧಾನದೇನ್ರಿ ಒಂದು ನಗರ ಅಂದ್ರ. ಸದ್ಯ ಫಸ್ಟ್ ನೋಡಿದ್ವಿ ಜೆರೂಸಲೇಮ್ ಒಂದು ಸಮಾಧಾನ ನಗರದಿಂದ. ಅಲ್ಲಿಂದ ಒಬ್ಬ ಮನುಷ್ಯ ಏನ್ ಮಾಡ್ತಾನೆ, ಎಲ್ಲಿಗೆ ಹೋಗ್ತಾ ಅಂದ್ರೆ ಸೀದಾ ಎರಿಕ್ ಹೋಗಿ ಏನ್ ಮಾಡ್ತಾನಂತೆ ಅಲ್ಲಿ ಹೋಗ್ತಾರೆ. ಅದಕ್ಕೆ ನಾವು ಇವಾಗ ಸಲಾಮ್ ಅಂತ ಕೇಳಿದ್ವಿ ಗೊತ್ತಾ, ಇವಾಗ ಮುಸ್ಲಿಮ್ಸ್ ಏನ್ ಮಾಡ್ತಾರೆ, ಯಾರಿಗೊಬ್ಬರು ನೋಡಿದ್ರೆ ಏನ್ ಮಾಡ್ತಾರೆ, ಫಸ್ಟ್ ಭೇಟಿ ಮಾಡ್ತಾರೆ, ಸಲಾಮ್ ವಾಲಿಕುಮ್ ಅಂತ ಹೇಳ್ತಾರೆ. ಸಲಾಮ್ ವಾಲಿಕುಮ್ ಅಂತ ಆಕ್ಚುಲಿ ಏನಂದ್ರೆ ಪೀಸ್ ಬಿ ಅಂಟ್ ಯು, ಸಮಾಜ ನಿಮಗೆ ಸಮಾಧಾನ ಇರಲಿ ಅಂತ. ಅದಕ್ಕೆ ಅವ್ರನ್ನ ಉತ್ತರ ಕೊಡ್ತಾನೆ ವಾಲಿಕಮ್ ಸಲಾಮ್ ಅಂತ ಏನ್ ಮಾಡ್ತಾರೆ ನೀನು ಹೇಳ್ತಾರೆ ಅಲ್ವ. ಸೊ ಅದಕ್ಕೆ ಉತ್ತರ ಏನಂದ್ರೆ ಅದೇ ತರ ನಿಮ್ ನಿಮ್ಮ ಹತ್ರ ಕೂಡ ದೇವ್ರ ಸಮಾಧಾನ ಏನೇ ಇರ್ಲಿ ಇರ್ಲಿ ಅಂತ. ಅದಕ್ಕೆ ಇವಾಗ ಎಲ್ಲರಿಗೂ ಕೇಳ್ತೀನ, ಸಲಾಮ್ ಸಲಾಮ್ ಅಂತ ಗೊತ್ತಾ, ಈ ಸಲಾಮ್ ಅಂತ ಪದ ಹೆಂಗ್ ಬಂತು, ಸಲಾಮ್ ಅಂದ್ರೆ ಏನು ಸಮಾಧಾನ ಅಂತ ಅರ್ಥ ಅದರ ಅದಕ್ಕೆ ಏನು ಮಾಡಿದೆ ಸಲಾಮ್ ಅಂತ ಹೇಳ್ತಾರೆ, ಸಲಾಮ್ ಸಾಬ್ ಅಂತ ಹೇಳ್ಬಿಡ್ತಾ, ಅಂದರೆ ಅರ್ಥ ಏನು ಸಮಾಧಾನ ಅವರ. ಸೊ ಅದಕ್ಕೆ ಜೆರೂಸಲೇಮ್ ಅಂದರೆ ಸಮಾಧಾನದ ನಗರ. ಸರಿ, ಒಬ್ಬ ಮನುಷ್ಯ ಇಲ್ಲಿಂದ ಹೇಳ್ಬೋದಂತ ಎರಿಕೋ. ಎರಿಕೋ ಅಂದೇನು? ಎರಿಕೋ ಕತೆ ಕೇಳಿದಿರಲ್ಲ, ಎರಿಕೋ ಗೋಡೆ ಬೀಳಿಸಿದ್ಯಾರೋ? ಅಯ್ಯೋ ನೀವು ಯಾರಲ್ಲ ಭಯ ಭಯ ಕೊಟ್ಬಿಟ್ಟಿರೋ, ನೀವು ಏನು ಮಾಡ್ತಿರಲ್ಲ, ನೀವೇನು ಬಿಡಿಸಿದ್ರ ಮತ್ತೆ ಕರೆಕ್ಟಾಗಿ ಕೇಳಿದ್ರೆ ಯಾರು ಬಿಡಿಸಿದ್ರು? ಹಾಂ, ಮತ್ತೆ ಯಾಕೆ ಹೆದರ್ತೀರ? ಅವ್ರ ಉತ್ತರ ಸಿಗ್ತದೆ, ನೀವೇನು ಉತ್ತರ ಹೇಳಿ. ಸರಿ ಆಯ್ತು, ಇವಾಗ ಎರಿಕೋ, ಎರಿಕೋನ ಗೋಡೆ ಏನು ಮಾಡ್ತಾರೆ ಇಸ್ರೇಲ್ ಹೆಂಗೆ ಬೀಳಿಸ್ಬಿಡ್ತಾರೆ. ಸರಿ, ಆಮೇಲೆ ಎರಿಕೋ ಪಟ್ಟಣನ ಕಟ್ಬೋದಾ? ಕಟ್ಬೋದಾ ಕಟ್ಬಾರ್ದಾ? ಯಾಕೆ ಅಂದ್ರೆ ಅದು ಶಾಪಗ್ರಸ್ತ ನಗರ, ಅದನ್ನ ತಿರ್ಗ ಏನ್ ಮಾಡ್ಬಿಡ್ದು ಯಾವತ್ತೋ ಕಟ್ಟಕ್ಕೆ ಹೋಗ್ಬಿಡ್ತೀನಿ ಅಂತಾರೆ. ಓದಿಂತೀನಿ ಎಲ್ಲಿ ಅಂದ್ರೆ ಯೋಶುವ 6:17 ನೋಡಿ, ಯೋಶುವ 6:17 ವಾಕ್ಯ ನೋಡಿ. ಯೋಶುವ 6:17 ನೋಡಿ,
ಇದು ಇದರಲ್ಲಿರುವುದೆಲ್ಲವೂ ಕೇವಲ ಯಹೋವನ ಸ್ವತ್ತೆ ಎಂದು ತಿಳಿಯಿರಿ. ಸೂಳೆಯಾದ ರಾಹಾಬಳು ಅವಳ ಸಂಗಡ ಮನೆಯಲ್ಲಿರುವವರೆಲ್ಲರೂ ಉಳಿಯಲಿ, ನಾವು ಕಳುಹಿಸಿದ ದೂತರನ್ನು ಅವಳು ಅಡಗಿಸಿಟ್ಟಳಲ್ಲ. ನೀವಾದರೂ ಯಹೋವನಿಗೆ ಮೀಸಲಾದ ವಸ್ತುಗಳ ವಿಷಯದಲ್ಲಿ ಜಾಗರೂಕತೆಯಿಂದ ಇರಬೇಕು.
ನೋಡ್ರ ಹೇಳ್ತಾರೆ, ಇದನ್ನ ಬಿಟ್ರೆ ಇನ್ನೆಲ್ಲವನ್ನ ನಾಶ ಮಾಡ್ಬೇಕು ಅಂತ ಹೇಳ್ತಾರೆ ಅಷ್ಟೇ, ಅದಲ್ಲಿರೋದೆಲ್ಲ ಯಾವ್ದೇನಂತೆ ಯಾವ್ದು ಇರಬಾರ್ದು ಅಂತ ಹೇಳ್ತಾರೆ ಅಲ್ವರ. ಸದ್ಯ ನೋಡ್ಬೇಕಾದ್ರೆ ಒಂದು ವಾಕ್ಯ ಮೇಲೆ ಕೂಡ ಬರ್ತಾ ಇರ್ತಾರೆ ಸರ್, ನೋಡಿದ್ದೀವಿ ಅದು ಜೋಶುವ 6th chapter ಸಿಕ್ತಾ? ಹೋದ್ರೆ ಇಲ್ಲ ಇಲ್ಲ 6:16 ಓದಿ ನೋಡೋಣ ಕನ್ನಡದಲ್ಲಿ, 17 ಬರ್ತಾ ನೋಡಿ. The city shall be occurs divinate ಅಂತ ಹೇಳ್ತಾರೆ.
ಎರಡನೇ ದಿನದಲ್ಲಿ ಅವರು ಸೂರ್ಯೋದಯವಾಗುತ್ತಲೇ ಎದ್ದು ಅದೇ ಕ್ರಮದಲ್ಲಿ ಪಟ್ಟಣವನ್ನು 7 times ಸುತ್ತಿದರು. ಈ ದಿವಸದಲ್ಲಿ ಮಾತ್ರ ಅದನ್ನು 7 times ಸುತ್ತಿದರು. ಏಳನೆಯ ಸಾರಿ ಸುತ್ತುವಾಗ ಯಾಜಕರು ಕೊಂಬುಗಳನ್ನು ಊದಲು, ಯೆಹೋಶುವನು ಜನರಿಗೆ ಆರ್ಭಟಿಸಿರಿ, ಯೆಹೋವನು ನಿಮಗೆ ಈ ಪಟ್ಟಣವನ್ನು ಕೊಟ್ಟಿದ್ದಾನೆ, ಇದು ಇದರಲ್ಲಿರುವುದೆಲ್ಲೂ ಕೇವಲ ಯೆಹೋವನ ಸ್ವತ್ತೆ ಎಂದು
ಅನ್ಬಂದ್ಬಿಡ್ತಾ? ಸರಿ, ಓಕೆ, ನಮ್ಮ ಇಂಗ್ಲಿಷ್ ಅಲ್ಲಿ ಆತರ ಬರೋದಿಲ್ಲ, ಅದು ಯಹೋವನ ಸ್ವತ್ತು ಅಂತ ಬಂದ್ಬಿಡ್ತಾರೆ ಅದರಲ್ಲಿ. 17 ವಾಕ್ಯ ಇಲ್ಲಿ ನೋಡ್ಬೇಕಾದ್ರೆ ಇಂಗ್ಲೀಷ್ ಏನಾಗ್ತಾರೆ, ಅದು ಶಾಪಗ್ರಸ್ತ ನಗರ, ಅದನ್ನ ಏನ್ ಮಾಡಕ್ ಹೋಗ್ಬಿಡ್ತೀರ, ನೀವು ಕಟ್ಟಕ್ಕೆ ಹೋಗ್ಬಾರ್ದು ಅಂತ ಏನ್ ಮಾಡ್ತಾರೆ ಅದೇ ಅದ್ ಹೇಳ್ತಾರೆ. ಅಂದ್ರೆ ಒಬ್ಬ ಮನುಷ್ಯ ಸಮಾಧಾನದ ಒಂದು ನಗರದಿಂದ ಎಲ್ಲಿಗೆ ಬಂದಂತೆ, ಶಾಪಗ್ರಸ್ತ ನಗರಕ್ಕೆ ಬಂದಂತೆ. ಅದರ ಹೌದಾ? ಅವರಿಗೆ
ಅದೇ ಸಮಯದಲ್ಲಿ ಯೋಶುವನು ಇಸ್ರಾಯೇಲರಿಂದ ಪ್ರಮಾಣ ಮಾಡಿಸಿ ಅವರಿಗೆ ಈ ಎರಿಕೋ ಪಟ್ಟಣವನ್ನು ಕಟ್ಟುವುದಕ್ಕೆ ಕೈ ಹಚ್ಚುವ ಮನುಷ್ಯನು ಯಹೋವನ ದೃಷ್ಟಿಯಲ್ಲಿ ಶಾಪಗ್ರಸ್ತನಾಗಿರಲಿ.
ಶಾಪಗ್ರಸ್ತನಾಗಿರಲಿ ಅಂತ ಹೇಳ್ತಾರೆ. ಅದಕ್ಕೆ ಜೆರಿಕೋ ಅಂತ ಹೇಳ್ಬೇಕ್ರೆ ಅದು ಸಮುದ್ರದ ಮಟ್ಟದಿಂದ 1300 ಕೆಳಗಡೆ ಏನಾಗಿದೆ ಅಂತೆ ಇದೆ ಅಂತೆ ಅದರ. ಸೊ ಅದಕ್ಕೆ ಅಂತ ಉನ್ನತವಾದ ಒಂದು ಸಮಾಧಾನದ ನಗರದಿಂದ ಅವನು ಘಟ್ಟ ಹಿಡಿದು ಎಲ್ಲಿಗೆ ಬಂದಂತೆ, ಸೀದಾ ಕೆಳಮಟ್ಟಕ್ಕೆ ಏನು ಮಾಡಂತೆ, ಅವನು ಎರಕೋ ಶಾಪಗ್ರಸ್ತ ನಗರಿಗೆ ಬಂದಂತೆ. ಹೆಂಗ್ರೆ, ಏನಪ್ಪ ಇದರ್ಥ, ಈ ಮನುಷ್ಯ ಯಾರೋ ಅಂತಂದ್ರೆ ಸಮಾಧಾನ ದೇವರು ಫಸ್ಟ್ ನಮ್ಮ ಭೂಮಿಯಲ್ಲಿ ಎಲ್ಲಿ ಸ್ಥಾಪನೆ ಮಾಡಿದ್ದ, ಈಡೇನ್ ತೋಟದಲ್ಲಿ ಅಲ್ಲ. ನೋಡ್ಬೇಕು ಸಮಾಧಾನ ರಾಜ್ಯನ ಎಲ್ಲಿ ಸ್ಥಾಪನೆ ಮಾಡಿದ್ ಫಸ್ಟು, ಈಡೇನ್ ತೋಟದಲ್ಲಿ. ಆದಾಮ್ ಏನ್ ಮಾಡುದು, ಸೃಷ್ಟಿ ಮಾಡಿ ಭೂಲೋಕ ದೊರೆತನ ಏನ್ ಮಾಡಿದಲ್ಲ ಕೊಟ್ಟಿದ್ರು. ಇವಾಗ ಆದಾಮ್ ಏನ್ ಮಾಡ್ದ, ಆ ಸಮಾಧಾನ ಏನ್ ಮಾಡ್ದವನು, ಕಳ್ಕೊಂಡ್ಬಿಟ್ಟ. ಯಾದಕ್ಕೆ ಕಳ್ಕೊಂಡ್ಬಿಟ್ಟ ಅಂದ್ರೆ ಪಾಪ ನಿಮಿತ್ತವಾಗಿ ಪಾಪ ಮಾಡಿ ದೇವರಾಜ್ಞೆ ಮೀರಿದ ತಕ್ಷಣ ಭೂಲೋಕಕ್ಕೆ ಸಮಾಧಾನ ಆಯ್ತು, ಕೆಟ್ಟೋಯ್ತು. ಅಲ್ಲಿ ಅಲ್ಲಿಂದ ಸಮಾಧಾನ ನಗರದಿಂದ ಸೀದಾ ಮನುಷ್ಯಗೆಲ್ಲ ಎಲ್ಲಿ ಬಿದ್ದ್ಬಿಟ್ಟಪ್ಪ ಅಂತಂದ್ರೆ ಶಾಪಗ್ರಸ್ತ ಕಂಡೀಷನ್, ಡೆತ್ ಕಂಡೀಷನ್ ಏನಾಗ್ಬಿಟ್ಟ ಅವನು ಬಿದ್ದ್ಬಿಟ್ಟ. ಅಂದ್ರೆ ಆ ಬರ್ತಾ ಇರ್ಬೇಕಾರೆ ಅವನ್ನ ಯಾರಪ್ಪ ಕೊಳ್ಳೆ ಹೊಡೆದ್ರು, ಕಳ್ಳರು. ಆದ್ರೆ ಇವಾಗ ಆದಾಮ ಮತ್ತೆ ಆದಾಮ ಒಂದು ವಂಶದವ್ರನ್ನ ನಾಶ ಮಾಡಿದ್ ಯಾರತ್ತೆ, ಸೇತಾನ ಮತ್ತೆ ಬಿದ್ದೋಗಿರ ದೂತ್ರಿಗಳು ಅಲ್ವರ, ಕಳ್ಳರು. ಅದ್ರ ಅದಕ್ಕೆ ಬಂದ್ ಏನ್ ಮಾಡೋದು ಅಂತಂದ್ರೆ ಅವನ ಜೀವನ ಸಮಯಕ್ಕೆ ಸಾಯಿಸ್ಬಿಟ್ರ, ಫುಲ್ ಮಟರ್ ಹೋಗ್ಬಿಟ್ರ, ಅದರಿಂದ ಅರ್ಧಕ್ಕರ್ಧ ಜೀವ ಬಿಟ್ಬಿಟ್ರು. ಅಂದ್ರೆ ರೈತರ ಹಣ್ಣ ತಿರಿ ದಿನ ದೇವಂತಂದ್ರು ಸತ್ತೆ ಸಾಯ್ಬಿಡ್ತಾರೆ. ಹಣ್ಣ ತಿರಿ ದಿನ ಅಂತಾನೆ ಅವತ್ತೇ ಸತ್ತೋಗ್ಬಿಟ್ಟು ಆದಾಮ, ನಾನು 20 ಬದುಕಿದ್ದ, 30 ಅವರ ತಿನ್ನಿದ ದಿನ ಅಂತಂದ್ರೆ 1000 ದಿನ ಒಳಗಡೆ, ಅಂದ್ರೆ ಅಂತ ಒಂದು ಪೀರಿಯಡ್ ಒಳಗಡೆ ಅಂತಂದ್ರೆ ಆದಾಮ ಇಮ್ಮಿಟಾಗಿ ಏನಾಗಿಲ್ಲ, ಅವನು ಸತ್ತಿಲ್ಲ. ಅದ್ರ ನಿಧಾನಾಗಿ ಏನ್ ಮಾಡ್ದ, ಸ್ಲೋವಾಗೆ ಪಾಪ ಬಿದ್ದಿ 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 ಏನಾದ್ರು ಅವನು ಮರಣನ ಹೊಂದ. ಅಂದ್ರೆ ಅದೇ ನೋಡ್ಬೇಕಾದ್ರೆ ಏನ್ರಿ ಏನ್ರಿ, ಸೇತನ ಮತ್ತೆ ಬಿದ್ದೋಗಿರೋ ದೂತ್ರ ಕೈ ಸಿಕ್ಕಾಕೊಂಡು ಏನ್ ಮಾಡಂದ್ರೆ ಅವ್ರ ಮನುಷ್ಯನ ಕಂಪ್ಲೀಟ್ ಆಗಿ ಏನ್ ಮಾಡಕ್ ಅಂತಾರ, ಸುಲಿಗೆ ಮಾಡಕ್ ಅಲ್ದರ ಆಮೇಲೆ ಏನ್ ಮಾಡೋದಂದ್ರೆ ಅವನ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡ್ಬಿಟ್ರಂತೆ. ಸರಿ ಆದಮ್ ಹತ್ರ ಏನಪ್ಪ ಇತ್ತು, ದೇವ್ರ ಆದಮ್ ಏನ ಆದೇಶ ಕೊಟ್ಟಿದ್ದ ಅಧಿಕಾರ ಇತ್ತು, ಆಮೇಲೆ ನಿತ್ಯ ಜೀವ ಇತ್ತು, ವೆರಿ ಗುಡ್. ಆಮೇಲೆ ದೇವ್ರ ಕೃಪೆ ಇತ್ತು, ದೇವತ ಅನುಗ್ರಹ ಇತ್ತು, ಅದರ ರಾಜ್ಯಾಧಿಕಾರ ಇತ್ತು, ಆಮೇಲೆ ಮತ್ತೆ ಇತ್ತಂತೆ ಒಂದು ಸಮಾಧಾನ ಇತ್ತು. ಅದರ ಇವೆಲ್ಲ ಏನ್ ಮಾಡ್ದ ಆದಮ್ಮ ಎಲ್ಲ ಕಳ್ಕೊಂಬಿಟ್ಟ. ಅದರ ಕಳ್ಕೊಂಬಿಟ್ಟು ಏನ್ ಮಾಡ್ತಾನೆ ಅದನ್ನ ಕಂಪ್ಲೀಟ್ ಆಗಿ ಏನ್ ಮಾಡ್ತಾನೆ ಅಲ್ಲಿ ಅರೆ ಬೆಟ್ಲೆ ಬಿಟ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೋಗ್ಬಿಡ್ತಾರೆ. ಅದರ ಹಿಂಗಿರ್ಬೇಕಾದ್ರೆ ಯಾರು ಬಂದಂತೆ ಫಸ್ಟ್ ಅವನ ಅವನ್ನ ಕಾಪಾಡೋದಕ್ಕೆ, ಕಾಪಾಡೋಕ್ಕೆ ಫಸ್ಟ್ ಅವಕಾಶ ಒಬ್ರು ಸಿಕ್ತಂತೆ. ಆದ್ರೆ ಅವ್ರು ಏನ್ ಮಾಡ್ಲಿಲ್ಲ ಅವ್ರನ್ನ ಕಾಪಾಡ್ಲಿಲ್ಲ. ಯಾರದು? ಯಾಜಕರ. ಅದರ ಯಾಜಕನ ಏನು ನೋಡಿದ್ರಿ, ಹೋದ್ರ ಮಲಾಖಿ ಎರಡನೇ ಅಧ್ಯಾಯ ಏಳನೇ ವಾಕ್ಯ ಓದ್ತೀನಿ, ಮಲಾಖಿ 2:7 ಓದಿತೀನಿ. ಯಾಜಕನ್ಗೆ ಏನ್ ಸಂಬಂಧ ಓದನ? ಮಲಾಖಿ 2:7
ಯಾಜಕನ ತುಟಿಗಳ ಧರ್ಮವಷ್ಟೇ. ಅವನು ಸೇನಾಧೀಶ್ವರ ಯೆಹೋವನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಯಿಂದ ಧರ್ಮೋಪದೇಶವನ್ನು ಕೇಳಿಕೊಳ್ಳತಕ್ಕದ್ದು.
ಅವನು ಬಾಯಿಯಿಂದ ಧರ್ಮೋಪದೇಶವನ್ನೇ ಕೇಳತಕ್ಕದ್ದು ಅಂದ್ರ ಅವನು ಬಾಯಿನಲ್ಲಿ ಏನಿದೆ ಅಂದರೆ ಯೆಹೋವನ ವಾಕ್ಯ ಏನಾಗಿದೆ ಅಂತೆ ಇದೆ ಅಂತೆ. ಅದರ ಹಂಗಾರೆ ಈ ಒಂದು ಯಾಜಕನ್ನ ಏನಕ್ಕಂತ ನೇಮಿಸಿದ್ದು? ಇಬ್ರು 5ನೇ ಅಧ್ಯಾಯ ಓದಲ್ಲ, ಮನುಷ್ಯರೊಳಗಿಂದನೇ ಮನುಷ್ಯರಿಗೋಸ್ಕರ ಏನ್ ಮಾಡಿದಂತಲ್ಲಿ ಸಹಾಯ ಮಾಡೋದಕ್ಕೋಸ್ಕರ ಅಲ್ಲಿ ನೇಮಿಸಿದ್ದಾರೆ. ಅಂದ್ರೆ ಮನುಷ್ಯನ ಕಾಪಾಡೋದಕ್ಕೆ ದೇವರು ಮೊದಲು ಏನ್ ಮಾಡೋದಂದ್ರೆ ಒಂದು ವಿಚಾರನ ಕೊಟ್ರು. ಆದ್ರೆ ಆ ವಿಚಾರನ ಯಾವ ಮನುಷ್ಯನ ಕೀಪ್ ಮಾಡಕ್ಕೆ ಆಗಿಲ್ಲ. ಯಾವ್ದು? ಧರ್ಮಶಾಸ್ತ್ರ. ಅಂದ್ರೆ ಅದನ್ನ ನೋಡ್ಬೇಕಾದ್ರೆ ಏನ್ರಿ, ಯಾಜಕನ ಒಂದು ಬಾಯಿನಲ್ಲಿ ಏನಿದೆ? ದೇವ್ರ ಅಲ್ಲಿ ಹೇಳ್ತಾರೆ ಧರ್ಮಶಾಸ್ತ್ರ, ದೇವ್ರ ವಾಕ್ಯ. ಅದರ ನೋಡಿ ಏನು, ಅವನ ತುಟಿಯಲ್ಲಿ ಏನ್ರಿ, ದೇವ್ರ ವಾಕ್ಯ. ನೋಡ್ಬೇಕ್ರೆ ಫಸ್ಟ್ ದೇವ್ರು ಏನಪ್ಪ ಅಂದ್ರೆ ಮನುಷ್ಯನ ಕಾಪಾಡೋದಕ್ಕೆ ದೇವ್ರು ಏನ್ ಕೊಟ್ರೆ ನ್ಯಾಯ ಪ್ರಮಾಣ ಮಾಡಿದ್ರು ಕೊಟ್ರು. ಸರಿ, ನ್ಯಾಯ ಪ್ರಮಾಣ ಮನುಷ್ಯನಿಗೆ ಏನೋ ಯೂಸ್ ಆಯ್ತಾ, ಪ್ರಯೋಜನ ಆಯ್ತಾ ನೋಡ್ಬೇಕಾದ್ರೆ ನ್ಯಾಯ ಪ್ರಮಾಣ ಏನಾಗಿಲ್ಲ ಮನುಷ್ಯನಿಗೆ ಪ್ರಯೋಜನ ಅಂತ ಇರಲ್ಲ. ಓದಿತೀನಿ ಗಲಾತ್ಯರ 3:12 ಓದಿ, ಗಲಾತ್ಯರ 3:12 ವಾಕ್ಯ, ಗಲಾತ್ಯರ 3:12.
ಆದರೆ ಕರ್ಮ ಮಾರ್ಗಕ್ಕೆ ನಂಬಿಕೆಯು ಆಧಾರವಲ್ಲ, ಆದರೆ ನೇಮಗಳನ್ನು ಆಚರಿಸುವವನೇ ಅವುಗಳ ಮೂಲಕ ಬದುಕುವನು ಎಂದು ಬರೆದಿದೆ.
ನೋಡ್ರ ಏನ್ರಿ, ನೇಮ ನಿಷ್ಠೆಗಳನ್ನ ಆಚರಿಸೋನೆ ಅದ್ರ ಮುಖಾಂತರ ಏನ್ ಮಾಡ್ತಾನ ಅವನು, ಅವನು ಬದುಕ್ತಾನೆ. ಅಲ್ವರ ನೋಡ್ಬೇಕ್ರಿ, ಯಾರು ಅದನ್ನ ನೀತಿವಂತ ಆಗೋದಕ್ಕೆ ಸಾಧ್ಯ ಇಲ್ಲ. ಅರೆ ನ್ಯಾಯ ಪ್ರಮಾಣ ಯಾರು ಕೈಗೊಂಡು ನಡೀತಾನ ಅವನೇನ ತಂದಿಂದ ಬದುಕ್ತಾನೆ. ಸೊ ಇವಂಗನ್ ಏನಿತ್ತು, ಅವನ ಅವಕಾಶ ಇತ್ತು ಏನ್ ಕಾಪಾಡೋದಕ್ಕೆ, ಮನುಷ್ಯನ ಏನ್ ಮಾಡೋದಕ್ಕೆ ಕಾಪಾಡೋದಕ್ಕೆ. ಯಾರು ಅದೇನ್ ಮಾಡ್ತಾ ಇದ್ರೆ ಹತ್ರಕ್ಕೆ ಹೋಗಿಲ್ಲ ಅಂತ ನೋಡಿರ್ತೀನಿ, ದೂರ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಎಸ್ಕೇಪ್ ಏನ್ ಮಾಡ್ತಾನೆ ಆಗ್ಬಿಡ್ತಾನೆ. ಅದು ನ್ಯಾಯ ಪ್ರಮಾಣದಿಂದ ಮನುಷ್ಯನಿಗೆ ಏನಾಗಿಲ್ಲ, ಏನ್ ಪ್ರಯೋಜನನೇ ಆಗಿಲ್ಲ. ನ್ಯಾಯ ಪ್ರಮಾಣದ ಮುಖಾಂತರ ಏನೋ ಮನುಷ್ಯನಿಗೆ ಪ್ರಯೋಜನ ಆಗಿದೆ, ಇವರು ಏಸು ಕ್ರಿಸ್ತನ ಏನ್ ಮಾಡ್ತಾ ಇಲ್ಲ, ಆಸೆ ಕೊಡ್ತಾ ಇಲ್ಲ. ಅಂದ್ರೆ ಓದಿಂತೀನಿ ಇಲ್ಲಿ ರೋಮಾಪುರದಲ್ಲಿ 3:2 ಓದಿ, ಆಮೇಲೆ ಇಬ್ರಿಯರಿಗೆ 7:19 ಓದಿ, ರೋಮನ್ಸ್ 3:2. ರೋಮಾಪುರದಲ್ಲಿ 3:2 ಎರಡನೇ ವಾಕ್ಯ ಓದಿ ಸರ್.
ಎಲ್ಲಾ ವಿಷಯಗಳಲ್ಲಿ ಬಹಳ
ಮೊದಲನೇದಾಗಿ ದೈವೋಕ್ತಿಗಳು ಯಾರಿಗಂತೆ ಒಪ್ಪಿಸಲ್ಪಟ್ಟಿದ್ದ, ಅವ್ರಿಗೆ ಒಪ್ಪಿಸಲ್ಪಟ್ಟಿದ್ದ.
ಎಲ್ಲಾ ವಿಷಯಗಳಲ್ಲಿ ಬಹಳ ಉಂಟು, ಮೊದಲನೇದಾಗಿ ದೈವೋಕ್ತಿಗಳು ಅವರ ವಶಕ್ಕೆ ಒಪ್ಪಿಸಲ್ಪಟ್ಟವು.
ನೋಡ್ರ ಮೊದಲನೇದಾಗಿ ದೈವೋಕ್ತಿಗಳು ಅವ್ರಿಗೆ ಒಪ್ಪಿಸಲ್ಪಟ್ಟವು.
ಅವರಲ್ಲಿ ಕೆಲವರು ನಂಬದೆ ಹೋಗಿದ್ದರೇನು, ಅವರು ನಂಬದೆ ಹೋದ್ರಿಂದ ದೇವರು ವಚನಕ್ಕೆ ತಪ್ಪುವನಾದನು.
ಸಾಕ್ಬಿಡಿ, ಮೊದಲನೇದಾಗಿ ದೈವೋಕ್ತಿಗಳು ಮಾಡ ದೇವರು ಒಪ್ಪಿಸ್ಕೊಟ್ರು ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ದೇವರು ಕೊಟ್ಟಿದ್ದು ಮನುಷ್ಯನ ರಕ್ಷಣೆ ಹೇಗಿದೆ, ದೇವರು ನ್ಯಾಯ ಪ್ರಮಾಣ. ಅಂದ್ರೆ ನ್ಯಾಯ ಪ್ರಮಾಣ ಏನ್ ಮಾಡ್ಕೋಗಿಲ್ಲ, ಯಾವ್ದು ಕೆಲಸಗಳು ವರ್ಕೌಟ್ ಆಗಿಲ್ಲ. ಓದಿದ್ದೀನಿ ಹೆಬ್ರೂಸ್ 7:19 ಹೆಬ್ರಿಯರಿಗೆ 7:19 ವಾಕ್ಯ ಓದಿ ನೋಡೋಣ.
ಧರ್ಮಶಾಸ್ತ್ರವು ಯಾವುದನ್ನು ಸಿದ್ಧಿಗೆ ತಾರದೆ ಇರುವುದರಿಂದ ಮೊದಲಿದ್ದ ನಿಯಮವು ನಿರ್ಮೂಲವಾಗಿಯೂ.
ನೋಡ್ರ ಧರ್ಮಶಾಸ್ತ್ರವು ಯಾವ ಒಂದು ಕಾರ್ಯ ನೇಮಿದೆ ಸಿದ್ಧಿಗೆ ತರಕ್ಕೆ ಆಗಿಲ್ಲ. ಅದಕ್ಕೆ ಧರ್ಮಶಾಸ್ತ್ರ ಏನಾಗುತ್ತೆ, ಫೇಲ್ಯೂರ್ ಆಗ್ಬಿಡ್ತು. ಅದಕ್ಕೆ ಯಾಜಕ ಏನ್ ಮಾಡಲಿಲ್ಲ, ಅವ್ನು ಯಾವ್ದೇ ರೀತಿ ಏನ್ ಮಾಡೋಕ್ಕಾಗಿಲ್ಲ, ಸಹಾಯ ಮಾಡೋಕ್ಕಾಗಿಲ್ಲ, ಅವ್ನ ಗಾಯಗಳನ್ನ ಕಟ್ಟೋದಕ್ಕೆ ಏನಾಗಿಲ್ಲ, ಪ್ರಯೋಜನ ಆಗಿಲ್ಲ. ಅವರ ಅದು ಬದಲಾಗಿ ಗಾಯ ಏನಾಯ್ತು, ಹಂಗೆ ಉಳಿತು. ಅದರ ಸೊ ನೆಕ್ಸ್ಟ್ ಯಾರು ಬರ್ತಾರೆ ಇವಾಗ, ಇನ್ನೊಬ್ಬ ಲೇವಿ. ಅದರ ಸೊ ಲೇವಿ ಬಂದು ಏನ್ ಮಾಡ್ತಾರೆ, ಅವನು ಕೂಡ ಏನ್ ಮಾಡೋದಿಲ್ಲ, ಏನೋ ಹೆಲ್ಪ್ ಮಾಡೋಕ್ಕೆ ಹೋಗಲ್ಲ. ಅದರ ಇದೇನಪ್ಪ ಲೇವಿ ಅಂತಂದ್ರೆ ಅದರ ಇವರು ಕೂಡ ಏನ್ರಿ ಇವರೊಳಗಿದ್ದಾನೆ ಯಾರು ಬರೀತು ನೆಕ್ಸ್ಟ್ ಯಾರು ಸಿಕ್ಕ ಬರೀತು ಅದರ ಹಂಗಂದ್ರೆ ಏನಪ್ಪ ನ್ಯಾಯ ಪ್ರಮಾಣ ಯಾರ ಮುಖಾಂತರ ಬಂದಿದ್ರೆ ಇಸ್ರೇಲ್ ಜಂಗಮ ಅಂದ್ರೆ ಇಸ್ರೇಲ್ ಜಂಗ ಕೊಟ್ಟಂತ ದೇವರು ಪ್ರವಾದಿಗಳು ಅದರ ನ್ಯಾಯಾಧಿಪತಿಗಳು ರಾಜರುಗಳು ಇವ್ರ ಮುಖಾಂತರ ಏನಾರ ಒಂದು ಒಳ್ಳೇದಾಗ್ತಾರೆ ಮನುಷ್ಯಂಗೆ ಅಂತ ನೋಡೋದಂದ್ರೆ ಇವ್ರ ಮುಖಾಂತರ ಕೂಡ ಏನಾಗಿಲ್ಲ ಮನುಷ್ಯನ್ಗೆ ಯಾವ್ದೇ ರೀತಿ ಒಳ್ಳೇದು ಆಗ್ಲೇ ಇಲ್ಲ. ಅವಾಗ ಯಾರ ಕೈಲೂ ಆಗದಿರ್ಬೇಕಾದ್ರೆ ಯಾರಪ್ಪ ಬಂದ್ರು ಲಾಸ್ಟಲ್ಲಿ
ಸಮಾರಿದವ್ರು
ಬರ್ತಾರೆ. ಸಮಾರಿದವ್ರಿಗೂ ಇವ್ರಿಗೆಲ್ಲ ಸಂಬಂಧ ಇದೆಯಾ? ಅದೇ ಸಂಬಂಧನೇ ಇಲ್ಲ. ಅಂದ್ರೆ ಈ ಸಮಾರಿದವ್ರು ಯಾರೋ ಯಾರು ಇರ್ಬೋದು ಅನ್ಯ ಜನಗಳವರ ಈ ಸಮಾರಿದವ್ರು ಯಾರೋ ಓದ ನೋಡಿ ಒಂದು ವಾಕ್ಯ ಎಲ್ಲಿ ಅಂತಂದ್ರೆ ಲೂಕ್ 9 ಚಾಪ್ಟರ್ 52-53 ಓದಿದ್ರಲ್ಲ ಅದಕ್ಕಿಂತ ಮುಂಚೆ ಲೂಕ ನಿಮಿಷ 8:48 ಓದಿ ನೋಡೋಣ. ಲೂಕ ಸಾರಿ ಜಾನ್ 8:48 ಯೋಹಾನ 8:48 ಓದಿ ಕ್ಷಮಿಸಿ.
ಅದಕ್ಕೆ ಯಹೂದ್ಯರು ನೀನು ಸಮಾರ್ಯನು ದೆವ್ವ ಹಿಡಿದವನು ಆಗಿದ್ದಿ ಎಂದು ನಾವು ಹೇಳುವುದು ಸರಿಯಲ್ಲವೋ?
ನೋಡ್ರ ಏನಂತ ಯಾರು ಹೇಳಿದ್ದೀರ? ಯೇಸು ಸ್ವಾಮಿಗೆ ಅಲ್ವರ. ಹಂಗಾರೆ ಈ ಸಮಾರಿದವ್ರು ಯಾರು? ಯೇಸು ಸ್ವಾಮಿ ಅಲ್ವರ. ನೋಡಿ ಆ ಯಹೂದ್ಯರು ಯೇಸು ಕ್ರಿಸ್ತನ ಏನಂತ ಕರೆದ್ರಂತೆ ಸಮಾರಿದವನು ನೀನು ದೆವ್ವ ಹಿಡಿದಿರೋನು ಅಂತ ಮಾಡಂತ ಕರೆದ್ ಹಂಗಾರೆ ಸಮಾರಿದವನು ಯಾರು? ಇವಾಗ ಯೇಸು ಕ್ರಿಸ್ತ ಅದರ ಸರಿ. ಇವಾಗ ಅಲ್ಲೇ ನೋಡಿದ್ರೆ ಸಮಾರಿದವ್ರಿಗೂ ಯಹೂದ್ಯರಿಗೂ ಏನೋ ಅನ್ಯತೆ ಇತ್ತಾ? ಏನೂ ಅನ್ಯತೆ ಇಲ್ಲ. ಇವ್ರನ್ನೇನ್ ಮಾಡ್ತಿಲ್ಲ, ಸೇರಿಸ್ತಾನೆ ಇರಲ್ಲ. ಅದರ ರೈತರ ಯೇಸು ಕ್ರಿಸ್ತು ಎಂದ್ರೆ ಯಹೂದ್ಯರ ದೃಷ್ಟಿಯಲ್ಲಿ ಹೇಗಿದ್ರಂತೆ ಓದಿ ಏಷ್ಯಾದಲ್ಲಿ 53:3 ವಾಕ್ಯ ಐಸಾಯ 53:3 ಓದಿ. ಏಷ್ಯಾಯ 53:3 ಓದಿ. ಏಷ್ಯಾಯ 53:3
ಅವನು ಧಿಕ್ಕರಿಸಲ್ಪಟ್ಟವನು ಮನುಷ್ಯರು ಸೇರಿಸಿಕೊಳ್ಳದವನು.
ನೋಡ್ರ ಧಿಕ್ಕರಿಸಲ್ಪಟ್ಟವನು ಯಾರಂತೆ? ಯೇಸು ಕ್ರಿಸ್ತನು ಧಿಕ್ಕರಿಸಲ್ಪಟ್ಟವನು ಮನುಷ್ಯರು ಸೇರಿಸಿಕೊಳ್ಳದವನು
ಸಂಕಷ್ಟಕ್ಕೊಳಗಾದವನು.
ನೋಡ್ರ ಸಂಕಷ್ಟಕ್ಕೊಳಗಾದವನು
ವ್ಯಾಧಿ ಪೀಡಿತನು ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ.
ನೋಡ್ರ ಜನರು ಮುಖವನ್ನು ಓರೆ ಮಾಡಿಕೊಳ್ಳುವಂತ ಧಿಕ್ಕಾರಕ್ಕೆ ಒಳಗಾದವನು ಅಲ್ಲರ. ನೋಡ್ಬೇಕು ಇಸ್ರೇಲ್ ಜನಗಳು ಯಾವ ತರ ಸಮಾಜವನ್ನು ಸೇರಿಸ್ಕೊಂತಾನೆ ಇರ್ಲೋ ಯೇಸು ಕ್ರಿಸ್ತನು ಕೂಡ ಏನ್ ಮಾಡ್ಲಿ ಇವರು ಸೇರಿಸ್ಕೊಂತಾನೆ ಇರ್ಲ ಅಂತ ಅಂದ್ರೆ ಅದೇ ಧಿಕ್ಕರಿಸಲ್ಪಟ್ಟವ್ರ ತರ ಇದ್ದಂತೆ ಅಲ್ಲರ. ಹಂಗಾರೆ ಇವ್ರಿಗೆ ಅವ್ರಿಗೇನು ಅಟ್ಯಾಚ್ಮೆಂಟೇ ಇಲ್ಲ. ಇನ್ನು ಮತ್ತೆ ಓದಿ Matthew 10:5 Matthew 10:5 ಮತ್ತೆ 10 5 ವಾಕ್ಯ ನೋಡ್ರ ಯಾರ ಕಡೆಗೆ ಹೋಗ್ಬಿಡಿ, ಅನ್ಯ ಜನ ಕಡೆಗೆ ಏನ್ ಮಾಡಕ್ ಹೋಗ್ಬಿಡಿ, ಹೋಗ್ಬೇಡಿರಿ. ಆಮೇಲೆ ಕಾಲಿಡಬೇಡಿರಿ. ಯಾಕಪ್ಪ ಯೇಸು ಕ್ರಿಸ್ತನ್ ಹೇಳ್ದಂದ್ರೆ ಸಮಾರ್ಯದವ್ರಿಗೂ ಯಹೂದ್ಯರಿಗೆ ಅನ್ಯತೆನೆ ಇರ್ತಾ ಇಲ್ಲ. ಅದೇ ತರ ನೋಡ್ಬೇಕಾರೆ ಈ ಸಮಾರ್ಯದವ್ರು ಅಂದ್ರೆ ಯೇಸು ಕ್ರಿಸ್ತನಿಗೂ ಇವ್ರಿಗೇನಿಲ್ಲ ಸಂಬಂಧನೇ ಇಲ್ಲ. ಸರಿ, ಇವಾಗ ಯೇಸು ಕ್ರಿಸ್ತನಿಗೂ ಮನುಷ್ಯಕ್ಕೂ ಏನೋ ಸಂಬಂಧ ಇದೆಯಾ? ಇವಾಗ ದೇವ್ರು ಬಿಟ್ಟು ಯೇಸು ಕ್ರಿಸ್ತನ ಮುಖಾಂತರ ನಮ್ಗೆ ರಕ್ಷಣೆ ಕೊಡ್ಬೇಕು ಅಂತ ಏನಿದೆ ರೂಲ್ಸ್ ಇದೆಯಾ? ಏನ್ ರೂಲ್ಸ್ ಇದೆಯಾ? ಇಲ್ಲ. ಪಾಪ ಕೊಡೋ ಅಂತ ಸಂಬಳ ಏನ್ರಿ?
ಮರಣ.
ಮರಣ ಬಿಟ್ಟು ದೇವ್ರು ಅಧಿಕವಾಗಿ ನಮ್ಗೆ ಏನೋ ಕೊಡ್ಬೇಕು ಅಂತ ಅಂದ್ಬಿಟ್ಟು ಏನಿಲ್ಲ, ಕಡ್ಡಾಯವಾಗಿ ಏನಿಲ್ಲ. ಅದು ದೇವ್ರು ನಮಗೆ ಕೊಟ್ಟಿದೆ ಅಂದ್ರೆ ಅದು ದೇವ್ರ ಕೃಪೆನೆ. ಆದ್ರೆ ಅದಕ್ಕೆ ದೇವ್ರ ಏನ್ ಮಾಡಿದ್ರು ಲೋಕನೇ ಎಷ್ಟೋ ಪ್ರೀತಿ ಮಾಡಿ ಯಾರು ಕಳ್ಸಿಕೊಟ್ರು? ಒಬ್ಬನೇ ಮಗನೇ ಮಾಡಿದ್ರು ಕಳ್ಸಿಕೊಟ್ರು. ಯೇಸು ಕ್ರಿಸ್ತ ಬಂದು ನಮ್ಗೆ ಹಾಗೆ ರಕ್ಷಣೆ ಕೊಡ್ಬೇಕು ಅಂತ ಯಾವುದೇ ರೀತಿಯ ಪ್ರಮಾಣಗಳೇನಾಗಿಲ್ಲ ಇಲ್ಲ. ಇದು ಆತನ ಒಂದು ದಯೆ, ಆತನ ಒಂದು ಕೃಪೆ. ಅದಕ್ಕೆ ಬಂದು ಏನ್ ಮಾಡ್ತಾರೆ ಅಂತಂದ್ರೆ ದೂರದಿಂದ ನೋಡ್ತಾರೆ. ನೋಡ್ಬಿಟ್ಟು ಅವ್ರು ಏನ್ ಮಾಡಿದ್ರಂತೆ ನೋಡಿ, ವಾಕ್ಯ ಓದೋಣ. ಇಲ್ಲಿ ಲೂಕ 10:33 ಲೂಕ 10:33
ಆದರೆ ಒಬ್ಬ ಸಮಾರ್ಯದವನು
ನೋಡ್ರ ಏನ್ ಮಾಡತ್ತೆ, ಪ್ರಯಾಣ ಮಾಡುತ್ತಾ ಅವನ ಇದ್ದಲ್ಲಿಗೆ ಬಂದ್ರಂತೆ. ಅಲ್ರ ಏನ್ ಮಾಡತ್ತೆ ಅಲ್ಲಿ ತಾನು ಇದ್ದಳಿಗೆ ಬಂದು ಏನ್ ಮಾಡ್ತಾವ್ರು ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡಪ್ಪ ಮಾಡಿದ್ರೆ ಪರಲೋಕದಿಂದ ಅವರೇ ವಾಲಂಟಿಯರ್ ಏನ್ ಮಾಡಿದ್ರು ಮನುಷ್ಯನ ರಕ್ಷಿಸಕ್ಕೆ ಬಂದಿದ್ದು. ಏಷ್ಯಾದಲ್ಲಿ ಓದ್ತಿರಲ್ಲ ನೋಡಿ, ಏಷ್ಯಾದಲ್ಲಿ ಐಸಾಯ Chapter 6:8 6 ಇಂಟೆ ವಾಕ್ಯ ಓದಿದ್ದೀನಿ. ಏಷ್ಯಾದಲ್ಲಿ 6 ಇಂಟೆ ವಾಕ್ಯ.
ಆಗ ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂದು ಕರ್ತನ ನುಡಿಯನ್ನು ಕೇಳಿ ಈಗೋ ನಾನಿದ್ದೇನೆ
ಈಗೋ ನಾನಿದ್ದೀನಿ ನನ್ನೇನ್ ಮಾಡುವ ಕಳಿಸು ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ವಾಲಂಟಿಯರ್ ಏನ್ ಮಾಡ್ತಾರೆ ಅವ್ರು ಬರ್ತಾರೆ. ಆನ್ ದ ವೇ ಬರ್ತಾ ಇರ್ಬೇಕಾರೆ, ದಾರಿಲಿ ಬರ್ತಾ ಇರ್ಬೇಕಾರೆ ಏನ್ ಮಾಡ್ತಾರೆ, ಇವತ್ತು ಏನ್ ಮಾಡ್ತಾರೆ, ಮನುಷ್ಯನ್ ನೋಡ್ತಾರೆ, ಮನುಷ್ಯನ ಹತ್ತಿರಕ್ಕೆ ಬರ್ತಾರಂತೆ. ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂತ ಅಲ್ಲಿ ವಾಕ್ಯ ನೋಡಿದ್ರೆ, ಅವನಲ್ಲಿ ದಯವಿಟ್ಟು ಕರುಣೆ ನೋಡಿಸ್ತಾರೆ. ಅಂದ್ರ ಯೇಸು ಕ್ರಿಸ್ತನ ಕರುಣೆ ಇತ್ತಾ ನೋಡಿ, ಮ್ಯಾಥ್ಯೂ 9:36 9:36 ಓದಿ. ಯೇಸು ಕ್ರಿಸ್ತು ಮಾಡಿದಂತ ಎಲ್ಲ ಅದ್ಭುತಗಳು ಏನಕ್ಕೆ ಮಾಡಿದ್ರು ಅಂದ್ರೆ ದಯೆ ಕರುಣೆಯಿಂದ ಮಾಡಿದ್ದು ಅವ್ರು ಮಾಡಿದ್ದು. ಮತ್ತೆ 9:36
ಆದರೆ ಜನರ ಗುಂಪುಗಳನ್ನು ನೋಡಿ ಅವರ ಕುರುಬನಿಲ್ಲದ ಕುರುಗಳ ಹಾಗೆ
ಬಳಲಿ ಬಳಲಿ
ಕನಿಕರ ಪಟ್ಟನಂತೆ. ಈ ಕನಿಕರದಿಂದಾನೆ ಮನುಷ್ಯನಿಗೋಸ್ ಏನ್ ಕೊಟ್ಟರು, ತನ್ನ ಲೈಫ್ ನೇಮ್ ಮಾಡಿದ್ರು, ಅವರು ಸ್ಯಾಕ್ರಿಫೈಸ್ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರಂತೆ, 34ನೇ ವಾಕ್ಯ ಓದಿದ್ರು, ಲೂಕ 10:34 34 ಬಂದ ಸಿಸ್ಟರ್ ಲೂಕ್ ಸ್ಟರ್ ಲೂಕ್ 10:34 ಸ್ಟರ್
ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಬೈದು ಕಟ್ಟಿ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು.
ನೋಡ್ರ ಗಾಯಗಳನ್ನ ಏನ್ ಮಾಡ್ತಂತೆ ಅಲ್ಲಿ ಕಟ್ತಾರಂತೆ. ಏನಾಗ ಕಟ್ಟಿದ್ರು ಅಂತಂದ್ರೆ ಎಣ್ಣೆ ಮತ್ತೆ ದ್ರಾಕ್ಷಾರಸನ ಕೊಟ್ಟಿರ್ತಾರೆ. ಎಣ್ಣೆ ಏನ್ ಬೈಬಲಲ್ಲಿ ಪವಿತ್ರ ದೇವರ ವಾಕ್ಯಕ್ಕೆ ಏನ್ ಮಾಡ್ತಾರೆ ಹೇಳ್ತಾರೆ. ಯೇಸು ಕ್ರಿಸ್ತ ಏನ್ ಕಟ್ಟಂತೆ, ಗಾಯ ಕಟ್ಟಿರಂತೆ. ನೋಡಿ ಯೇಸು ಕ್ರಿಸ್ತಂಗೆ ದೇವರ ಪವಿತ್ರಾತ್ಮ ಏನು ಕೊಟ್ಟಿರಂತೆ, Isaiah 61 Isaiah 61 ನೋಡಿರ್ತೀನಿ. ದೇವರ ಪವಿತ್ರಾತ್ಮ ಯೇಸು ಕ್ರಿಸ್ತಂಗೆ ಏನು ಕೊಟ್ಟಿರೋದು, Isaiah 61:1
ನನ್ನ
ಮೇಲಿದೆ. ನೋಡ್ರಿ ಯಾರಿಗೆ ಶುಭ ವರ್ತಮಾನ ಸಾರೋದಕ್ಕೆ, ಆಮೇಲೆ ನೋಡ್ರ ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡೋದಕ್ಕೆ ಇದೆ ಅಲ್ವರ. ಮನುಷ್ಯರಿಗೆ ಏನೈತಂತೆ, ಮನ ಮುರಿದಕ್ಕೆ ಅಲ್ವರ, ಅದರ ಕಟ್ಟಿ ವಾಸ ಮಾಡೋದಕ್ಕೋಸ್ಕರ, ವಾಸಿ ಮಾಡೋದಕ್ಕೋಸ್ಕರ ದೇವರೇ ಮಾಡೋದು ಯೇಸುಕೋಸ್ಕರ ಪವಿತ್ರಾತ್ಮ ಕೊಟ್ಟಿದೆ. ನೆಕ್ಸ್ಟ್ ಬಂದ್ರೆ ಆಮೇಲೆ ಏನ್ರಿ ಸೆರೆಯವರಿಗೆ ಏನ್ರಿ ಬಿಡುಗಡೆ ಆಗೋದಿಕ್ಕೆ,
ಬಂದಿಗಳಿಗೆ
ಕದಗಳನ್ನ ತೆರೆಯೋದಿಕ್ಕೋಸ್ಕರ ಇದಕ್ಕೆ ದೇವರ ಪವಿತ್ರಾತ್ಮನ ಯಾರು ಕೊಟ್ಟಿರೋದು, ಯೇಸುಕೋಸ್ಕರ. ಅದಕ್ಕೆ ಏನಪ್ಪ ಮಾಡೋದಂದ್ರೆ, ಆ ಒಂದು ಸಮಾಜದವರು ಎಣ್ಣೆ ಹಾಕಿ ಏನ್ ಮಾಡ್ತಾರಂತೆ, ದ್ರಾಕ್ಷರಸ ಹಾಕಿ ಏನ್ ಮಾಡ್ತಂತೆ ಅವ್ರಿಗೆ, ಅವ್ರು ಗುಣ ಕೊಡ್ತಂತ. ಏನ್ ದ್ರಾಕ್ಷರಸ ಅಂತಂದ್ರೆ ಬೈಬಲ್ನಲ್ಲಿ ಆಶೀರ್ವಾದ. ಅದರ ಏಷ್ಯಾ 25 ಬರ್ತಾವಲ್ಲ, ದೇವರು ತನ್ನ ರಾಜ್ಯದಲ್ಲಿ ಏನ್ ಮಾಡ್ತಂತೆ, ಉಷ್ಟಾಂಗ ಭೋಜನ ಸಿದ್ಧ ಮಾಡ್ತಾರೆ ಅಂತ ಹೇಳ್ಬೇಕ್ರೆ, ದೇವರೊಂದು ಆಶೀರ್ವಾದಗಳು ಏನ್ರಿ ಇಲ್ಲಿ ಅಲ್ಲಿ ಚೆನ್ನಾಗಿದೆ ಅಂದ್ರೆ. ಅದಕ್ಕೆ ಹೊಡ್ಬೇಕ್ರೆ ಇದನ್ನೆಲ್ಲ ಮಾಡ್ಬಿಟ್ಟು ಏನ್ ಮಾಡ್ತಾನೆ, ಫಸ್ಟ್ ಅವ್ನು ವಾಸಿ ಮಾಡ್ಬಿಟ್ಟು ಏನಪ್ಪ ಮಾಡ್ತಾನೆ, ಅವನ್ನ ತನ್ನ ಕತ್ತೆ ಮೇಲೆ ಏನ್ ಮಾಡ್ತಂತೆ ಕುಂಡಿಸ್ತಂತೆ. ಅದರ ಯಾವ ವಾಹನ, ತನ್ನ ಸ್ವಂತ ವಾಹನ ಅಂತ ಓದ್ತೀರಿ, ಸ್ವಂತ ವಾಹನದಲ್ಲಿ ಕುಂಡಿಸ್ಬಿಟ್ಟು ಅವ್ನ ಎಲ್ಲಿ ಕರ್ಕೊಂಡ್ ಬರ್ತಾರೆ, ಛತ್ರಕ್ಕೆ ಏನ್ ಮಾಡ್ತಾರೆ ಕರ್ಕೊಂಡ್ ಬರ್ತಾರೆ. ಏ ಯೇಸು ಕ್ರಿಸ್ತನಿಗೆ ಸ್ವಂತ ವಾಹನ ಅಲ್ಲಿ ಯಾವುದು, ಯೇಸು ಕ್ರಿಸ್ತನ ಗಡಿಗೆ ಇಟ್ಟಿದ್ರಾ ಅಂದ್ರೆ ಅಲ್ಲಿ ರೇಂಜ್ ಕೊಟ್ಟೆ ಅವ್ರ ಅವ್ರದ್ದು ಯಾವ್ದು ವೆಹಿಕಲ್ ಕತ್ತೆ. ಯೇಸು ಕ್ರಿಸ್ತನ ಕತ್ತೆ ಬಗ್ಗೆ ನಾವೇನ್ ಮಾಡಿದ್ರಿ ಸಬ್ಜೆಕ್ಟೆ, ಯಾರು ಯೇಸು ಕ್ರಿಸ್ತನ ಕತ್ತೆ ಅಂದ್ರೆ ಯಾರು, ಯೇಸು ಕ್ರಿಸ್ತು ಇಲ್ಲಿ ಬಂದಿದ್ದೇ ಯಾರ ಮೇಲೆ ನಡ್ಕೊಂಡು ಬಂದಿದ್ದು ಕತ್ತೆ ಮೇಲೆ ಅದರ. ಸೊ ಅಂದ್ರೆ ಕತ್ತೆ ಅಂದ್ರೆ ಯಾರು, ಯೇಸು ಕ್ರಿಸ್ತ ಯೆರೂಸಲೇಮ್ ನಗರಕ್ಕೆ ಬರ್ಬೇಕಾದ್ರೆ ಯಾರನ್ನ ಕೂತ್ಕೊಂಡ್ ಬರ್ತಾರೆ, ಕತ್ತೆ ಮೇಲೆ ಕೂತ್ಕೊಂಡ್ ಬರ್ತಾರೆ. ಕತ್ತೆ ಅಂದ್ರೆ ಯಾರು, ನಾವು ನಮ್ಮ ಮೇಲಿರೋರು ಯಾರು, ಯೇಸು ಕ್ರಿಸ್ತ. ನಮ್ಮ ಮೇಲೆ ಅವ್ರು ಇರೋದಕ್ಕೆ ನಮ್ಗೆ ಬೆಲೆ ಇಲ್ಲ, ನಮ್ಗೇನಿಲ್ಲ ಬೆಲೆನೇ ಇಲ್ಲ. ಅಂದ್ರೆ ಕತ್ತೆ ಅಂದ್ರೆ ಯಾರಂದ್ರೆ ಚರ್ಚ್ ಅವರ ದೇವರು ಲೋಕ ಜನಗಳಿಗೆ ಎಲ್ಲರಿಗೂ ರಕ್ಷಣೆ ಕೊಡ್ತಾರೆ. ಯಾರ ಮುಖಾಂತರ ಕೊಡ್ತಾರೆ, ಸಭೆ. ಒಂದ್ಸರಿ ಸಭೆ ಕಂಪ್ಲೀಟ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಯಾರು ರಕ್ಷಣೆ, ಇಡೀ ಲೋಕ ಜನಗಳಿಗೇನ್ರಿ ಎಲ್ಲಾರ್ಗೇನ್ರಿ ರಕ್ಷಣೆ. ಅದಕ್ಕೋಸ್ಕರ ದೇವ್ರು ಏನ್ ಮಾಡ್ತಾರೆ ಇವತ್ತು ವೆಯ್ಟ್ ಮಾಡ್ತಾರೆ. ಅದಕ್ಕೆ ಅದಕ್ಕೆ ಸ್ವಂತ ಕತ್ತೆ ಮೇಲೆ ಮಾಡ್ತಾರೆ ಕುಂಡಿಸ್ಬಿಟ್ಟು ಎಲ್ಗಪ್ಪ ಕರ್ಕೊಂಡ್ ಬರ್ತಾರೆ ಅಂದ್ರೆ ಛತ್ರಕ್ಕೆ ಕರ್ಕೊಂಡ್ ಬರ್ತಾರೆ. ಅಂದ್ರೆ ಛತ್ರದಲ್ಲಿ ಯಾರವ್ರೆ, ಒಬ್ಬ ಛತ್ರದಲ್ಲಿ ಒಬ್ಬ ವಾಚ್ಮನ್ ಏನವನೇ, ಅವನ ಛತ್ರಕ್ಕೆ ನೋಡ್ಕೊಂಡಂತ ಏನೊಬ್ಬ ವ್ಯಕ್ತಿ ಇದ್ದಾನೆ ಅಲ್ವರ. ಅಂದ್ರೆ ಏನಿದು ಛತ್ರಕ್ಕೆ ಕರ್ಕೊಂಡ್ಬಿಟ್ರು ಅಲ್ಲಿ ಛತ್ರ ಅಂದಿತ್ತು ಏನರ್ಥ ಅಂತಂದ್ರೆ, ದೇವ್ರ ಏನಪ್ಪ ಮಾಡ್ತಾರೆ, ಇಡೀ ಮನುಕುಲನ್ನ ರಕ್ಷಣೆಗೆ ತರಬೇಕು ಅಂತಂದ್ಬಿಟ್ಟು ದೇವ್ರೇನ್ ಮಾಡೋರು, ಅವ್ನ ಪ್ಲಾನ್ ಏನ್ ಮಾಡವ್ರೆ ಮಾಡವ್ರೆ. ಅಂದ್ರೆ ಏನೋ ಒಬ್ಬರು ಕೂಡ ನಾಶ ಆಗ್ಬಾರ್ದು, ಪ್ರತಿಯೊಬ್ಬ ಏನಾಗಬೇಕು ರಕ್ಷಣೆ ಬರಬೇಕು, ದೇವ್ರೇ ಮಾಡೋದಂತೆ ಅವ್ನು ಪ್ಲಾನ್ ಮಾಡೋದಂತೆ. ಅದು ಓದಿ ನೋಡಿದ್ದೀನಿ ಎಲ್ಲಿ ಅಂದ್ರೆ 1 Peter 2:11 1 Peter 2:11 ಓದಿದ್ದೀನಿ. ಹಾ 1 Peter ಅಷ್ಟೇ 2:11
ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ.
ಅಲ್ವರ ಅದೇನಾ, ಒಂದು ನಿಮಿಷ, 1 Peter 2:11 2:12 ಕೂಡ ಹಂಗೆ ಓದಿದ್ರ
ಆಗ ಅವರು ಯಾವ ವಿಷಯದಲ್ಲಿ ಅಕ್ರಮಗಾರರನ್ನು ನಿಲ್ಲಿಸುತ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ
ಕಂಡು
ವಿಚಾರಣೆಯ ದಿನಗಳಲ್ಲಿ
ಹಂಗಂತ ಇವಾಗ ಏನಾಗಿದೆ, ಇವಾಗ ವಿಚಾರಣೆ ದಿನದಲ್ಲೇ ಅವರು ದೇವರನ್ನ ಕೊಂಡಾಡ್ಬೇಕು. ಇವಾಗ ಏನಾಗಿದೆ ಪರದೇಶಿ ಹೇಳ್ತಾರ ಇದಕ್ಕೆ, ಅಂದ್ರೆ ಇಲ್ಲಿ ಟೆಂಪ್ರರಿ ಏನ್ ಮಾಡಬೇಕು ಗುಲತ್ತಲ್ಲಿ ಇವತ್ತು ಇರೋದು ಅದರ ನೋಡ್ಬೇಕು. ಅದು ಟೆಂಪ್ರರಿ ಪ್ಲೇಸ್ ಅದರ ಒಂದು ಛತ್ರ ಕೊಡೋಗ್ತಾರೆ ಅಂದ್ರೆ ಅದು ಸ್ವಂತ ಏನಲ್ಲ, ಒಂದು ಟೆಂಪ್ರರಿ ಏನಾಗಿರ್ತದೆ ಒಂದು ಸ್ಥಳ ಅದರ. ಅದೇ ನೋಡ್ಬೇಕ್ರೆ ಈ ಒಂದು ಟೆಂಪ್ರರಿ ಸ್ಥಳದಲ್ಲಿ ಯಾರಪ್ಪ ಇದ್ರು ಅಂದ್ರೆ ಒಬ್ರು ಎಂತ ಟ್ರೀಟ್ಮೆಂಟ್ ಕೊಡೋಕೆ ಇದ್ರಂತೆ, ಅದರ ಸ್ವಲ್ಪ ಏನಂತಾರೆ ಕಂಫರ್ಟ್ ಮಾಡೋರು, ಅವ್ರಿಗೆ ಸಮಾಧಾನ ಕೊಡೋಕೆ ಅಂತ ಒಬ್ರು ಇದ್ರಂತೆ. ಯಾರಿದು ಹೆಸರು ಸೇಳ್ತಾರಲ್ಲ ಕಂಫರ್ಟರ್ ಪೊಲೀಸ್ ಪ್ರಿಂಟ್ ಹೆಸರು ಸೇಳ್ತಾರ, ನಾನು ಹೋದ್ರೆ ಯಾರು ಕಳ್ಸ್ಕೊಡ್ತೀನಿ, ಪವಿತ್ರಾತ್ಮ ಕಳ್ಸ್ಕೊಡ್ತೀನಿ. ಪವಿತ್ರಾತ್ಮ ಬಂದ್ ಏನ್ ಮಾಡಿದ್ರೆ ಸಕಲ ಸತ್ಯಕ್ಕೆ ಏನ್ ಮಾಡ್ತಾರೆ ಅವ್ರ ಹಿಂಗೇನ್ ಮಾಡ್ತಾರೆ ಸಮಾಧಾನ ಪಡಿಸ್ತಾರೆ ಅಂತಂದಲ್ಲ. ಈ ಒಂದು ಎಂತ ಸಹಾಯಕನು ಯಾರಪ್ಪ ಅಂತಂದ್ರೆ ದೇವರ ಒಂದು ಪವಿತ್ರಾತ್ಮ ಅದರ ಸರಿ. ಈ ಪವಿತ್ರಾತ್ಮಕ್ಕೆ ಅಲ್ಲಿ ಅಲ್ಲಿ ಎಂತ ಕಾಲೆ ಎಲ್ಲ ವಾಸಿ ಮಾಡಿದ್ಮೇಲೆ ಎಲ್ಲ ಗುಣ ಮೈಲ ಗಾಯಲ ಕಟ್ಟಿದ್ಮೇಲೆ ಆ ಒಂದು ಸಮಾರಿದವನು ಎಷ್ಟು ನಾಣ್ಯ ಕೊಟ್ಟೋಗ್ತಾನೆ,
ಎರಡು
ನಾಣ್ಯ ಅಲ್ವರ. ಏನ್ ಹೇಳ್ತಾನೆ ಈ ಒಂದು ಆ ಛತ್ರದ ಒಬ್ಬ ಇನ್ಚಾರ್ಜ್ಗೆ ಎರಡು ನಾಣ್ಯ ಕೊಟ್ಬಿಟ್ಟು ಏನ್ ಹೇಳ್ತಾನೆ, ಫಸ್ಟ್ ನೋಡಪ್ಪ ನೋಡ್ಕೋ, ಇನ್ನ ಏನೇ ಹೆಚ್ಚಿನ ಖರ್ಚಾದ್ರೆ ನಾನು ತಿರುಗಿ ಬರ್ಬೇಕಾದ್ರೆ ಏನ್ ಮಾಡ್ತೀನಿ ನಿನ್ಗೆ
ಕೊಡ್ತೀನಿ
ಅಂತ ಹೇಳ್ತಾರೆ. ಏನು ಎರಡು ನಾಣ್ಯಗಳು ನೋಡ್ರ ಹೊಸ ಒಡಂಬಡಿಕೆ ಏಸುಕ್ರಿಸ್ತು ಮೊದಲನೇ ಬರ್ಬೇಕು ಅಲ್ಲಿ ಏನ್ ಕೊಟ್ಟೋಗಿದ್ದಾರೆ ಇವಾಗ ಛತ್ರದ ಒಂದು ಇನ್ಚಾರ್ಜ್ಗೆ ಪವಿತ್ರಾತ್ಮ ಮುಖಾಂತರ ದೇವ್ರು ನಮ್ಗೆ ಏನ್ ಕೊಟ್ಟಿದ್ದಾರೆ, ಹಳೆ ಒಡಂಬಡಿಕೆ ಎರಡು ನಾಣ್ಯ ಕೊಟ್ಟವ್ರ ಅವ್ರ ನಾಣ್ಯ ಇಟ್ಟಿಸ್ಕೊಂತ ಇದ್ದಾರೆ ನೋಡ್ಬೇಕು. ಖರ್ಚೆ ಮಾಡೋಕೆ ಲಾಕ್ ಮಾಡಿ ಇಟ್ಕೊಂಡ್ರು ಬೀರೋದು ಎರಡು ನಾಣ್ಯ ಹಂಗೇ ಇರಲಿ ಅಂತ ಅಂತಂದ್ರ ಅಲ್ಲ ನಾವೇ ಮಾಡ್ಬೇಕು ಅವಾಗ ನಾಣ್ಯನ ತೆಗ್ದೆ ಯೂಸ್ ಮಾಡ್ತಾ ಇರಬೇಕು, ಖರ್ಚು ಮಾಡ್ತಾ ಇರಬೇಕು. ಅದರ ನಮ್ಮ ಜೀವಿತನ ದೇವ್ರಿಗೆ ಮಾಡೋದು ಸಜೀವ ಯಜ್ಞವಾಗಿ ಏನ್ ಮಾಡ್ದು ನಾವು ಅರ್ಪಿಸ್ಬೇಕು ಅವ್ರ ಮಾರ್ಗದಲ್ಲಿ ಮಾಡಿ ನಡೆಯೋರಾಗಿರ್ಬೇಕು. ಅದರ ಈ ಎರಡು ನಾಣ್ಯಗಳು ಕೊಟ್ಟಂತೆ ಆಮೇಲೆ ಹೇಳ್ತಾನೆ ನೋಡಪ್ಪ ತಿರುಗಿ ಬರ್ಬೇಕಾದ್ರೆ ಇನ್ನೂ ಖರ್ಚು ಜಾಸ್ತಿ ಆಯ್ತು, ನಾನು ಏನ್ ಮಾಡ್ತೀನಿ ವಾಪಸ್ಸು ಕೊಡ್ತೀನಿ ಅಂದ್ರೆ ಏಸು ಕೃಷಿ ಎರಡನೇ ಬರಿಕೆಲ್ ಬರ್ತಾರ ಹೋದ್ರು ಮೊದಲನೇ ಬರಿಕೆಲ್ ಬಂದ್ರು ಹೋದ್ರು ತಿರ್ಗಾ ಬರ್ತಾರ ಬರ್ತಾರ ಇಲ್ವಾ
ಬರ್ತಾರೆ
ಅಲ್ವಾ ಬರ್ತಾರೆ. ಏನಕ್ಕೆ ಬರ್ತಾರೆ, ಮನುಷ್ಯನ ನಾಶ ಮಾಡಕ್ ಬರಲ್ಲ. ಇಲ್ಲಿ ಏನಕ್ಕೆ ಬಂದಿದ್ದಂತೆ ಅವನ ಆರ್ಡಿ ಫಸ್ಟ್ ಟೈಮಲ್ಲಿ ಅವನಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟರಲ್ಲ ಅವನ 100% ಗುಣಪಡಿಸೋದಕ್ಕೋಸ್ಕರ ಏಸು ಕೃಷಿ ಯಾರು ಬರ್ತಾರಂತೆ ಸೆಕೆಂಡ್ ಕಮಿಂಗಲ್ಲಿ ಬರೋದು. ಅದರಾಗ ಏಸು ಕೃಷಿ ಎರಡನೇ ಬರಿಕಲ್ಲಿ ಇಡೀ ಮನುಷ್ಯ ಕುಲಕ್ಕೆ ರಕ್ಷಣೆ ಕೊಡಕ್ಕೆ ಏನ್ ಮಾಡ್ತಾರೆ ಅವರು ಬರ್ತಾರಂತೇಳಿ ಹೀಬ್ರೂಸ್ ಅಲ್ಲಿ ವಾಕ್ಯ ಏನಂತೀವಿ ಹೀಬ್ರೆಯರಿಗೆ ಹೀಬ್ರೆಯರಿಗೆ 9th ಕೊನೆಯ ವಾಕ್ಯ 9:28 ನೋಡಿ ಇಪ್ಪತ್ತೆಂಟು ನೀವು 27 ಓದ್ತಾ ಇದ್ದೀರಾ 28 ಓದಿ ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆ ಉಂಟು ಮಾಡೋದಕ್ಕೋಸ್ಕರ ಎರಡನೇ ಸತಿ ಏನ್ ಮಾಡ್ತಾರಂತಲ್ಲಿ ಕಾಣಿಸ್ಕೊಂಡ್ರಂತೆ ಯಾರಿಗೆ ಯಾರೋ ಅವ್ರನ್ನ ಎದುರು ನೋಡ್ತಾ ಇದಾರೋ ಅದರ ಆ ಊರಿಗೆ ಏಸು ಕೃಷಿ ತಿರ್ಗಾ ಸೆಕೆಂಡ್ ಕಮಿಂಗ್ ಏನ್ ಮಾಡ್ತಂತೆ ಅಲ್ಲಿ ಕಾಣಿಸ್ಕೊತಾರೆ. ಏಸು ಕೃಷಿ ಎರಡನೇ ಬರೀಕೆಯಲ್ಲಿ ಬಂದು ಏನ್ ಮಾಡ್ತಾರೆ ಎಲ್ಲಾ ಮನುಷ್ಯನಿಗೆ ಏನ್ ಮಾಡ್ತಾರೆ ರಕ್ಷಣೆನ ಕೊಡ್ತಾರೆ. ಅದರ ಅದೇ ದೇವ್ರ ಬ್ಯೂಟಿಫುಲ್ ಪ್ಲಾನಿಂಗ್ ಮಾಡೋದು ನೋಡ್ತಂತೆ ನೋಡಿ. ಇನ್ನೊಂದು ಓದಿ ಸೆಕೆಂಡ್ ಪೀಟರ್ ಎರಡನೇ ಪೇತ್ರ ಮೂರನೇ ಅಧ್ಯಾಯ ಎರಡನೇ ಪೇತ್ರದಲ್ಲಿ ಮೂರನೇ ಅಧ್ಯಾಯದಲ್ಲಿ 9th ವಾಕ್ಯ ಆತನೇನಂತೆ ತಡ ಮಾಡೋನಲ್ಲ ನೋಡ್ರ ಏನ್ರಿ ಅವ್ರಿಗೇನು ಇಷ್ಟ ಇಲ್ಲ ಯಾರೋ ನಾಶ ಆಗದೇನಿಲ್ಲ ಅವ್ರಿಗೆ ಇಷ್ಟ ಇಲ್ಲ ಸಮಾರಿದವನು ಇವನು ಬಿಟ್ಟೋಗ್ಬಿಡೋಯ್ತು ಅದರ ಅಂತ ಅರ್ಧಕ್ಕೆ ಸಾಯಿಸಿರುತ್ತೆ ಅದರ ಯಾಕೆ ಕಣ್ಣೆ ನೋಡಿಸ್ತಾ ಒಬ್ಬರು ಕೂಡ ನಾಶ ಆಗದೇನು ದೇವ್ರಿಗೆ
ಇಷ್ಟ
ಇಲ್ಲ ಎಲ್ಲರೂ ರಕ್ಷಣೆ ಬಂದ್ಬಿಟ್ಟು ಅಂತ ಅಂತ ದೇವ್ರ ಒಂದು ಯೋಜನೆ ಅದರ ಅದೇ ಹೇಳಿದ್ದೀನಿ. ಇವಾಗ ಏಸು ಕೃಷಿ ಎರಡೇ ಬರೀಕೆಲ್ಲ ಬಂದ್ಮೇಲೆ ಇನ್ನ ಜಾಸ್ತಿ ಕೊಡ್ತಾರ, ಫಸ್ಟ್ ಟೈಮ್ ಎರಡು ನಾಣ್ಯ ಕೊಟ್ಟವರು ಸೆಕೆಂಡ್ ಕಮಿಂಗ್ ಬರ್ಬೇಕು ಇನ್ನೇ ಜಾಸ್ತಿ ಕೊಡ್ತಾರ ಕೊಡ್ತಾರ ಇಲ್ಲ ಸತ್ಯ
ಕೊಡ್ತಾರೆ
ಕೊಡ್ತಾರೆ ಎಸ್. ಪ್ರಕಟಣೆ, ಪ್ರಕಟಣೆಯಲ್ಲಿ ಮೂರನೇ ಅಧ್ಯಾಯ ಓದ ನೋಡ್ತೀನಿ. ಪ್ರಕಟಣೆ ಮೂರನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ಓದಿರ್ತೀನಿ.
ದೇವರ ಕಡೆಗೆ ತಿರುಗಿಕೋ, ಈಗ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ
ಇದ್ದೇನೆ. ಈಗ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೀನಿ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ
ಬಾಗಿಲನ್ನು
ತೆರೆದರೆ
ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು.
ನೋಡ್ರ, ನಾನು ಏನ್ ಮಾಡ್ತೀನಿ, ಜೊತೆ ಬಂದ್ಬಿಟ್ಟು ಹೊರಗಡೆ ಬಂದೆ ಊಟ ಮಾಡ್ತೀನಿ ಅಂತೆ.
ಅವನು ನನ್ನ ಸಂಗಡ ಊಟ ಮಾಡುವನು.
ಅವನೇನ್ ಮಾಡ್ತಾನೆ ನನ್ನ ಸಂಗಡ ಊಟ ಮಾಡೋದಂತೆ ಯೋಚನೆ ಮಾಡಿದ್ದೀನಿ. ಇವಾಗ ನಾವು ಯೇಸು ಕ್ರಿಸ್ತ ಊಟ ಮಾಡಿದ್ರೆ ಯೇಸು ಕ್ರಿಸ್ತ ನಮ್ಗೆ ಏನು ಊಟ ಮಾಡಿಸ್ಬೋದು? ಯೇಸು ಕ್ರಿಸ್ತ ಕೂತು ಊಟ ಮಾಡಿದ್ರೆ ಅವ್ರು ನಮ್ಗೆ ಏನು ಊಟ ಮಾಡಿಸ್ಬೋದು? ಗಟ್ಟಿಯಾದ ಆಹಾರ ಮಾಡಿಸ್ತಾರೆ, ಅಂದ್ರೆ ಅನ್ನ ಸಾಂಬಾರ ಮಾಡಿಸ್ತಾರ, ಅಂದ್ರೆ ಗಟ್ಟಿಯಾದ ಸ್ಟ್ರಾಂಗ್ ಫುಡ್. ಯಾಕಂದ್ರೆ ಕ್ರೈಸ್ಟು ಎಷ್ಟು ವರ್ಷ ಆಮೇಲೆ ತಿರುಗಾ ಬರ್ತಾ ಇದಾರೆ? 2000 ವರ್ಷ ಆಗಿದ್ಮೇಲೆ ಯೇಸು ಕ್ರಿಸ್ತ ಮಾತು ಹೇಳ್ತಾರೆ ಗೊತ್ತಾ. ಮೊದಲಿಂಗನೂ ಜೊತೆಗಿರ್ಬೇಕಾದ್ರೆ ಮೊದಲ ಗಿತ್ತಿಯವ್ರ ಕಡೆ ಏನ್ ಮಾಡೋದು ಅಂತ ಉಪವಾಸ ಮಾಡೋದು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಒಂದ್ ಕಾಲ ಬರ್ತದೆ ಏನ್ರಿ, ಮೊದಲಿಂಗನ ಎತ್ಕೊಡೋ ಅಂತ ಕಾಲ ಏನಾಗ್ತದೆ ಅಲ್ಲಿ ಬರ್ತದೆ. ಅವಾಗ ಏನ್ ಮಾಡ್ತಾರೆ ಜೊತೆಗಿರೋರು? ಉಪವಾಸ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾನೆ. ಓದಿಂತೀನಿ ಇಲ್ಲಿ ಮತ್ತೆ ಅದ್ರಲ್ಲಿ ಬರ್ತಾರಲ್ಲ ಮ್ಯಾಥ್ಯೂ ನೋಡಿ, ಮ್ಯಾಥ್ಯೂ 9:15 ಮ್ಯಾಥ್ಯೂ 9:15
ಮದುವೆಯ ಜನರು ತಮ್ಮ ಸಂಗಡ ಮೊದಲಿಂದನು ಇರುವ ತನಕ ದುಃಖ ಪಟ್ಟರು, ಆದರೆ ಮೊದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ.
ಕಾಲ ಬರ್ತದೆ
ಆಗ ಉಪವಾಸ ಮಾಡುವರು.
ಅವಾಗ ಏನ್ ಮಾಡ್ತಾರೆ? ಉಪವಾಸ ಮಾಡ್ತಾರೆ. ಅಂದ್ರೆ ಯೇಸುಕ್ರಿಸ್ತ ಮೊದಲೇ ಬರ್ಬೇಕಿಲ್ಲ, ಜೊತೆಗಿರ್ಬೇಕಾದ್ರೆ ಸಭೆಗೆ ಏನಿಲ್ಲ, ಆಹಾರದ ಕೊರತೆ ಇರ್ಲಿಲ್ಲ. ಎರಡು ನಾನು ಏನಾದ್ರು ಕೊಟ್ಟವ್ರು. ಆದ್ರೆ ಒಂದು ಕಾಲ ಬರ್ತದೆ ಮೊದಲಿಂಗನ ಎತ್ಕೊಳ್ಳಲ್ಪಡ್ತದೆ, ಆವಾಗ ಸಭೆಗೆ ಏನ್ರಿ ಉಪವಾಸ ಸಫಿಶಿಯಂಟ್ ಆಗಿ ಒಂದು ಫುಡ್ ಏನಾಗಿಲ್ಲ ಇರ್ಲಿಲ್ಲ. ಇದು ಯಾವ ಪೀರಿಯಡ್ ಅಂದ್ರೆ ಡಾರ್ಕ್ ಏಜಸ್ ಅಲ್ಲಿ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ ಅಪೋಸ್ಟಲ್ಸ್ ಎಲ್ಲ ಹೋಗಿದ್ಮೇಲೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬರುವ ತನಕ ಸಭೆಯಲ್ಲಿ ಸಫಿಶಿಯಂಟ್ ಆಗಿದ್ದ ಫುಡ್ ಏನಾಗಿಲ್ಲ ಇಲ್ಲ. ಎರಡನೇ ಬರುವಿಕೆ ಬಂದು ಏನ್ ಮಾಡ್ತಾರೆ ನೆಕ್ಸ್ಟ್ ಟೈಮ್ ಮುಂದೆ ಬರೀ?
ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತಾಪೆ ಹಚ್ಚುವುದಿಲ್ಲ, ಹಚ್ಚಿದರೆ ಆ ತಾಪೆಯು ವಸ್ತ್ರವನ್ನು ಹಿಂಜುವುದರಿಂದ ಹರಕು ಹೆಚ್ಚಾಗುವುದು.
ಓಕೆ, ಲೂಕ 12ನೇ ಅಧ್ಯಾಯ ನೀವು ನೋಡ್ರಿ ಅಂತೀನಿ. ಯೇಸು ಕ್ರಿಸ್ತ ಎರಡನೇ ಬರುವಿಕೆಯಲ್ಲಿ ಬಂದು ಏನ್ ಮಾಡ್ತಾರಂತೆ, ಲೂಕ 12ನೇ ಅಧ್ಯಾಯದಲ್ಲಿ 36 ಓದ್ಕೊಂಡ್ಬಂದಿದ್ದೀನಿ. 36:36-37
ನಿನ್ನ ದೇಹವೆಲ್ಲ ಬೆಳಕಾಗಿದ್ದು ಒಂದು ಭಾಗದಲ್ಲಿಯೂ ಕತ್ತಲಿದ್ದಾಗಿದೆ.
ಲೂಕ್ 12 ಚಾಪ್ಟರ್ ಲೂಕ್ 12:36 ನೀವಂತೂ ತಮ್ಮ
ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತೀರಿ.
ಯಾವ ತರ ಇರ್ಬೇಕಂತ ನಾವು ತಿರ್ಗ ಯಜಮಾನನ್ ಯಾವಾಗ ಬರ್ತಾರೋ ಅಂತ ಅಂದ್ಬಿಟ್ಟು ಎದುರು ನೋಡಂತ ಮನುಷ್ಯರ ತರ ನಾವೇನಾಗಿರ್ಬೇಕಂತೆ ಇರ್ಬೇಕಂತೆ. ನೆಕ್ಸ್ಟ್
ಯಜಮಾನನು ಬರಲು ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನು ಆ ಆಳುಗಳೇ ಧನ್ಯರು.
ನೋಡ್ರ, ಯಾವ ಆಳುಗಳು ಧನ್ಯರಂತೆ? ಯಜಮಾನನು ಹಿಂತಿರುಗಿ ಬರಬೇಕಾದ್ರೆ ಯಾವ ಆಳುಗಳು ಯಜಮಾನನ್ ಬರತ್ತೆ ಎದುರು ನೋಡ್ತಾ ಇರ್ತಾರೋ ಅಂತ ಆಳುಗಳು ಏನ್ರಿ ಇವಾಗ ಧನ್ಯರಂತೆ. ಅಂತ ಆಳ್ ನಾನು ನೋಡ್ಬಿಟ್ಟು ಯಜಮಾನ ಏನ್ ಮಾಡ್ತಾರಂತೆ,
ಆತನೇ ನಡುಕೊಟ್ಟಿಕೊಂಡು ಅವನ
ಊಟಕ್ಕೆ ಕುಂಡಿಸಿ
ಹತ್ತಿರಕ್ಕೆ
ಬಂದು ಮಾಡ್ತಾನೆ, ಸೇವೆ ಮಾಡ್ತಾರಂತೆ. ಯೋಚನೆ ಮಾಡಿರ್ತೀನಿ ಇವಾಗ ಎಲ್ಲ ನಾವೆಲ್ಲ ದೂರ ಹೋಗ್ತೀನಿ ಕೊಡಿ ಅಂದ್ರ ಮನೆ ಹತ್ರ ವಾಚ್ಮನ್ ಇರ್ತಾನೆ ಅವರ. ಇವಾಗ ರಾತ್ರಿ ಮಿಡ್ ನೈಟ್ ಅಲ್ಲಿ ಅಂದ್ರೆ 3 ಗಂಟೆಗೆ ಬರ್ತೀರಿ ತಿಳಿ, ಅವಾಗ ಗೇಟ್ ತೆಗಿಯಪ್ಪ ಅಂತ ಅಂದ್ಬಿಟ್ಟು ಅವನೇನೋ ಗೇಟ್ ತೆಗೆದ್ರೆ ನಾವೇನ್ ಮಾಡ್ತೀನಿ ಅವನ್ನ ಮನೆ ಕರ್ಕೊಂಡು ಹೋಗ್ಬಿಟ್ಟು, ಪಾಪ ಅಯ್ಯೋ ನಾನು 3 ಗಂಟೆಗೆ ಬಂದಿದ್ದೆ ಅಂತ ನೀನು ಕಾಯ್ತಾ ಇದ್ದೆ, ನನಗೋಸ್ಕರ ನೀನು ಗೇಟ್ ತೆಗೆದಿದ್ಯಾ ಅಂತ ಅಂದ್ಬಿಟ್ಟು ಅವ್ನು ಮನೆಯವ್ರು ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ನಾವೇ ಏನಂದ್ರೆ ಕೈ ಕಾಲೆಲ್ಲ ಇದು ಮಾಡ್ಕೊಂಡ್ಬಿಟ್ಟು ಅಡುಗೆ ಮಾಡಿ ಅವನ್ನ ಕೂತ್ಕೊಳ್ಳಪ್ಪ ನೀನು ಅಂತ ಊಟ ಬರ್ತೀರಾ? ಯಾರೋ ಬರ್ಸ್ತಾರೆ, ಯೋಚನೆ ಮಾಡಿದ್ರಿ. ನಾವೇನು ಮಾಡ್ತೀರಿ, ಇನ್ನೂ ಉಲ್ಟಾ ಆಯ್ತು, 3 ಗಂಟೆಗೆ ಹೋಗಿದ್ಯಾ, ತುಂಬ ಟೈಮ್ ಆಗಿ ನಡಿ, ಎಲ್ಲ ಎತ್ಕೊಂಡು ಅಂದ್ಬಿಟ್ಟು ನಾವಿನ್ನೇ ಕೆಲಸ ಮಾಡಿಸ್ಕೊತೀವಿ ಅವ್ನ ಕೇಳಿ. ಇಲ್ಲೇ ಹೇಳ್ತಾರೆ ಯಜಮಾನ ಆತರ ಸೇವಕರು ನೋಡಿದ ತಕ್ಷಣ ಫಸ್ಟ್ ಏನು ಮಾಡ್ತಾರಂತೆ, ಅವರೇ ಏನು ಮಾಡ್ತಾರಂತೆ ಇವ್ರಿಗೆ, ಅವರೇ ಒಳ್ಳೆ ಫುಡ್ಡನ್ನು ಏನು ಮಾಡ್ತಾರಂತೆ, ಉಲ್ಟಾ ಕೊಡ್ತಾರಂತೆ. ಏನಪ್ಪ ಇದು ಅಂದರೆ, ಕ್ರೈಸ್ಟ್ ಎರಡನೇ ಬರುವಿಕೆಯಲ್ಲಿ ಯಾರು ದೇವ್ರ ಮಕ್ಕಳು ಆಸಕ್ತಿಯಿಂದ ದೇವ್ರ ವಾಕ್ಯನ ಕೇಳೋದಕ್ಕೋಸ್ಕರ ಆತನ ರಿಟರ್ನ್ಗೋಸ್ಕರ ಕಾಯ್ತಾ ಇರ್ತಾರೋ ಅವ್ರು ಯೇಸು ಕ್ರಿಸ್ತ ಏನು ಕೊಡ್ತಾರಂತೆ, ಒಳ್ಳೆ ಅಧಿಕವಾಗಿರೋಂಥ ಒಂದು ಬಲವಾಗಿರೋಂಥ ಆಹಾರಗಳೇನು ಮಾಡ್ತಾರಂತೆ ಅಲ್ಲಿ ಕೊಡ್ತಾರಂತೆ. ಏನಕ್ಕೆ ತಿಂದೇನಾಗಲಿ ಬಲಿಷ್ಠ ಆಗಲಿ, ಅದು ಇವಾಗ ಯೇಸು ಕ್ರಿಸ್ತ ಅವ್ರೊಡೆ ಯೋಚನೆ ಮಾಡಿದ್ದೀನಿ. ಇವಾಗ ಯೇಸು ಕ್ರಿಸ್ತ ನಂಗೆ ಅಡುಗೆ ಮಾಡಿಕೊಟ್ರೆ ಹೆಂಗೆ ಕೊಡ್ತಾರೆ ಅಲ್ವರ? ಇವಾಗ ಯೇಸು ಕ್ರಿಸ್ತ ಒಂದ್ಸತಿ ನಮ್ಗೆ ಚೆನ್ನಾಗಿ ಗೊತ್ತು, ಪುನರ್ವರ್ತನೆ ಆಗ್ಬೇಕಾರೆ ಅವರ ಆ ದಡದ ಹತ್ರ, ಸಮುದ್ರ ದಡದ ಹತ್ರ ಶಿಷ್ಯನಲ್ಲ ಏನು ಹಿಡಿಕೆ ಹೋಗಿರ್ತಾರೆ ಯೇಸು ಕ್ರಿಸ್ತು, ಅಲ್ಲ ಕೂಗ್ತಾರೆ, ಏನಪ್ಪ ಮೀನು ಸಿಗ್ತಾ ಅಂತಂದ್ರೆ, ಏನೋ ಇಲ್ಲ ಸ್ವಾಮಿ ಏನೋ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತಂದ್ಬಿಟ್ಟು ಈ ಕಡೆ ಹಾಕಿ ಅಂತ ಹೇಳ್ತಾರೆ, ಬಲೆ ಬಲೆ ಹಾಕ್ತಾರೆ, ಮೀನಿನ ಬಿಡ್ತಾರೆ, ಎಲ್ಲ ಶಿಷ್ಯನ ಕಂಡಿಡ್ಕೊಂಡ್ಬಿಡ್ತಾರೆ. ದರ್ದಲ್ಲಿರೋದು ಯಾರ ಸ್ವಾಮಿ ಅಂತ ಹೇಳ್ತಾರೆ. ಅವಾಗ ಯಾರು ಏನು ಮಾತಾಡಲ್ಲ, ಏನು ಮಾತಾಡಲ್ಲ, ಸೈಲೆಂಟಾಗಿ ಏನು ಮಾಡ್ತಾರೆ, ಮೀನೆಲ್ಲ ಹೇಳ್ಕೊಂಡ್ಬರ್ತಾರೆ. ಅದರ 153 ಮೀನು ಸಿಕ್ತು ಅಂತ ಹೇಳ್ತಾರೆ. ಆದ್ರೆ ಇವ್ರು ಬರೋತ್ತಿಕೆ ಎಸ್ಕೂಸ್ ಏನು ಮಾಡಿದ್ರಲ್ಲ, ಆಡೆ
ಮೀನು ಸುಟ್ಟುಬಿಟ್ಟು
ಆಡಿ ಇವ್ರ ಮಾರ್ಕೆಟಿಗೆ ತಂದು ಆಡಿ ತಂದ್ಬಿಟ್ಟು ಏನು ಮಾಡೋದು, ರೆಡಿ ಮಾಡಿ ಏನಿಟ್ಟಿದ್ರು, ಮೀನು ಮತ್ತೆ
ರೊಟ್ಟಿ.
ಹಾ, ಬರೀ ರೊಟ್ಟಿ ಏನು ಮಾಡಲಿಲ್ಲ, ಇಡಲಿಲ್ಲ, ಮೀನು ಕೂಡ ಇಟ್ಟವ್ರೆ. ಫಸ್ಟ್ ಅಡ್ವೆಂಟಲ್ಲಿ ಬರೀ ರೊಟ್ಟಿ ಅಲ್ಲರ, ಸೆಕೆಂಡ್ ಅಡ್ವೆಂಟಲ್ಲಿ ಏನಿರುತ್ತೆ, ಮೀನ್ ಜೊತೆಗೆ ಏನ್ರಿ
ರೊಟ್ಟಿ.
ಅದರ ಸ್ಟ್ರಾಂಗ್ ಸ್ಪಿರಿಚುವಲ್ ಫುಡ್ ಎಸ್ಕೂಸ್ ಎರಡೇ ಬ್ರೇಕಲ್ಲಿ ಏನು ಕೊಡ್ತಾರೆ, ಸಭೆಗೆ ಏನು ಮಾಡ್ತಾರೆ, ಡಿಸ್ಪೆನ್ಸ್ ಮಾಡೋಕ್ಕೆ ಕಾಯ್ತಾ ಕೂತವ್ರೆ. ಎಲ್ಲಿ ಕೂತವ್ರೆ, ದಡದತ್ತ ಏನ್ ಮಾಡೋ, ಆಡಿ ಕೂತ್ಕೊಂಡವ್ರೆ. ನಾವೇನ್ ಮಾಡ್ಬೇಕು, ಸಮುದ್ರ ಅನ್ಬಿಟ್ಟು ಎಲ್ಲಿ ಬಂದು ಸೇರ್ಬೇಕು, ದಡದ ಬಂದು ಸಮುದ್ರ, ಲೋಕ ಲೋಕ ಅನ್ಬಿಟ್ಟು ಎಲ್ಲಿ ಬಂದು ಸೇರ್ಬೇಕು, ಕ್ರಿಸ್ತರ ಹತ್ರ ಬಂದು ಸೇರಿದ್ರೆ. ಕ್ರಿಸ್ತರ ಆಡಿ ಏನ್ ಮಾಡೋರೆ, ರೆಡಿ ಬಿಟ್ಟ ಅಲ್ಲ. ಶಿಷ್ಯನ್ ಏನೋ ಮಾತಾಡಿದ್ರ, ಶಿಷ್ಯನ್ ಯಾರು ಮಾತಾಡಲಿಲ್ಲ, ಹೇಗೆ ಗೊತ್ತಾ, ಚೆನ್ನಾಗಿ ಗೊತ್ತಾಗೋಯ್ತು ಯಾರೋ ಯೇಸು ಕ್ರಿಸ್ತ ಅಂತ. ವಾಕ್ಯ ಓದಿದ್ರೆ ಚೆನ್ನಾಗಿದೆ ನೋಡಿ, ಯಾರು ಧೈರ್ಯನೇ ಮಾಡಿಲ್ವಂತೆ ಯೇಸು ಕ್ರಿಸ್ತನ ಹತ್ರ ಒಂದು ಪ್ರಶ್ನೆ ಕೇಳೋದಿಕ್ಕೆ. ಎಲ್ಲಿ ಲೂಕ 21, ಸಾರಿ ಯೋಹಾನ 21, ಯೋಹಾನ 21ನೇ ಅಧ್ಯಾಯ 12th ವರ್ಸ್, ಜಾನ್ 21:12.
ಯೇಸು ಅವರಿಗೆ ಬಂದು ಊಟ ಮಾಡಿರಿ ಎಂದು ಹೇಳಿದನು. ಶಿಷ್ಯರು ಆತನನ್ನು ಸ್ವಾಮಿಯವರೆಂದು ತಿಳಿದಿದ್ದರಿಂದ ನೀನಾರೆಂದು ವಿಚಾರಿಸುವುದಕ್ಕೆ ಅವರಿಗೆ ಒಬ್ಬನು ಧೈರ್ಯ ಪಡಲಿಲ್ಲ.
ನೋಡ್ಲ, ನೀನ್ ಯಾರಾದ ವಿಚಾರ ಒಬ್ರು ಕೂಡ ಏನ್ ಮಾಡುವಂತೆ,
ಧೈರ್ಯ
ಮಾಡ, ಸೈಲೆಂಟ್ ಆಗ್ಬಿಟ್ರು ಅಂದ್ರ. ಅದಕ್ಕೆ ನೋಡ್ಬೇಕ್ರೆ, ಏನ್ರಿ ಯೇಸು ಕ್ರಿಸ್ತ ಫುಡ್ ಕೊಟ್ರೆ ಹೆಂಗಿರ್ತಾರೆ ಅಂದ್ರೆ, ಖಂಡಿತವಾದ ಸ್ಟ್ರಾಂಗ್ ಫುಡ್ ಏನಾಗಿರ್ತಾರೆ ಇರ್ತಾರೆ. ಇವಾಗ ನಾವು ತಿತ್ತರದಲ್ಲಿ ಎಂತ ಫುಡ್ ಸ್ಟ್ರಾಂಗ್ ಫುಡ್ ಅಂದ್ರ. ಇವ್ರು ನೋಡಿ ವ್ಯವಸ್ಥೆ ಮಾಡಿ, ಇದುವರೆಗೂ ನಾವು ಮಾಡಿದ್ದ ಬೈಬಲ್ ಸ್ಟಡಿಗಳಲ್ಲಿ ಎಲ್ಲ ಸತ್ಯಾರ್ಥಗಳು ಹೆಂಗ್ ಕಲ್ತಿದ್ದೀರಿ, ಎಲ್ಲ ರಹಸ್ಯವಾಗಿರೋದ್ರಲ್ಲಿ ಏನ್ ಮಾಡಿದಿರಿ ಕಲ್ತಿದ್ರೆ, ಒಳ್ಳೆ ಆತ್ಮಿಕ ಆಹಾರ ಗಟ್ಟಿಯವಾಗಿದೆಯಲ್ಲ. ನಮ್ಗೆ ಕೇಳಿದ್ರೆ ನಾನೇನ್ರಿ ಉತ್ತೇಜನ ಹೊಂದಿ ಏನ್ರಿ ಸತ್ಯದಲ್ಲಿ ನಡಿಬೇಕು ಅಂತ ನಮ್ಗೇನಾಗ್ತದೆ, ಹುಮ್ಮಸ್ಸು ಬರ್ತಾರ ಇಲ್ಲ. ಆ ವಾಕ್ಯಗಳನ್ನ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಇವಾಗ ಕೊಡ್ತಾರೆ ನೋಡಿ. ಹೀಬ್ರೂ ಫಿಫ್ತ್ ಚಾಪ್ಟರ್ ಓದೋಣ, ಇಬ್ರಿಯರು 5ನೇ ಅಧ್ಯಾಯ, ಇಬ್ರಿಯರು 5ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ, ಗಟ್ಟಿಯಾದ ಆಹಾರ ಯಾರಿಗಂತೆ ಓದಿಂತೀವಿ ನೋಡ್ರ, ಗಟ್ಟಿಯಾದ ಆಹಾರ ಯಾರಿಗಪ್ಪ ಅಂದ್ರೆ ಪ್ರಾಯಸ್ಥರಿಗೋಸ್ಕರ ಅಂತಂದ್ರ. ಇವಾಗ ನಾವು ಯೇಸು ಕ್ರಿಸ್ತ ನಂಬಿ ಫಸ್ಟ್ ಕ್ರಿಶ್ಚಿಯಾನಿಟಿ ಬರ್ಬೇಕಾದ್ರೆ ಹೆಂಗಿರ್ತೀರಿ, ಪ್ರಾಯಸ್ಥರಾಗಿರ್ತೀರ, ಕೂಸ್ಗಳಾಗಿರ್ತೀರ, ಕೂಸ್ಗಳಾಗಿರ್ಬೇಕ್ರೆ ಫಸ್ಟ್ ಏನ್ ತಿಂತಾ ಹೋಗ್ಬೇಕು, ಹಾಲೇ ಮಾಡ್ಬೇಕು, ನಾವು ಕುಡಿತಾ ಹೋಗ್ಬೇಕು. ಅದ್ರ ಅದ್ ಬರೀ ಹಾಲೇ ಕುಡಿತಾ ಇದ್ರೆ ಶಾಶ್ವತವಾಗಿ 10 ವರ್ಷ 20 ವರ್ಷ ಆಮೇಲೆ ಹಾಲೇ ಕುಡಿತಾ ಇದ್ರೆ ವೀಕ್ ಆಗ್ಬಿಡ್ತೀವಿ. ನೋಡಿದ್ರೆ ಏನಂತಾರೆ, ನಾವು ಇಷ್ಟು ವಯಸ್ಸಲ್ಲಿ ಬೆಡ್ ಇಟ್ಕೊಂಡು ಬಂದ್ರೆ ಏನ್ ಮಾಡ್ತೀರಾ ನೀವೆಲ್ಲ, ಏನಪ್ಪ ಬುದ್ಧಿ ಇಲ್ವಾ ಅಂತ ಪೇದೆ ಅಂತ ಹೇಳ್ತಿರಲ್ಲ. ಅದೇ ತರ ನಾವು ಕ್ರಿಶ್ಚಿಯಾನಿಟಿಯಲ್ಲಿ ಹೋಗ್ತಾ ಹೋಗ್ತಾ ಏನಾಗ್ಬೇಕು, ಒಂದು ಮೆಚುರಿಟಿಗೆ ಬೆಳಿಬೇಕು. ಅದಕ್ಕೆ ಹೇಳ್ತಾರೆ ಗಟ್ಟಿಯಾದ ಆಹಾರ ಯಾರಿಗಪ್ಪ ಅಂತಂದ್ರೆ ಪ್ರಾಯಸ್ಥರಿಗೆ ಅಲ್ವರ. ಆಮೇಲೆ ನೆಕ್ಸ್ಟ್
ಅಂದರೆ
ಏನ್ರಿ, ಜ್ಞಾನೇಂದ್ರಗಳನ್ನು ಏನ್ರಿ ಸಾಧನೆಯಿಂದ
ಶಿಕ್ಷಿಸಿಕೊಂಡು.
ಏನಾದ್ರು ಜ್ಞಾನೇಂದ್ರಗಳು ಅಂತಂದ್ರೆ ನಮ್ಗೆ ಹೇಳ್ತಾರೆ ಸ್ಕೂಲ್ ಹೇಳ್ಕೊಟ್ಟ 5 senses ಅಂತ ಅಂದ್ರ, ಸೆನ್ಸಾರ್ಗನ್ಸ್, 5 senses ಆತ್ಮಿಕ ರೀತಿಯಲ್ಲಿ ನಮ್ಗೆ 5 senses ಐತೆ. ಕೇಳಂತ ಕಿವಿ, ನೋಡಂತ ಕಣ್ಣು, ಅದರ ಫೀಲ್ ಮಾಡ್ಕೊಳಂತ ಹೃದಯ, ಅಲ್ರ ಟೇಸ್ಟ್ ಮಾಡಂತ ದೇವ್ರ ವಾಕ್ಯ, ಅಲ್ರ ಹೇಳ್ತಾರಲ್ಲ ಟೇಸ್ಟ್ ಇನ್ ಸೀದರ್ ಲಾರ್ಡ್ ಇಸ್ ಗುಡ್, ಇವೆಲ್ಲ ಐತಲ್ಲ ನಮ್ಗೆ ಫೀಲಿಂಗ್ಸ್ ಕೊಟ್ಟಾರಲ್ಲ, ಇವೆಲ್ಲ ಏನ್ ಮಾಡ್ಬೇಕು, ಕೆಲಸ ಮಾಡ್ಬೇಕು. ನಮ್ಮ ಕಿವಿ ಕೇಳಿದ್ರೇನಿದ್ರೆ ಮಂದ ಹೃದಯದವ್ರೆ ಹೇಳ್ತಲ್ಲ, ಏನ್ ಏನಪ್ಪ ಪ್ರಯೋಜನ ಅಂತ ಅಂದ್ರ, ಕಣ್ಗಳೇನ್ ಮಾಡ್ಬೇಕು, ದೇವ್ರ ನಮ್ಮ ಕಣ್ಗಳು ತೆರೆದ್ರೆ ಏನ್ ಮಾಡ್ಬೇಕು, ವಾಕ್ಯ ನಾವು ನೋಡ್ಬೇಕು, ವಾಕ್ಯದಲ್ಲಿ ಅಂತ ಶ್ರೇಷ್ಠತೆ ನೋಡ್ಬೇಕು, ನಾವು ತಿಳ್ಕೊಬೇಕು. ಅದರ ದೇವ್ರ ಒಂದು ರುಚಿ ಏನ್ ಮಾಡ್ಬೇಕು, ನಾವು ಟೇಸ್ಟ್ ಮಾಡಿ ನೋಡ್ಬೇಕು ಹೆಂಗೆ ಅನುಭವದಿಂದ ದೇವ್ರ ನಮ್ ಕೊಡೋಂಥ ಅನುಭವಗಳಲ್ಲಿ ಏನ್ ಮಾಡ್ತೇವೆ, ಯೇಸು ಕ್ರಿಸ್ತನ ರುಚಿ ಏನ್ ಮಾಡ್ಬೇಕು, ನಾವು ಟೇಸ್ಟ್ ಮಾಡಿ ನೋಡ್ಬೇಕು. ಅದರ ಇವು ಯಾರಿಗಂತ ಹೇಳ್ತಾರೆ, ಗಟ್ಟಿಯಾದ ಆಹಾರಗಳು ಯಾರಿಗಪ್ಪ ಅಂದ್ರೆ ಇಂಥ ಜ್ಞಾನೇಂದ್ರಗಳಿಗೆ ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆ. ಅದರ ಇಂಥವ್ರಿಗೆ ಇಂಥ ಫುಡ್ ಕೊಟ್ರೆ ಏನಾಗ್ತಾರೆ, ಇವಾಗ ಅವ್ರು ಕೂಡ ಕಣ್ಣು ಹೇಳ್ತಾರೆ ಜ್ಞಾನೇಂದ್ರಗಳನ್ನ ಸಾಧನೆಯಿಂದ ಏನ್ರಿ ಶಿಕ್ಷಿಸಿಕೊಂಡು. ಸಾಧನೆ ಏನು, ಎಕ್ಸ್ಪೀರಿಯನ್ಸ್, ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ಲ. ಅದರ ಏನು ಎಕ್ಸ್ಪೀರಿಯನ್ಸು, ಯಾವ್ದು ಕೆಟ್ಟದ್ದು, ಯಾವ್ದು ಒಳ್ಳೇದು, ನಮ್ಗೆ ಇದು ಅನುಭವ ಇದೆ. ಅದರ ಅದೇ ಹೇಳ್ತಾರೆ ಜ್ಞಾನದಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೇದು
ಕೆಟ್ಟದ್ದು ತಿಳಿದವರಿಗೋಸ್ಕರ,
ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು. ಅದರ ನಾವು ಇಷ್ಟು ದಿನ ಕೇಳ್ತಾ ಇದ್ದಿದ್ದೆಲ್ಲ ಏನ್ರಿ, ಇದಕ್ಕಿಂತ ಮುಂಚೆ ಕೇಳ್ತಾ ಇದ್ದಲ್ಲ, ಏನ್ ಕೇಳ್ತಾ ಇದ್ರೆ ಕೆಟ್ಟದ್ದು ತಪ್ಪಾಗಿರೋದು ಕೇಳ್ತಾರೆ. ಇವತ್ತೇ ನಾವು ಇವಾಗೆಲ್ಲ ಮುಂದಕ್ಕೆ ಏನ್ ಕೇಳ್ತಾ ಇದ್ರೆ
ಒಳ್ಳೇದ,
ಇದನ್ನ ಡಿಫ್ರೆನ್ಸ್ ನ ಅರ್ಥ ಮಾಡ್ಕೊಂಡಂತ ದೇವ್ರ ಮಕ್ಳುಗಳಿಗೆ ದೇವ್ರ ಏನ್ ಕೊಡ್ತಾರೆ, ಗಟ್ಟಿಯಾದ ಆಹಾರ ಏನ್ ಮಾಡ್ತಾರೆ ಕೊಡ್ತಾರೆ. ಅಂದ್ರೆ ಇವಾಗ ನಾವು ಗಟ್ಟಿಯಾದ ಯೇಸು ಕುಸು ಕೊಡೋದನ್ನ ತಿನ್ನಕ್ಕೆ ಏನಾಗಿರ್ಬೇಕು ನಾವು ಇವಾಗ
ಸಿದ್ಧರಿ.
ಅದಕ್ಕೆ ಯೇಸು ಕುಸು ಎರಡನೇ ಬ್ರೇಕ್ ಹೇಳ್ತಾರೆ, ನೋಡಪ್ಪ ನಾನು ಹೋಗಿದ್ಮೇಲೆ ತಿರ್ಗಾ ಬರ್ತೀನಿ, ಅದ ಹೆಚ್ಚಿನಾಗಿ ಖರ್ಚಾಗಿದೆ, ನಾನು ಏನ್ ಮಾಡ್ತೀನಿ ವಾಪಸ್ ತಂದು ಕೊಡ್ತೀನಿ. ಅಂದ್ರೆ ಯೇಸು ಕುಸು ಅವಾಗೇ ಪ್ರಾಣ ಕೊಟ್ಟಿರೋರು, ಅದ್ರ ನಮ್ಗೆ ಜೀವಿತಾನೇ ಕೊಟ್ಟಿರೋರು. ಯೇಸು ಕುಸು ನಮ್ಗೆ ಬಲವಂತ ಆಹಾರಗಳು ಕೊಡಲ್ಲ, ಖಂಡಿತ ಒಂದು ಸ್ಟ್ರಾಂಗ್ ಫುಡ್ ಏನ್ ಮಾಡ್ತಾರೆ ಇವಾಗ ಕೊಡ್ತಾರೆ. ಅಂದ್ರೆ ಅದ್ ಹೇಳಿದ್ರೆ ಯೇಸು ಕುಸು ಪ್ರಕಟಣೆ 3ನೇ ದಿನದಲ್ಲಿ ಈಗ ಬಾಗಿಲು ಬಳಿ ತರ್ತಾ ಇದ್ದೀನಿ, ಯಾರು ಬಾಗಿಲು ತೆರೀತಾರೋ ನಾನೇನ್ ಮಾಡ್ತೀನಿ, ಅವ್ರ ಜೊತೆಗೆ ಬಂದು ಊಟಕ್ಕೆ ಕುತ್ಕೊಂಡು ಕುತ್ಕೊಂತೀನಿ. ಅಂದ್ರೆ ಯೇಸು ಕುಸಿನ ಫಂಕ್ಷನ್ ಮಿಷನ್ ಮಾಡಿದ್ರೆ ಅವ್ರ ಫಂಕ್ಷನ್ ಬರೀ ಏನ್ರಿ ನಾನ್ ವೆಜ್ ಅಲ್ಲ ಏನು ಸೂಪರ್ ಐತೆ ಗ್ರ್ಯಾಂಡ್ ಸ್ಟ್ರಾಂಗ್ ಸ್ಪಿರಿಚುವಲ್ ಫುಡ್ ಏನು ಮಾಡ್ತಾರೆ ಅವರು ಅವ್ರು ಕೊಡ್ತಾರೆ, ಯಾಕೆಂದರೆ ಸಭೆ ಏನಾಗ ಗಟ್ಟಿಯಾಗೆ ಬೆಳೆದು ನಿಂತ್ಕೊಬೇಕು. ಅಲ್ಲ ಅಲ್ಲಿ ಅಲ್ಲಿ ಕಾಯಿಲೆ ಬಿದ್ದಿರೋ ಏಟು ಬಿದ್ದಿರೋಂಥ ಮನುಷ್ಯ ಏನಾಗಬೇಕು ಸ್ವಸ್ಥನಾಗಿ ನಿಂತ್ಕೊಳತನಕ ಅವನ ಬಿಡೋದೇ ಇಲ್ಲ, ಅದು ಅವರ ಉದ್ದೇಶ. ಅದರ ಅಲ್ಲಿ ನೋಡ್ಬೇಕ್ರೆ ಈ ಒಂದು ಸಾಮ್ಯದಲ್ಲಿ ದೇವ್ರು ನಮ್ಗೇನು ಮಾಡೋರೆ ಈ ಥರ ಒಂದು ಸತ್ಯಾರ್ಥ ಏನು ಮಾಡೋದು ನಮಗೆ ದೇವ್ರು ನಮಗೆ ಇಟ್ಟವ್ರೆ. ಎಲ್ಲ ನೋಡಿ ಯೇಸು ಕ್ರಿಸ್ತು ಆ ಕಾಲದಲ್ಲಿ ಅವ್ರು ಹೇಳಿದಂಥ ಸಾಮ್ಯಕ್ಕೆ ಅದು ಒಂದು ನೇರವಾಗಿರೋಂಥ ಅರ್ಥ ಏನಾಗಿದೆ ಅಲ್ಲಿ ಅಲ್ಲೇ ಇದೆ. ಆದರೆ ಇದು ಸಾಮ್ಯದ ಒಂದು ಆಳವಾಗಿರೋಂಥ ಅರ್ಥ ಏನಂದರೆ ದೇವರೊಂದು ಬ್ಯೂಟಿಫುಲ್ ಯೋಜನೆ ಏನು ಮಾಡೋರಿಲ್ಲ ನಮಗೆ, ನಮ್ಗೇನು ಮಾಡೋದು ಅಲ್ಲಿ ಇಟ್ಟಾರೆ. ಅಂದರೆ ಯಾರಪ್ಪ ನಮ್ಮ ನೇಬರ್ ಅಂತಂದರೆ ಎವ್ರಿಬಡಿ ಈಸ್ ಮೈ ನೇಬರ್ ಅದರ ನಮಗೆ ಇಂಥವ್ರು ಅಂಥವ್ರು ಅಂತೇನಿಲ್ಲ, ಯಾರಿಲ್ಲ, ಎಲ್ಲರೂ ಏನ್ರಿ ನಮ್ಮ ಸಹೋದರಗಳೇ. ಅದರ ಅದಕ್ಕೆ ನಾವು ಹತ್ತು ಬೆಳ್ಳಿ ನಾಣ್ಯ ಕತೆ ಕೇಳಿದ್ರಲ್ಲ, ಹತ್ತು ಬೆಳ್ಳಿ ನಾಣ್ಯದಲ್ಲಿ ಒಂದು ನಾಣ್ಯ ಕಳೆದೋಗ್ಬಿಡ್ತಂತೆ ಆ ಸ್ತ್ರೀಗೆ. ಆ ಕಳೆದೋಗಿರೋಂಥ ನಾಣ್ಯ ಸಿಕ್ಕಿದ ತಕ್ಷಣ ಅವ್ಳು ಏನು ಮಾಡಿದಂತೆ ಸಂತೋಷದಿಂದ
ತನ್ನ ಸಹೋದರಿ ಹತ್ರ
ಆಮೇಲೆ ರಿಲೇಟಿವ್ಸ್ ಆಮೇಲೆ ನೋಡ್ರಿ ಇರ್ತೀನಿ ಎಲ್ಲಿ ಹೇಳ್ತಾರೆ ಲೂಕ ಲೂಕ ಅದೆಲ್ಲ ಬರ್ತಲ್ಲ ಟೆನ್ ಚಾಪ್ಟರ್ಲಲ್ಲ ಲೂಕ್ 15 ಚಾಪ್ಟರ್ 9th ವರ್ಸ್ ಲೂಕ್ 15:9
ಯಾವ ಹೆಂಗಸು ತನ್ನಲ್ಲಿ 10 ಪಾವಲಿ ಕಳೆದಿರಲಾಗಿ ಒಂದು ಪಾವಲಿ ಕಳೆದು ಹೋದರೆ ದೀಪ ಹಚ್ಚಿ ಮನೆಯನ್ನು ಗುಡಿಸಿ ಸಿಕ್ಕುವ ತನಕ ಅದನ್ನು ಎಚ್ಚರಿಕೆಯಿಂದ ಹುಡುಕದೇ ಇದ್ದಾಳು, ಸಿಕ್ಕಿದ ಮೇಲೆ ಆಕೆಯು ತನ್ನ
ನೋಡ್ರ ಗೆಳತಿಯರನ್ನು ನೆರೆಯವರನ್ನ ಕೂಡಿಸಿ
ಕಳೆದು ಹೋಗಿದ್ದ ಪಾವಲಿ ಸಿಕ್ಕಿತು
ನನ್ನ ಸಂಗಡ ನೀವೇ ಮಾಡಿ ಸಂತೋಷ ಪಡೆಯ ಕಳೆದೋಗಿರಂತ ಪಾವಲಿ ಅಂತ ಕ್ರಿಸ್ತನ 1000 ಇಯರ್ಸ್ ಕ್ರಿಸ್ತನ ರಾಜ್ಯದಲ್ಲಿ ಏನೆಲ್ಲ ಆಶೀರ್ವಾದ ಮಾಡ್ತಾರೆ ಅಂತ ಬಿಟ್ಟು ಇದು ನಾಣ್ಯ ನಮ್ಗೇನ್ ಮಾಡೋ ದೇವ್ರು ತಿಳಿಸ್ಬಿಟ್ಟಾರೆ. ನಾವೇ ಮಾಡಕ್ಕೊ ನಮಗ್ ಮಾತ್ರ ಅಲ್ಲ, ಏನ್ರಿ ನಮ್ಮ ಒಂದಿಂದ ಫ್ರೆಂಡ್ಸ್ಗಳಿಗೆ ಮಾತ್ರ ಅಲ್ಲ, ಕ್ರಿಶ್ಚಿಯನ್ ಫ್ರೆಂಡ್ಸ್ಗಳಿಗೆ ಮಾತ್ರ ಅಲ್ಲ, ಇಡೀ ಲೋಕ ಜನಗಳಿಗೆ ಮಾಡ್ಕವ ಅವ ಸತ್ಯನ ಕರ್ತನ ಪ್ರೀತಿ ಅಂತ ಸಹೋದರಗಳೇ. ದೇವರು ಈ ಥರ ಒಂದು ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಂತ ಒಂದು ಒಂದು ಉಪದೇಶಗಳಿಗೆ ದೇವರಿಗೆ ಕೃತಜ್ಞತೆ ಹೇಳಿದಾಗ ದೇವರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ.